ಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾ ಶ್ರೀಮದಾಚಾರ್ಯಭಾವದ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀ ವೇದವ್ಯಾಸರು ಮತ್ತು ಶ್ರೀಕೃಷ್ಣ ಇವರಿಂದ ರಕ್ಷಿತರಾದಂಥ ಪಾಂಡವರು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಭೀಷ್ಮರು ನಿರ್ಯಾಣ ಹೊಂದಿದ ಮೇಲೆ ಪಾಂಡವರ ರಾಜ್ಯಭಾರ ವಿಶೇಷವಾದ ರೀತಿಯಲ್ಲಿ ನಡೆದಿದೆ. ಒಟ್ಟಾಗಿ ಹಿಂದೆ ರಾಮರಾಜ್ಯ ಹೇಗಿತ್ತೋ ಹಾಗೆ ಕೃಷ್ಣ ರಕ್ಷಿತವಾದಂತಹ ಭೀಮಸೇನ ನೇತೃತ್ವದ ಧರ್ಮರಾಜನ ರಾಜ್ಯ ಅಷ್ಟು ಪರಿಪೂರ್ಣವಾದ ರಾಜ್ಯವಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಒಂದು ಸಲ ವಿಚಿತ್ರವಾದ ಪ್ರಸಂಗ ಒದಗಿತು. ಒಂದು ವಾರ್ತೆ ಬಂತು ಧರ್ಮರಾಜನ ಕಿವಿಗೆ, ಕಲಿ ಮತ್ತು ಬಲಿ ಇಬ್ಬರೂ ಸಹ ಸೇರಿಕೊಂಡು ರಾಜ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಬಂತು. ತಕ್ಷಣ ಧರ್ಮರಾಜ ಆ ನಿಗ್ರಹಕ್ಕೋಸ್ಕರ ಕಳಿಸಿಕೊಡ್ತಾರೆ. ಕೃಷ್ಣ ಮತ್ತು ಧರ್ಮರಾಜ ಇಬ್ಬರು ಸಹ ಸೇರಿ ಆಗ ಯಾರನ್ನು ಕಳಿಸಿಕೊಟ್ಟರು ಮೊದಲು ಗಮನಿಸಿದರು. ಕಲಿ ಮತ್ತು ಬಲಿ ಬಂದಿದ್ದಾರೆ, ದೇಶ ನಾಶ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಕಳಿಸಿಕೊಟ್ಟಿದ್ದು ಭೀಮಸೇನನ್ನು ಕಳಿಸಿಕೊಡ್ತಾರೆ. ಬಹಳ ಮುಖ್ಯ ಇದು. ಅರ್ಜುನನ್ನು ಕಳಿಸಿಕೊಡೋದಿಲ್ಲ, ಯಾಕೆಂದರೆ ಯಾರಿದ್ದಾರೆ ಅಂತ ನೋಡಿಕೊಂಡು ಕಳ್ಳರು ಎಂಥವ್ರು ಅಂತ ನೋಡಿಕೊಂಡು ಹಿಡಲಿಕ್ಕಂಥ ಉಚಿತವಾದ ಯೋಜನೆಯನ್ನು ಮಾಡ್ತಾರೆ. ನಮಗೆಲ್ಲ ಸಂದೇಶವನ್ನು ಕೊಡ್ತಾರೆ, ಕಲಿಯ ನೇತೃತ್ವ ಇದ್ದ ಯಾವುದೇ ಒಂದು ಆಕ್ರಮಣಕ್ಕೆ ಭೀಮ ಇಲ್ಲದೆ ಹೋದರೆ ಅದನಿಗೆಲ್ಲದಕ್ಕಾಗೋದಿಲ್ಲ. ಅದಕ್ಕೇ ಕಲಿಯುಗದಲ್ಲಿ ದುರ್ಮತಗಳ ಆಕ್ರಮಣ ನಡೆದಾಗ ಬೇರೆ ಯಾರನ್ನೂ ಸಹ ಕಳಿಸಲಿಲ್ಲ ಭಗವಂತ, ವಾಯುದೇವರನ್ನು ಕಳಿಸಿಕೊಡ್ತಾನೆ. ಸರ್ವಜ್ಞ ಮನ್ಯ ಮನವೇಷ್ಠ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾವಭಾಷೆ. ಅಲ್ಲಿ ಕಲಿಯ ನಿಗ್ರಹಕ್ಕೆ ಕಲಿ ಒಬ್ಬ ಬಲಿ ಒಬ್ಬ. ಕಲಿಯಂತೂ ಪ್ರಸಿದ್ಧ, ಬಲಿ ಅಂದರೆ ಬಲ ಇರೋನು ಬಲಿ ಅಂತ ಅರ್ಥ. ಬಲಿಷ್ಠರನ್ನು ಬಲಿ ಹಾಕಬೇಕಾದ್ರೆ, ಕಲಿ ಬಲಿಗಳನ್ನು ಬಲಿ ಹಾಕಬೇಕಾದ್ರೆ ಭೀಮಸೇನ ದೇವರಿಗೆ ಸಾಧ್ಯ ಅಂತ ಹೇಳಿ ಕಳಿಸಿಕೊಟ್ರಂತೆ. ತಕ್ಷಣ ಭೀಮಸೇನ ಹೋಗಿಬಿಟ್ಟು, ಭೀಮಸೇನ ಹೋದಮೇಲೆ ಹೆಚ್ಚು ಪ್ರತಿರೋಧ ಕೊಡತಕ್ಕಂಥ ಶಕ್ತಿ ಯಾವ ದೈತ್ಯನಿಗೂ ಇಲ್ಲ. ಕಲಿಯನ್ನು ಭೀಮಸೇನ ನಿಗ್ರಹ ಮಾಡಿ ಬಲಿಯನ್ನು ಹಿಡಿದು ಸೋಲಿಸಿ ಓಡಿಸಿಬಿಟ್ಟು, ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡ್ಕೊಂಡು ಬಂದಿರತ್ತೆ. ಸಾಮಾನ್ಯವಾಗಿ ಬೇರೆಯವರು ಏನು ಮಾಡ್ತಾರೆ, ಮುಖಂಡನ ಬಿಟ್ಟರು ಯಾರೋ ಅಸಿಸ್ಟೆಂಟ್ ಹಿಡ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಮುಖ್ಯ ವಸ್ತುವನ್ನು ಬಿಟ್ಟು ಬಿಡ್ತಾರೆ, ಮುಖ್ಯ ಕಾಳನ್ನು ಬಿಡ್ತಾರೆ, ಯಾರೋ ಒಬ್ಬನ್ನ ಸೆಕೆಂಡರಿ ಹಿಡ್ಕೊಂಡು ಬರ್ತಾರೆ. ಭೀಮಸೇನ ಹಾಗಲ್ಲ, ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡ್ಕೊಂಡು ಬರ್ತಾರೆ. ಏಕೆಂದರೆ ರಾಜನ ಯುದ್ಧ ನಡೀತಿರ್ಬೇಕಾದ್ರೆ, ಚೆಸ್ ಆಡ್ತಿರ್ಬೇಕಾದ್ರೆ ಚೆಕ್ ಮಂತ್ರಿಗಳದಿಲ್ಲ, ರಾಜನಿಗಿಡ್ತಾರೆ ಯಾವಾಗಲೂ ಕೂಡ. ಇವತ್ತು ರಾಜನಿಗೆ ಗುರಿ ಇಟ್ಟರೆ ಆಟ ಮುಗೀತದೆ ಹೊರತು ಬೇರೆದಕ್ಕೆ ಗುರಿ ಇಟ್ಟರೆ ಆಟ ಮುಗಿಯೋದಿಲ್ಲ. ಅದಕ್ಕೂ ಯೋಗ ಕರ್ಮಸು ಕೌಶಲ. ಇವತ್ತು ಎಲ್ಲಿ ಪ್ರಧಾನವಾದಂಥ ದೋಷ ಇದೆ ಅದನ್ನು ಹುಡುಕಬೇಕು. ನಿಪುಣ ವೈದ್ಯನಾದವನು ಔಷಧಿ ಕೊಡಬೇಕಾದ್ರೆ ಮೂಲ ಕಾರಣ ಹುಡುಕಿ ಔಷಧಿಯನ್ನು ಕೊಡುತ್ತಾನೆ, ಉಳಿದು ಸೆಕೆಂಡರಿ, ಕೆಮ್ಮ ಬರುತ್ತೆ ಸೀನ್ ಬರುತ್ತೆ ಯೋಚನೆ ಮಾಡೋದಿಲ್ಲ. ಅದು ಮೂಲ ಕಾರಣ ಯಾವುದು ಹುಡುಕಿ ಅದಕ್ಕೆ ದೋಷವನ್ನು ಪರಿಹಾರವನ್ನು ಮಾಡ್ತಾರೆ. ಭೀಮಸೇನ ಹಾಗೆ ಕಲಿಯನ್ನು ನಿಗ್ರಹ ಮಾಡಿ ಹಿಡಿದು ಎಳಕೊಂಡು ಬಂದು ಕೃಷ್ಣ ಧರ್ಮರಾಜರ ಮುಂದೆ ನಿಲ್ಲಿಸ್ತಾರೆ. ಕೃಷ್ಣನಿಗೆ ಗೌರವ ಸರ್ವೋತ್ತಮ ಅಂಥೇಳಿ, ಧರ್ಮರಾಜನಿಗೆ ಗೌರವ ರಾಜ ಅಂತ ಹೇಳಿಬಿಟ್ಟು ಆ ಸ್ಥಾನ ಅಂಥದ್ದು, ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಅಂತೇಳಿ ಮಾಡಿದರಂತೆ. ಆ ಸಮಯದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನು ಕಲಿಯೇ, ಏನು ಕೆಲಸ ಮಾಡ್ತಾ ಇದ್ದೀನಿ ನೀನೀಗ? ನೀನು ಈ ಸಮಯದಲ್ಲಿ ನನ್ನ ರಾಜ್ಯವನ್ನು ಪ್ರವೇಶ ಮಾಡಿ ಯಾತಕ್ಕೆ ಧರ್ಮವನ್ನು ಹಾಳು ಮಾಡ್ತಾ ಇದ್ದಿ, ನನ್ನ ರಾಜ್ಯದಲ್ಲಿ ಯಾತಕ್ಕೆ ಕಾಲನ್ನು ಇಟ್ಟಿದ್ದಿ ಅಂತ ಕೇಳಿದನಂತೆ. ಇದು ಬಹಳ ಮುಖ್ಯವಾದ ಧರ್ಮರಾಜನ ಪ್ರಶ್ನೆ. ಅದು ಕಲಿ ಉತ್ತರ ಕೊಟ್ಟನಂತೆ, ಧರ್ಮರಾಜ ಏನು ಮಾತಾಡ್ತೀಯ ಅಂತ ಕೇಳ್ತಾನೆ. ಎಷ್ಟು ದುರಹಂಕಾರ ಕಲಿ ನೋಡಬೇಕು. ಏನು ಮಾತಾಡ್ತಿದ್ದೀನಿ ನೀನೀಗ? ನಿನ್ನ ರಾಜ್ಯದಲ್ಲಿ ನಾನು ಕಾಣಿಟ್ಟಿದ್ದೇನಾ? ನಿನಗೆ ಸರಿಯಾಗಿ ಗೊತ್ತಿದೆಯಾ ಅಂತ ಕೇಳಿದೆ. ಸರಿಯಾಗಿ ಗೊತ್ತಿದೆಯಾ? ದುರ್ಯೋಧನ ಬಿದ್ದಂದಿನಿಂದ ಕಲಿಯುಗ ಪ್ರಾರಂಭ. ನಾನೇ ಕಲಿ, ನನ್ನ ಯುಗ ಅಂತ ಹೇಳ್ತಾನೆ. ಈ ಗುಂಡಾಗಳು ನಮ್ಮ ಏರಿಯಾ ಅಂತ ಹೇಳ್ತಾ ಆ ಟೈಪ್ ಗುಂಡಾಗಳು ತಮ್ಮ ಏರಿಯಾ ತಮ್ಮ ಸರ್ಕಲ್ ಅಂತ ಡಿಫೈನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಪೊಲೀಸರೇ ಬರಬಾರದು ತಮ್ಮದೇ ರಾಜ್ಯ ಅಲ್ಲಿ ಅಂತ ಒಂದು ಕೆಟ್ಟ ಕಲ್ಪನೆಯ ವ್ಯಕ್ತಿ ಅವನು ಹೇಳ್ತಾನೆ. ಇದು ನನ್ನ ಸಮಯ, ಇದು ಕಲಿಯುಗ. ಇದು ನಿನ್ನೆ ನೋಡಿದ್ದೇವೆ, ನಿನ್ನೆ ಮನೆಯಲ್ಲ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್. ದುರ್ಯೋಧನ ಯಾವಾಗ ಬಿದ್ದ ಕಲಿಯುಗ ಪ್ರಾರಂಭವಾಯಿತು. ನಾನು ಕಲಿ, ನನ್ನ ರಾಜ್ಯ ಇದು, ನಾನು ನಿನ್ನ ಕೇಳಬೇಕಾಗಿದೆ ಅಂತ ಹೇಳ್ತೇನೆ ಧರ್ಮರಾಜ. ನಾನು ನಿನ್ನ ಕೇಳಬೇಕು, ನನ್ನ ರಾಜ್ಯ ನೀನ್ಯಾಕೆ ಕಾಲಿಟ್ಟಿದ್ದೀಯಾ, ನೀನ್ಯಾಕೆ ರಾಜ್ಯ ಆಗ್ತಿದ್ದೀ ಅಂತ ಕೇಳ್ತೀನಿ ನಾನು ಅಂತ ಕೇಳಿದ್ದೇನೆ. ಎಷ್ಟು ತಮಾಷೆ, ನಿಜವಾಗ್ಲೂ ಆಶ್ಚರ್ಯವೇ ಆಶ್ಚರ್ಯ. ಕ್ಲಬ್ನಲ್ಲಿ ಯಾರೋ ಸಂಧಾನ ಮಾಡ್ತಾ ಕೂತು, ಇಲ್ಲಿ ಯಾಕೆ ಸಂಧ್ಯಾಗ ಹೋಗಿ ನಮ್ಮ ಜಾಗ ಅಂತ ಹೇಳ್ತೀನಿ. ಯಾಗೋ ಹಾಕಿ, ನಿಮ್ಮ ಜಾಗ ದೇವಸ್ಥಾನದ್ದು, ಇಲ್ಲಿ ಯಾಕೆ ಬರ್ತೀರಿ ನೀವೀಗ? ಅಂದರೆ ಒಳ್ಳೆ ಜಾಗದಲ್ಲಿ ಕೆಟ್ಟವನು ಬಂದರೆ ಕೇಳೋರಿಲ್ಲ, ಕೆಟ್ಟವನು ಬೇಕು ತನ್ನ ಜಾಗದಲ್ಲಿ ಒಳ್ಳೆಯವ್ರನ್ನ ಕೇಳ್ತಾನೆ ಯಾತಕ್ಕೆ ಬಂದಿರಿ ಅಂತೇಳಿ. ಆಗ ಧರ್ಮರಾಜ ಹೇಳ್ತಾನೆ, ಏನು ಮಾತಾಡ್ತಿದ್ದೀನಿ ನೀನೀಗ? ನಾನು ಕೇಳಿದ ಪ್ರಶ್ನೆಗೆ ನಿನ್ನ ಉತ್ತರ ಸರಿಯಾದ ಉತ್ತರ ಅಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಕಲಿಯುಗ ಪ್ರಾರಂಭವಾಗಿದೆ, ನಾನು ಕಲಿ, ಅದಕ್ಕೆ ಧನರಾಜ್ಯ ಅಂತ ಹೇಳ್ತೀಯಲ್ಲ, ನಿನಗೆ ಮೂಲಭೂತವಾದ ಅರ್ಥ ಗೊತ್ತಿಲ್ಲ. ನಾವೆಲ್ಲರ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಕ್ಕಂಥ ಜಾಗ ಇದು. ನಾವೆಲ್ಲ ಸಾಮಾನ್ಯ ಏನು ಮಾಡ್ತೇವೆ, ತಪ್ಪು ಮಾಡೋದು ಕಲಿಯುಗ ಅಂತ ಹೇಳ್ಬಿಡೋದು ಅಷ್ಟೇ. ಜನಗಳ ಅಭ್ಯಾಸ ಅದು, ಒಂದು ಏನಾರು ಮಾಡಿದ್ರೆ ಕಲಿಯುಗರೇ ಯಾಕೆ ಕೇಳ್ತಾರೆ, ದಾಟಿಕೊಂಡ್ಬಿಡ್ತಾರೆ. ಇದೊಂದು ಮನುಷ್ಯನ ಎಸ್ಕೇಪಿಸಮ್. ಇದು ಕಲಿಯುಗ ಕೆಟ್ಟದ್ದು ಅನ್ನೋದ್ರೊಳಗೆ ಸಂಶಯ ಇಲ್ಲ ಅಂತ ಹೇಳಿ ಕಲಿಯುಗದ ಮೇಲೆ ನೆಪ ಹಾಕಿ ಧರ್ಮಾಚರಣೆ ಬಿಡೋದು ವಿವೇಕಿಗಳ ಲಕ್ಷಣ ಅಲ್ಲ. ಧರ್ಮಾಚರಣೆಯನ್ನು ಕಾಲಬಲದ ಮೇಲೆ ಧರ್ಮಾಚರಣೆ ಬಿಡಬಾರದು. ಕಾಲ ಕೆಟ್ಟದ್ದು ಹೌದು, ಇವತ್ತು ರಾತ್ರಿ ಅನ್ಯಾಯ ಮಾಡೋಕ್ಕಾಗ್ತದಾ? ಸಾಧ್ಯ ಇಲ್ಲ. ಹಗಲು ಹಗಲೇ, ರಾತ್ರಿ ರಾತ್ರಿನೇ. ಪ್ರಾಮಾಣಿಕತೆ ಎಂಬುದು ಹಗಲಲ್ಲಿ ಮಾತ್ರ ಇರಬೇಕಲ್ಲ, ರಾತ್ರಿಯೂ ಇರಬೇಕು. ಅಂದರೆ ಕೃತಾದಿಗಗಳು ಹಗಲಿದ್ದ ಹಾಗೆ, ಕಲಿಯುಗ ರಾತ್ರಿ ಇದ್ದ ಹಾಗೆ. ರಾತ್ರಿಯಲ್ಲೂ ಕೂಡ ನಮ್ಮ ರೂಲ್ಸನ್ನು ಫಾಲೋ ಮಾಡಬೇಕೋ ಇಲ್ವೋ? ರಾತ್ರಿಯಲ್ಲೂ ರೋಡ್ ಬನ್ವೆ ಅಂದರೆ ಬನ್ವೇನೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳ ಬದುಕಬೇಕು. ಅದು ಜ್ಞಾನಿಗಳ ಲಕ್ಷಣ. ಇದು ಕಾಲ ನಿಂದು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಿನಗೆ ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಜನಗಳದು. ಏನು ಪ್ರಶ್ನೆ ಅಂದರೆ, ಕಾಲ ದೊಡ್ಡದೋ ರಾಜ ದೊಡ್ಡವನು? ರಾಜನಿಗೆ ತಕ್ಕಂತೆ ಕಾಲ ನಡೆಯಬೇಕೋ, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು? ಇದು ಪ್ರಶ್ನೆ. ಇದು ನಮ್ಮ ಜನಗಳು ಕಾಲಕ್ಕೆ ತಕ್ಕಂತೆ ಬದಲಾಗು ಅಂತ ಹೇಳಿಬಿಡ್ತಾರೆ. ಈಗೆಲ್ಲ ಬಿಟ್ಟುಬಿಡಿ, ಕಾಲಕ್ಕೆ ಅಡ್ಜಸ್ಟ್ ಆಗಿಬಿಡಿ ಅಂತ ಹೇಳೋ ಜನ ಸಿಗ್ತಾರೆ. ಅದಕ್ಕೆ ಉತ್ತರ ಕೊಡ್ತೇನೆ ಧರ್ಮರಾಜ. ಆಗ ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ, ಇತಿತೇ ಸಂಶಯೋ ಮಾಭೂತ್, ರಾಜ ಕಾಲಸ್ಯ ಕಾರಣಂ. ಒಳ್ಳೆ ಸುಭಾಷಿತ. ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ, ರಾಜನಿಗೆ ಕಾರಣವಾಗಿ ದೊಡ್ಡ ಸ್ಥಾನದಲ್ಲಿ ಕಾಲ ಇದೆಯೋ, ಅಥವಾ ಕಾಲಕ್ಕೆ ಕಾರಣನಾಗಿ ನಿಯಾಮಕನ ಸ್ಥಾನದಲ್ಲಿ ರಾಜ ಇದ್ದಾನೋ ಅಂತ ಪ್ರಶ್ನೆ ಇದೆ. ಧರ್ಮರಾಜ ಹೇಳ್ತಾನೆ, ಇತಿತೇ ಸಂಶಯೋ ಮಾಭೂತ್, ಈ ರೀತಿ ಸಂಶಯ ಪಡ್ಲಿಕ್ಕೆ ಹೋಗಬೇಡ. ರಾಜ ಕಾಲಸ್ಯ ಕಾರಣ, ಎಂದೂ ರಾಜನ ಕೈಯಲ್ಲಿ ರಾಜ್ಯ ಇರಬೇಕೆ ಹೊರತು ಉಳಿದವ್ರ ಕೈಯಲ್ಲಲ್ಲ. ಎಂಥ ಕೆಟ್ಟ ಕಾಲದಲ್ಲೂ ಕೂಡ ಒಳ್ಳೆ ರಾಜ ಇದ್ದರೆ ಅದು ಒಳ್ಳೆಯದಾಗಬೇಕೆ ಹೊರತು ಕಾಲ ಕೆಟ್ಟದ ಬದಲಾಗಲು ಸಾಧ್ಯ ಇಲ್ಲ. ಇದು ಧರ್ಮರಾಜ ಕೊಟ್ಟ ಉತ್ತರ, ನಮಗೆಲ್ಲ ಬೇಕಾದ ಉತ್ತರ. ಆದ್ದರಿಂದ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ ಯಾವುದೋ ಯುಗದಲ್ಲಿ ಬರಲಿಲ್ಲ, ಕಲಿಯುಗದಲ್ಲೇ ಬಂದಿತ್ತು. ಅವರು ಸಾಮಾನ್ಯ ಧರ್ಮ ಮಾಡಿದ ದೊಡ್ಡ ಧರ್ಮವನ್ನು ಮಾಡಿದರು. ವಾದಿರಾದರೆ ಯಾವುದೋ ಕಾಲದಲ್ಲಿ ಬರಲಿದ್ದಲ್ಲ. ಪುರಂದ್ರದಾಸ ವಿಜಯದಾಸ ಬಂದವರೆಲ್ಲ ಯಾವುದೋ ಕಾಲದಲ್ಲಿ, ಕಲಿಯುಗದಲ್ಲಿ ಎಲ್ಲರೂ ಕೂಡ ಮಧ್ವಾಚಾರ್ಯ ಕಲಿಯುಗದಲ್ಲಿ ನಿಂತ್ಕೊಂಡು 100% ಧರ್ಮವನ್ನು ಸ್ಥಾಪನೆ ಮಾಡಿ ನೋಡಿದ್ದಾರೆ. ಕಾಲದ ದೊಡ್ಡದಾಗೋದಾಗಿದ್ದರೆ ಎಲ್ಲರೂ ಕೆಟ್ಟೆ ಹೋಗಬೇಕಾಗಿತ್ತು, ಅವ್ರು ಯಾಕೆ ಕೆಡಲಿಲ್ಲ? ಅಂದಮೇಲೆ ಮನಸ್ಸು ಮಾಡಿದರೆ, ದೇವರಲ್ಲಿ ಭಾರ ಹಾಕಿ ಬದುಕಿದರೆ ಎಂಥ ಕೆಟ್ಟ ಕಾಲದಲ್ಲೂ ಕೂಡ ಒಳ್ಳೆ ರೀತಿ ಬದುಕಲಿಕ್ಕೆ ಬರುತ್ತೆ. ಇದು ಆತನ ಉತ್ತರ. ಎಂಥ ಚಳಿ ಇರಲಿ, ಮಳೆ ಇರಲಿ, ದರಿ ಪೂಜೆ ಮಾಡೋಣ ಮಾಡ್ತಾನೋ ಇಲ್ಲೋ, ಬದಿರಿಗೆ ಹೋಗಿ ಸ್ನಾನ ಮಾಡಿ ನಡುಕೋತೇನೆ ಕಾರ್ಯ ಮಾಡ್ತಾರೋ ಇಲ್ಲೋ? ಇವನು ಅದಿಲ್ಲದೆ ಹೋದರೆ ಬೆಂಗಳೂರಿಗೆ ಫಸ್ಟ್ ಕ್ಲಾಸ್ ಬೇಸಿಗೆಯಲ್ಲಿ ಹೋಗಿ ಸ್ನಾನ ಹಾಕಿ ನಿದ್ದೆ ಹೊಡಿತಿರ್ತಾನಷ್ಟೇ. ಮನಸ್ಸಿಲ್ಲದೆ ಹೋದರೆ ಎಂಥ ಒಳ್ಳೆ ಜಾಗದಲ್ಲೂ ನಿದ್ದೆ ಹೊಡಿತಾನೆ. ಮನಸ್ಸಿದ್ದರೆ ಬದಿರಿಯಲ್ಲೂ ಅನ್ಯಕ ಮಾಡ್ತಾನೆ. ಯಾಕೆ? ಮನಸ್ಸು ದೊಡ್ಡದು. ನಿಮಗೆ ರಾಜ ಗೊತ್ತಾಗಲ್ಲ, ಮನಸ್ಸು, ಮನಸ್ಸೇ ರಾಜ ಇದ್ದಾಗೆ. ಮನಸ್ಸು ಸರಿಯಾಗಿದ್ದರೆ, ಮನೋ ಹೇಳ್ತಾರಲ್ಲ, ಮನೋವಶ್ಯೇ ಜಗದ್ವಶ್ಯಂ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದ ಆತ್ಮನಾತ್ಮಾನಂ ಇದ್ದ ಹಾಗೆ. ನಾವು ದೇವರ ಮೇಲೆ ಭಾರ ಹಾಕಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಯಾವ ಕಾಲವೂ ಅಡ್ಡಿ ಆಗೋದಿಲ್ಲ. ನಮ್ಮಲ್ಲಿ ವೀಕ್ನೆಸ್ ಇದ್ದರೆ ಅಡ್ಡಿ ಆಗ್ತದೆ ಅಷ್ಟೇ. ನಮ್ಮಲ್ಲೇ ದೌರ್ಬಲ್ಯ ಇದ್ದರೆ ಅಡ್ಡಿ ಆಗ್ತದೆ ಹೊರತು ದೌರ್ಬಲ್ಯ ಇಲ್ಲದೆ ಹೋದರೆ ಎಂದು ಕಾಲ ಡಾಮಿನೇಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ದೊಡ್ಡದೋದ್ರೆ ಡಾಮಿನೇಟ್ ಆಗೋದು ಅಂತ ಅರ್ಥ. ಕಾಲ ಡಾಮಿನೇಟ್ ಆಗಬೇಕು, ರಾಜ ಡಾಮಿನೇಟ್ ಆಗಬೇಕು ಅಂದರೆ ರಾಜ ಡಾಮಿನೇಟ್ ಆಗಬೇಕು ಅಂದರೆ ಕಾಲ ಡಾಮಿನೇಟ್ ಆಗಬಾರ್ದು. ನಿನ್ನ ಕಾಲ ಅಂತ ಹೇಳ್ಕೊಂಡು, ಆದರೆ ನನ್ನ ರಾಜ್ಯ ಇದು, ಕಾಲ ನಿಂದು ರಾಜ್ಯ ನನ್ನದು ಅಂದ ಮೇಲೆ ನನ್ನ ಮಾತು ನಡೀಬೇಕಾದ್ರೆ ನಿನ್ನ ಮಾತಲ್ಲ ಅಂತ ಹೇಳಿದರೆ, ನನ್ನ ಮಾತು ನಡೀಬೇಕಾದ್ರೆ ನಿನ್ನ ಮಾತಲ್ಲ. ಇದು ಒಳ್ಳೆ ಧರ್ಮರಾಜನ ಉತ್ತರ ಇದು. ಕಲಿಬಿಡಿದ್ರೆ ಮತ್ತೆ ಮಾತಾಡ್ತಾನೋ? ಒಂದು ಪ್ರಶ್ನೋತ್ತರಗಳಿವೆಲ್ಲ ಕೂಡ. ನೋಡು ಧರ್ಮರಾಜ, ನೀನೇನು ಹೇಳಿದಿ? ಕಾಲ ಕಾಲ ರಾಜ್ಯಗಳಲ್ಲಿ ರಾಜ ದೊಡ್ಡವನು ಕಾಲ ಅಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ಮಾತು ಅರ್ಥ ಇದೆ, ಆದರೆ ನಾನು ಎಂಥವನು ಗೊತ್ತಾ ಅಂತ ಹೇಳ್ತಾರೆ. ನಾನು ಎಂಥವನು ಗೊತ್ತೇನೋ? ರಾಜ ಕಾಲಕ್ಕೆ ಕಾರಣ ಹೋದಲ್ಲೋ, ನಾನು ಯಾರನ್ನ ಕೆಡಿಸ್ತೇನೆ ಗೊತ್ತೇನೋ? ಮತ್ತು ರಾಜನ್ನೇ ಕೆಡಿಸ್ತೇನೆ ಅಂತ ಹೇಳ್ತಾನೆ. ಪೂರ್ವಂ ರಾಜಾನಮಾವಿಷ್ಯ, ರಾಜಾನಂ ಪೂರ್ವಮಾವಿಷ್ಯ, ಮತ್ತು ರಾಜನೊಳಗೆ ಎಂಟರ್ ಆಗ್ತೇನೆ ನಾನು ಅಂತ ಹೇಳ್ತಾನೆ. ಇನ್ನೇನು ದೊಡ್ಡವನಾಗ್ತಾರೆ, ರಾಜ ಕತೆ ಮುಗೀತಲ್ಲ ಅಂತ ಹೇಳ್ತಾರೆ. ಇದು ಅವನ ಮಾತು ನಡೀತಿರೋದೇ ಹಾಕಿ. ಇವತ್ತು ಯಾರು ಕೆಡ್ತಾರೆ ಮೊದಲೊಂದು ಕೇಳಿದರೆ, ರಾಜ ಅಷ್ಟು ಕೆಟ್ಟು ಬಿಡ್ತಾನೆ. ಇವತ್ತು ಕೆಟ್ಟಿರೋ ಅಲ್ಲೇ ತಾನೇ ಶುರುವಾಗೋದು. ಭ್ರಷ್ಟಾಚಾರ ಬಾಟಮ್ ಟು ಟಾಪ್ ಹೋದರೆ ಪ್ರಾಬ್ಲಮ್ ಇಲ್ಲ, ಟಾಪ್ ಟು ಬಾಟಮ್ ಹೋದರೆ ಪರಿಚಯ ಆಗೋದು. ಬೇಲಿಂದ ಧರ್ಮ ಕೆಟ್ಟರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ರಾಜರೊಳಗೆ ಮೊದಲು ಪ್ರವೇಶ ಮಾಡ್ತೇನೆ, ರಾಜನ ಬುದ್ಧಿ ಕೆಡಿಸಿಬಿಡ್ತೇನೆ, ಅದು ಫಸ್ಟ್ ಸ್ಟೆಪ್ ಅದು. ಆಮೇಲೆ ಎಲ್ಲಿ ಹೋಗ್ತೇನೆ ಗೊತ್ತೇನೋ? ವಿಪ್ರಾಮಶ್ಚ ಬ್ರಾಹ್ಮಣರ ಅಟ್ಯಾಕ್ ಮಾಡ್ತೇನೆ ಅಂತ ಹೇಳ್ತಾನೆ. ಅದು ರಾಜರು ಬ್ರಾಹ್ಮಣರು ಇವರೇ ಭಾರಿ ಡೇಂಜರಸ್, ಅವರೊಳಗೆ ಕಲಿ ಪ್ರವೇಶ ಮಾಡಿಬಿಡ್ತಾರೆ. ಇವತ್ತು ಆ್ಯಕ್ಚುಯಲ್ ನೋಡ್ತಿರೋದು ಅದನ್ನೇ ನಾವು. ಯಾವುದನ್ನು ಅಧರ್ಮ ಅಂತ ರಾಜ ಘೋಷಣೆ ಮಾಡಬೇಕೋ ಅದನ್ನು ಧರ್ಮ ಅಂತ ಘೋಷಣೆ ಮಾಡ್ತಾರೋ? ಶಾಸ್ತ್ರದಲ್ಲಿ ಏನು ನಿಷಿದ್ಧ ಅಂತ ಹೇಳಿದ್ದಾರೆ ಅದೆಲ್ಲ ವಿಹಿತ ಅಂತ ಇವರು ಡಿಕ್ಲೇರ್ ಮಾಡ್ತಿದ್ದಾರೆ ಸರ್ಕಾರದಿಂದ. ರೇಸ್ಗೆ ಏನು ಒಳ್ಳೆ ವೈಭವದ ಮಠಕ್ಕೆ ಯಾರು ಜಾಗ ಕೊಡೋ? ರೇಸ್ಗೆ ನೂರಾರು ಎಕರೆ ಜಾಗ ಕೊಡ್ತಾರೆ ಬೇಕಾದ್ರೆ. ನಿಮಗೆ ನೋಡಿ, ಒಳ್ಳೆ ಹಾರ್ಟ್ ಆಫ್ ದಿ ಸಿಟಿ ಒಳಗೆ ರೇಸ್ ಇಡ್ತಾರೆ. ಅದಕ್ಕಂತ ಅರೇಂಜ್ಮೆಂಟ್ಸ್ ಮಾಡ್ತಾರೆ, ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಯಾಕೆ ರಾಜರೇ ಅಂತ ನಡೆಸಲಿಕ್ಕೆ ಹೋದರೆ ಹೆಂಡ ಕುಡಿಬೇಕು ಹೋದಲ್ಲೋ ಕುಡಿಯೋಕೆ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಬೀದಿಗೊಂದು ದೇವಸ್ಥಾನ ಇರೋ ಗ್ಯಾರಂಟಿ ಇಲ್ಲ, ಬೀದಿಗೊಂದು ಅರೆಕ್ ಶಾಪ್ ಇರಬೇಕು, ಹೆಂಡದಂಡ ಇರಲೇ. ಲೈಸೆನ್ಸ್ ಕೊಟ್ಬಿಡ್ತಾರೆ, ಅದಕ್ಕೆ ಬಿಡೋದಿಲ್ಲ. ಲೈಸೆನ್ಸ್ ಸರ್ಕಾರನೇ ಕೊಡೋದು, ಇಡ್ತಾರೆ ಹೇಗೆ ಅವರು? ಕೊಟ್ಬಿಡ್ತಾರೆ. ರಾಜ ಹ್ಯಾಕ್ ಕೆಡಿಸ್ತಾನೆ ನೋಡಿ, ಇದು ದೊಡ್ಡ ಆಶ್ಚರ್ಯ. ಅಂದರೆ ಮೊದಲು ರಾಜನನ್ನು ಆಶ್ರಯಿಸ್ತೇನೆ, ಆಮೇಲೆ ಬ್ರಾಹ್ಮಣರನ್ನು ಆಶ್ರಯಿಸ್ತೇನೆ. ಬ್ರಾಹ್ಮಣರೆಲ್ಲ ಹೇಳ್ತಕ್ಕಂಥವ್ರು, ಅವನು ಆಳ್ತಕ್ಕಂಥವನು, ಆಳ್ತಕ್ಕಂಥವನ ಮನಸ್ಸನ್ನು ಮೊದಲು ಕೆಡಿಸ್ತೇನೆ, ಹೇಳ್ತಕ್ಕಂಥವ್ನ ಮನಸ್ಸನ್ನು ಹಾಗೆ ಕೆಡಿಸ್ತೇನೆ. ಅವನೇನು ಮಾಡ್ತಾನೆ? ಬ್ರಾಹ್ಮಣರು ಕೇಳಬೇಕಾಗ ಅವ್ರು ಸರಿಬಿಡಿ ಅಂತ ಹೇಳಿಬಿಡ್ತಾರೆ. ಇವತ್ತು ನಮ್ಮಲ್ಲಿ ನೋಡಿಬೇಕಾದ್ರೆ ಸಹೋದರ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ, ಶಾಸ್ತ್ರ ಹೇಳ್ತದೆ. ಯಾರೋ ಬರ್ತಾರೆ ಆಚಾರ್ಯ ಹೇಳಿದ್ರಿ, ಇನ್ನೊಬ್ರು ಕೇಳಿದ್ವಿ ಬರುತ್ತೆ ಅಂತ ಹೇಳ್ತಾರೆ, ಏನು ಮಾಡ್ತೀರಾಗ? ಯಾವುದು ಬರೋದಿಲ್ಲ ಅಂತ ಹೇಳಿರ್ತಾರೆ, ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅವರೇ ಅವ್ರ ಉದ್ದೇಶ ಇವ್ರು ಬರೋದಿಲ್ಲ ಅಂತ ಬರುತ್ತೆ ಅಷ್ಟೇ ಉತ್ತರ. ಇವತ್ತು ಸ್ಪಷ್ಟ ತೋರಿತದೆ, ಆಗಲಿ ಎಷ್ಟು ಮುಹೂರ್ತ ಸರಿ ಇಲ್ಲ, ಇನ್ನೊಬ್ಬ ಸರಿ ಇದೆ ಅಂತ ಹೇಳಿ ಕಳಿಸ್ತಾರೆ, ಬಿಡೋದಿಲ್ಲ. ಇಷ್ಟು ದೋಷ ಇದೆ ಇಲ್ಲ ಬರೋ ಪರವಾಗಿಲ್ಲ. ಈ ರೀತಿಯಾದ ಒಂದು ಧೋರಣೆ ಬಂದ ಮೇಲೆ ಏನಾಗುತ್ತೆ? ಇವತ್ತೊಬ್ಬ ವೈದ್ಯರು ಎಕ್ಸ್ರೇ ನೋಡಿದ ಮೇಲೆ ಎಲ್ಲರೂ ಉತ್ತರ ಒಂದೇ ಆಗಿರಬೇಕು, ಎಕ್ಸ್ರೇನು ಹೇಳಿದ ಮೇಲೆ ಉತ್ತರ ಒಂದೇ ಆಗಬೇಕು. ಆದರೆ ಅವನೇನು ಮಾಡ್ತಾನೆ? ಎಕ್ಸ್ರೇ ನೋಡೋದಿಲ್ಲ, ಮೊದಲು ಯಾವ ಡಾಕ್ಟರ್ ಹೇಳಿದ್ದ ನೋಡ್ತಾನೆ, ಅದಕ್ಕೆ ಆಗೇನೆ ಎಷ್ಟು ಹೇಳೋದು ಮೊದಲು ಅವನು ಫ್ರ್ಯಾಕ್ಚರ್ ಆಗಿ ಫ್ರ್ಯಾಕ್ಚರ್ ಆಗಿಲ್ಲ ಅಂಬೋದು. ಆದರೆ ರೋಗಿಗೆ ನೋಡ್ತಾನೆ, ಅವನಿಗೆ ಡೌಟ್ ಬರೋದಿಲ್ಲ. ಧರ್ಮಶಾಸ್ತ್ರ ಹಾಗಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ಅಲ್ಲಿ ಡೌಟ್ ಬಂದುಬಿಡುತ್ತೆ. ಇವತ್ತು ವೈದ್ಯ ಸುಳ್ಳು ಹೇಳ್ತಾರೆ ಅಂತ ಬೇಕಾದ್ರೆ ಪರೀಕ್ಷೆ ಮಾಡಬಹುದು, ಆದರೆ ಇವತ್ತು ಪುರೋಹಿತರು ಜ್ಞಾನಿಗಳು ಸುಳ್ಳು ಹೇಳ್ತಾರೆ ಪರೀಕ್ಷೆ ಮಾಡೋಕ್ಕೆ ಬರೋದಿಲ್ಲ, ಅಬ್ಸ್ಟ್ರಾಕ್ಟ್. ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ಅಲ್ಲಿ ಒಪಿನಿಯನ್ ಬಹಳ ಪ್ರಧಾನವಾಗಿ ಬಿಡುತ್ತದೆ, ತಪ್ಪು ಒಪಿನಿಯನ್ ಕೊಡ್ತಾರೆ. ಇವತ್ತು ಎಷ್ಟೋ ಮಠಗಳಲ್ಲಿ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿಯಲ್ಲಿ ಹೆಚ್ಚೋ ಎಷ್ಟು ಮಠಗಳಲ್ಲಿ ಟೊಮೆಟೊ ಕಾಮನ್ ಆಗೋಗ್ಬಿಟ್ಟಿದೆ, ಎಷ್ಟೋ ಮಠಗಳಲ್ಲಿ ಬಹಳಷ್ಟು ಬಂದು ಬೆಳಿಗ್ಗೆನೂ ಕಾಮನ್ ಆಗಿಬಿಟ್ಟಿದೆ. ಅಲ್ಲಿ ರಾಯರು ಬರುತ್ತಾ ಅಂದರೆ ರಾಯರು ನೈವೇದ್ಯ ಮಾಡೋದಿಲ್ಲ ಅಂತಾರೆ, ಏನು ತೋಳಿದ್ರೆ ಏನು ಮಾಡ್ತೀರಿ ಗೊತ್ತಾ? ರಾಯರು ನೈವೇದ್ಯ ಮಾಡೋದಿಲ್ಲ, ಅವ್ರು ನಾವು ತಗೋತೀವಿ ಅಂತ ಹೇಳ್ತಾರೆ. ರಾಯರು ಬರೀ ಅನ್ನ ಅಷ್ಟೇ, ಹೆಂಗಾದ್ರು ಬಿದ್ದುಕೊಂಡಿರಲಿ, ಅವರ ಅವಳೆ ಅವಳಣೆ ಬಾರ ಅಷ್ಟೇ. ಇಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂದರೆ ಮಠದ ಜನ ಧರ್ಮ ಎಲ್ಲಿ ಕೆಟ್ಟಿದೆ ಲೆಕ್ಕ ಹಾಕಿ. ಈಗ ಯಾರಾದರೂ ಪಾಪ ಮಠಕ್ಕೆ ಧೈರ್ಯ ಊಟಕ್ಕೆ ಹೋಗ್ತಾನೆ ಪಾಪ, ಯಾಕೆ ಇಲ್ಲಿ ಮೋಸ ಆಗಿರೋ ಚಾನ್ಸಸ್ ಇಲ್ಲ, ನಿಷಿದ್ಧ ಇರುವ ಚಾನ್ಸಸ್ ಇಲ್ಲ ಅಂತ ಅಲ್ಲೇ ಹೀಗೆ ಮಾಡಿಬಿಟ್ರೆ ಎಲ್ಲಿ ಹೋಗಬೇಕು ಅವನು ಧರ್ಮಾಚರಣೆಗೆ? ಬೇಕಾದ್ರೆ ಬೇರೆ ಕಡೆ ಹೋಗಿಬಿಡ್ತಾರೆ, ಧೈರ್ಯ ಹೇಳ್ಬಿಡ್ತೀನಿ, ಬೇಕಾದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ, ನೀವು ಬೇರೆ ಕಡೆ ಹೋಗ್ಬೋದು, ಡಿಕ್ಲೇರ್ ಮಾಡಿಬಿಡ್ತಾರೆ. ಇದು ಈ ರೀತಿ ಪದ್ಧತಿ ಬಂದರೆ ಎಲ್ಲಿ ಧರ್ಮ ಉಳಿಬೇಕೋ ಅಲ್ಲೇ ಧರ್ಮ ಕೆಡೋದಾದರೆ ಧರ್ಮ ಉಳಿಯೋದೆಲ್ಲಿ? ದೀಪ ಹಾಕಿದಲ್ಲಿ ನಿಮಗೆ ಇವತ್ತು ಕತ್ಲಿರೋದಾದರೆ ಬೇರೆ ಕಡೆ ಬೆಳಕು ಹಾಕಿ ಬರುತ್ತೆ. ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಕಲಿ ಮಾಡ್ತಾರಂತೆ. ಮತ್ತು ರಾಜ ಮಹಾರಾಜರುಗಳಲ್ಲಿ ಮೋಸ್ಟ್ ವ್ಯಾಲಿಡ್ ಕೇಸಸ್ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ, ಮೋಸ್ಟ್ ವ್ಯಾಲಿಡ್ ಕೇಸಸ್ನ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ. ಇನ್ವ್ಯಾಲಿಡ್ ಕೇಸಸ್ ಭಾರಿ ವ್ಯಾಲಿಡ್ ಎಂಬ ರೀತಿ ಮಾಡಿಬಿಡ್ತಾರೆ. ಯಾತಕ್ಕೆ? ದುಡ್ಡು ಕೆಲಸ ಮಾಡುತ್ತೆ. ಕಲಿ ಅಂದರೆ ಧನದಲ್ಲಿ ಪ್ರವೇಶ ಮಾಡಿ ಎಂಟರ್ ಆಗ್ತಾನಂತೆ, ಧನದಿಂದ ಬಂದು ತಲೆ ಕೆಡಿಸಿಬಿಡ್ತಾರೆ. ಈ ಮಹಾಭಾರತದ ಮಾತನ್ನು ಕೇಳದೇ ಇದ್ದವರಿಗೆ ಸಹ ಡೌಟ್ ಬರುತ್ತೆ, ಕೇಳಿದವರಿಗೆ ಏನು ಸಮಸ್ಯೆಯೇ ಬರೋದಿಲ್ಲ. ಮತ್ತು ಮಠಮಾನ್ಯಗಳು ಹೇಗಿರಬೇಕು? ನಮ್ಮ ಸಮಸ್ಯೆಗೆ ಉತ್ತರ ಕೊಡಾಗಿರಬೇಕಲ್ಲಿ. ಮಠಮಾನ್ಯಗಳು ಅಂದರೆ ಅಲ್ಲಿ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ಡ್ ಅಂತ ತಿಳ್ಕೋಬೇಕು. ಅಲ್ಲೇ ದೊಡ್ಡ ಪ್ರಾಬ್ಲಮ್ ಹೋಗಿಬಿಟ್ರೆ ಇವತ್ತು ಅಲ್ಲೇ ಭಾರಿ ಪ್ರಾಬ್ಲಮ್ ನೋಡಿಬಿಟ್ರೆ ನಮ್ಮ ಪ್ರಾಬ್ಲಮೇ ವಾಸಿ ಅಂದ್ಕೊಂಡ್ಬಿಡ್ತೇವೆ ಎಷ್ಟೋ ಸಲ. ನಮ್ಮ ಪ್ರಾಬ್ಲಮ್ ಸಾವಿರ ವಾಸಿ, ಅವ್ರದ್ದೇ ನಮಗಿಂತ ಡೇಂಜರಸ್. ರೋಗಿಗಿಂತ ವೈದ್ಯನೇ ಜಾಸ್ತಿ ಕೆಮ್ಮಿದ್ರೆ ಔಷಧಿ ಯಾರು ಕೊಡಬೇಕು? ರೋಗಿ ಕೆಮ್ಮಂತ ಅವನು ಜಾಸ್ತಿ ಕೆಮ್ಮಕತ ಕೂತ್ಕೊಂಡು ಬಿಟ್ರೆ ಔಷಧಿ ಕೊಡೋದು ಬೇರೆ ಡಾಕ್ಟರ್ ಹತ್ರ ಹೋಗೋದೇ ವಾಸಿ ಅನಿಸಿಬಿಡ್ತದೆ. ಅಂಥ ಸಮಸ್ಯೆ ಇದೆ. ಅಂದರೆ ಸಮಸ್ಯೆಯ ಪರಿಹಾರ ಕೇಂದ್ರಗಳು ಸಮಸ್ಯಾ ಪ್ರಸಾರ ಕೇಂದ್ರಗಳಾಗಿಬಿಟ್ರೆ ಮನುಷ್ಯ ಹೇಗೆ ಬದುಕ್ತಾನೆ? ಅದನ್ನು ಕಲಿ ಹಿಡ್ತಾನೆ. ನಾನು ಮದೃಷ್ಟಿಪಾತೆ ಕೊಗುಣಾಹ ಕ್ವ ವೇದಾಹ ಕ್ವ ವಿಪ್ರಾಹ, ನನ್ನ ಕಣ್ಣು ಹಾಕಿದರಾಯಿತು, ಎಲ್ಲ ರಾಜರು ಕೆಟ್ಟು ಹೋಗ್ತಾರೆ, ಎಲ್ಲ ಬ್ರಾಹ್ಮಣರು ಕೆಟ್ಟು ಹೋಗ್ತಾರೆ, ಎಲ್ಲ ಶಾಸ್ತ್ರ ಹಾಳಾಗಿ ಹೋಗಿಬಿಡುತ್ತೆ ಅಂತ ಶಕ್ತಿ ನಂತು ಕಲಿ ಹೇಳ್ಕೊತಾನೆ ಇಷ್ಟು ಜೋರಾಗಿ. ಆದ್ದರಿಂದ ನೀನೇ ಹೇಳಿದೆ ಕಾಲಕ್ಕಿಂತ ರಾಜ ದೊಡ್ಡವನು ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ರಾಜನಿಗಿಂತ ನಾನೇ ದೊಡ್ಡವನು, ನಾನೇ ರಾಜ ಯುಗಕ್ಕೆ, ನಾನು ಹೇಳ್ದೆ ನಡಿಬೇಕು. ಧರ್ಮರಾಜ ಬಿಡೋದಿಲ್ಲ, ಇಷ್ಟೆಲ್ಲ ಹಾರಾಡ್ತೀಯಲ್ಲ, ಇಷ್ಟೆಲ್ಲ ಜೋರಾಗಿ ಹಿಡ್ತೀಯಲ್ಲ, ಮತ್ತೆ ನಿನ್ನ ಆಟ ನಡೆದಿಲ್ವಲ್ಲ, ಈಗ ನಮ್ಮ ರಾಜ್ಯ ಹೇಗೆ ನೋಡಿದೀಯಲ್ಲ, ನೀನು ಹಿಡ್ಕೊಂಬಂದಿದ್ದೀವಲ್ಲ, ಏನು ಉತ್ತರ ಕೊಡ್ತೀಯ ಈಗ, ನೀನು ಯಾರಿಗೂ ಸಿಗೋ ಜೋರು ಮಾಡ್ತೀಯಲ್ಲ, ಹಿಡ್ಕೊಂಡು ನಿಲ್ಲಿಸಿದೀವಲ್ಲ, ಈಗ ಕಟ್ಟಿ ಹಾಕಿದೀವಲ್ಲ, ಏನು ಮಾಡ್ತೀಯ ಅದಕ್ಕೆ. ಇಷ್ಟು ರಾಜ್ಯ ಹೇಗೆ ಆಡಿದ್ದೇವಲ್ಲ, ಇಷ್ಟು ರಾಜ್ಯ ಆಡಿದ್ರೆ ಕಲಿಯುಗದಲ್ಲೇ ರಾಜ್ಯ ಆಡಿರೋದು ನಾವು, ರಾಮರಾಜ್ಯ ಅಂತ ರಾಜ್ಯ ಕೊಟ್ಟಿದ್ದೇವಲ್ಲ, ಏನು ಹೇಳ್ತೀಯ ಅಂತ ಕೇಳಿದ್ರೆ ಹೇಳ್ತಾನೆ, ಅದು ನಿಜ. ರಾಜ ಕಾಲನ ರಾಜನೇ ಕಾರಣ, ಕಾಲ ಅಲ್ಲ ಅಂತ ಹೇಳಿದೆ, ಕಾಲವೇ ಕಾರಣ ರಾಜ ಅಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಇಲ್ಲಿ ಮಾತ್ರ, ಇಲ್ಲಿ ಮಾತ್ರ ನೀವು ಗೆದ್ದಿದ್ದೀರಿ. ಯಾಕೆ ಗೊತ್ತಾ, ಎಲ್ಲ ರಾಜರ ಮೇಲೆ ನನ್ನ ಆಟ ನಡೆಯುತ್ತೆ, ನಿಮ್ಮೇಲೆ ನಡೆಯೋದಿಲ್ಲ ಅಷ್ಟೇ ಅಂತ ಹೇಳಿದ್ದಂತೆ. ನಿಮ್ಮೇಲೆ ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ, ನೀವು ಕೃಷ್ಣ ರಕ್ಷಿತರು, ಕೃಷ್ಣ ಕಾಪಾಡ್ತಿದ್ದಾನೆ ನಿಮ್ಮನ್ನು, ಅದಕ್ಕೆ ನನ್ನ ಆಟ ನಡೀತಾ ಇಲ್ಲ. ನಿಮ್ಮನ್ನು ಬಿಟ್ಟರೆ ಉಳಿದು ಯಾವರಾದ್ರೆ ನಾನು ಬದುಕಲು ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಅಂದರೆ ಧರ್ಮರಾಜನ ಉತ್ತರ ಸರಿ ಹೋಯಿತು, ರಾಜನೇ ಕಾರಣ, ಇತ್ತ ರಾಜನಾಗಿ ಗೆದ್ದಿದ್ದಾನೆ ಧರ್ಮರಾಜ. ಈಗ ಕಲಿಯ ಉತ್ತರ ಯಾವಾಗ ಸರಿ ಅಂದರೆ, ಯಾವ ರಾಜರಿಗೆ ಕೃಷ್ಣನ ರಕ್ಷಣೆ ಇಲ್ಲ ಅಂಥವ್ರಿಗೆಂದು ಧರ್ಮ ಸಿಗೋದಿಲ್ಲ, ಇದು ಸರಿಯಾದ ಉತ್ತರ. ಇವತ್ತು ಕೃಷ್ಣನ ಮೇಲೆ ಕಂಡಾಕ ರಾಜರಿದ್ದಾರಲ್ಲ, ಅವ್ರಿಗೇನು ಹೇಳ್ತೀರಿ, ಆ ಟೈಪ್ ಕೃಷ್ಣನ ಹಿಡಿದು ಬಿಡ್ತೇವೆ ಅಂತ ಹೇಳೋದಾದರೆ ಆಗ ರಾಜರಿಂತ ಯಾವ ಟೈಪ್ ರಾಜರಿರ್ತಾರೆ ಲೆಕ್ಕ ಹಾಕಿ. ಇದು ಕಲಿಯ ಒಂದು ಪ್ರಭಾವ. ಇದು ಕಲಿಯ ಕಣ್ಣು ಯಾವಾಗಲೂ ಇರೋದು ಕೃಷ್ಣ ಭೀಮರ ಮೇಲೆ, ಬಹಳ ಇಂಪಾರ್ಟೆಂಟ್. ಕೃಷ್ಣ ಭೀಮರ ಮೇಲೆ ಕಲಿ ಕಣ್ಣು ಹಾಕ್ತಾನಂತೆ. ಯಾವಾಗಲೂ ದೊಡ್ಡ ದೊಡ್ಡ ದರೋಡಕೋರ ಬೀದಿ ಹೋಗೋರು ಜೇಬಿಗೆ ಕಟ್ಟಾಕೋದಿಲ್ಲ, ಅವರ ರಕ್ಷ ಕೋಟ್ಯಾಧೀಶರನ್ನೇ ಹಿಡಿಯೋದು. ಭಾರಿ ಶ್ರೀಮಂತರ ಮೇಲೆ ಕಳ್ಳ ಅಟ್ಯಾಕ್ ಮಾಡ್ತಾನೆ ಕಲಿ. ಭಾರಿ ಅಟ್ಯಾಕ್ ಮಾಡೋದು ಸರ್ವೋತ್ತಮನಾದ ಭಗವಂತನ ಮೇಲೆ, ಜೀವೋತ್ತಮನಾದ ವಾಯುದೇವರ ಮೇಲೆ. ಅನ್ಫಾರ್ಚುನೇಟ್ಲಿ ಸೋಲ್ತಾನೆ, ಯಾವಾಗಲೂ ಸೋಲ್ತಾನೆ ಅವರು. ಆದರೆ ಯಾರಿಗೆ ದೇವರಲ್ಲಿ ವಿಶ್ವಾಸ ಇದೆ, ವಾಯುದೇವರ ವಿಶ್ವಾಸ ಇದೆ, ಅವರು ಏನು ಮಾಡೋದಕ್ಕಾಗೋದಿಲ್ಲ ಕಲಿ. ಅವರಿಬ್ಬರು ವಿಶ್ವಾಸ ಇಲ್ಲ ಅಂದರೆ ಇನ್ನು ಯಾರನ್ನು ಹಿಡಿದ್ರೂ ಕಲಿ ಗೆದ್ದು ಬಿಡ್ತಾನೆ, ಸೋತು ಬಿಡ್ತಾರೆ ಉಳಿದವರೆಲ್ಲ. ಅದಕ್ಕೆ ಇವತ್ತು ವಿಷ್ಣು ಸಹಸ್ರನಾಮ ದ್ವಾದಶ ಸ್ತೋತ್ರವನ್ನು ಬಿಟ್ಟರೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ, ವಾಯುಸ್ತುತಿ ಬಿಟ್ಟರೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ. ನಮ್ಮ ಜನ ಅವನು ಬಿಡಹ ಕಲಿ ಮಾಡ್ತಾನೆ, ಅದು ಬಹಳ ಮುಖ್ಯ ಐತಿ. ಉಪಾಯವೇ ಬಿಡಹ ಮಾಡ್ತಾನೆ, ವಿಷ್ಣು ಸಹಸ್ರನಾಮ ಹೇಳಬಾರದು, ದ್ವಾದಶ ಸ್ತೋತ್ರ ವಾಯುಸ್ತುತಿ ಹೇಳಬಾರದು ಅಂತ ಒಂದು ಪರಿಸರ ತರ್ತಾನೆ. ಇದು ಅರ್ಥ ಮಾಡಿಕೊಂಡು ಬಿಟ್ರೆ ಯಾವಾಗ ಮೊದಲು ನಮ್ಮ ಮಕ್ಕಳಿಗೆ ವಾಯುಸ್ತುತಿ ವಿಷ್ಣು ಸಹ ಹೇಳ್ಕೊಡ್ತೇವೋ ಅವರು ಸೇಫ್ ಅಂತ ಅರ್ಥ. ಕಲಿ ಎಂದು ಅಟ್ಯಾಕ್ ಮಾಡೋ ಸಾಧ್ಯ ಇಲ್ಲ ಅವರನ್ನು, ಆಲ್ ಪ್ರೂಫ್. ನಮಗದು ಗೊತ್ತಿಲ್ಲ ಆದ್ದರಿಂದ ಉಪನಯನ 20 ವರ್ಷಕ್ಕೆ ಮಾಡಿಸಿಬಿಟ್ರೆ ಯೋಚನೆ ಇಲ್ವಲ್ಲ. ಸಕಾಲಕ್ಕೆ ಉಪನಯನ ಮಾಡೋದಿಲ್ಲ, 20 ವರ್ಷಕ್ಕೆ ಉಪನಯನ ಮಾಡಿದ ಮೇಲೆ ಅವನು ಮಂತ್ರ ಕಲಿತು ವಾಯುಸ್ತುತಿ ಕಲಿತರು ಹೆಲ್ಪ್ ಮಾಡೋದಿಲ್ಲದು, ಸಿದ್ಧಿ ಬರೋದಿಲ್ಲ ಅದಕ್ಕೆ. ವಿಷ್ಣು ಸಹಸ್ರನ ಸಿದ್ಧಿ ಆ ರೀತಿ ಕಲಿ ಮಾಡಿಬಿಡ್ತಾನೆ. ಏನೋ ಕಾರಣ ತಂದು ಕೊಡ್ತಾನೆ, ಏನೋ ಆಪತ್ತು ಏನೋ ತರ್ತಾನೆ. ಎಷ್ಟೋ ದಿನ ಬರ್ತಾರೆ, 30 ವರ್ಷ ಆಗಿರ್ತದೆ ಮಗನಿಗೆ ಡೇಟ್ ಕೇಳಕ್ಕೆ ಬರ್ತಾರೆ, ಎಂದು ಉಪನಯನ ಮಾಡಬೇಕು ಅಂತ ಕೇಳಿ. ಆಫೀಸ್ ಬಂದು ಎಷ್ಟೊತ್ತಿ ಬರ್ರಿ ರಿಪೋರ್ಟ್ ಕೇಳಿದಾಗ 5 ಗಂಟೆಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೋದರೆ ಮನೆಗೆ ಹೋಗುವಂತ ಕಳಿಸ್ತಾರಲ್ಲ ಆ ಟೈಪ್. ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ. ಇಷ್ಟು ಶಾಕ್ ಮಾಡಿದ ಕತೆ ಹೇಳಿದೆ, ಏನೋ ಕತೆ ಹೇಳ್ತಾರೆ, ಕೆಲಸಕ್ಕೆ ಬಾರದ್ದು, ಸಣ್ಣ ಮೂರ್ಖರು ನಂಬೋದಿಲ್ಲ ಅಂತ ಕತೆಗಳನ್ನು ಅಂತ ಕತೆ ಹೇಳ್ತಾರೆ. ಇದೆಲ್ಲ ಮೋಸದ ವ್ಯಾಪಾರ. ಕಲಿ ಮಾಡೋದೇ ಹಾಗೆ, ಅವರು ಸಕಾಲಕ್ಕೆ ಉಪನಯನ ಆಗಬಾರದು, ಆದರೆ ಒಳ್ಳೆ ಪುರೋಹಿತ ಸಿಗಬಾರದು. ಸಿಕ್ಕರೆ ಮೊದಲೇ ಉಪನಯನಕ್ಕೆ ಉಪನಯನ ಸಾಯಂಕಾಲ ಸಂಧ್ಯಾ ವಂದನೆ ಬಿಡಬೇಕು ಅವರು. ಆ ರೀತಿ ಯೋಚನೆ ಮಾಡ್ತಾನೆ. ಒಳ್ಳೆ ಪ್ರಾತಃ ಸಂಧ್ಯಾ ವಂದನೆ ಕಾಲ ಮಲಗಿರಬೇಕು, ಸಾಯಂಕಾಲ ಸಂಧ್ಯಾವಾಗೆ ಸಿನಿಮಾದಲ್ಲಿರಬೇಕು, ಮಧ್ಯಾಹ್ನ ಆಫೀಸ್ನಲ್ಲಿರಬೇಕು, ಸಂಧ್ಯಾ ಒಂದು ಚಾನ್ಸಸ್ ಸಿಗಬಾರ್ದು. ಆ ರೀತಿ ಮಾಡ್ತಾನೆ. ಟೈಮಿಂಗ್ಸ್ ಎಲ್ಲ ಆ ಥರ ಇರ್ತವೆ. ದೇವ್ರ ಪೂಜೆಗೆ ನೀರು ಸಿಗಬಾರ್ದು, ಮಡಿ ನೀರು ಸಿಗಬಾರ್ದು, ತುಳಸಿ ಸಿಗಬಾರ್ದು, ಆ ರೀತಿ ಮಾಡ್ತಾರೆ. ಇವರೇನು ಕಾಯ್ತಿರ್ತಾರೆ ಜನ, ನೀರೇ ಇಲ್ಲ ಡ್ರಾಪ್ಡ್, ತುಳಸಿ ಇಲ್ಲ ಡ್ರಾಪ್ಡ್, ಆ ಥರ ಇಂಥ ಜನ ಇರ್ತಾರೆ. ಆದರೆ ಯಾರಿಗೆ ಮಾಡಲೇಬೇಕು ಹಠ ಇರ್ತಾರೆ ಅವ್ರು ಮಾಡೇ ಬಿಡ್ತಾರೆ, ಬಿಡೋದಿಲ್ಲ. ಆ 90% ಜನ ಬಲುಬೇಗ ಈಡಾಗ್ತಾರೆ, ಈ ದೋಷಕ್ಕೆ ಒಳಗಾಗ್ತಾರೆ, ಅದರಿಂದ ಹಾಳಾಗಿ ಹೋಗ್ತಾರೆ. ನಿಮ್ಮ ಮೇಲೆ ನನ್ನ ಆಟ ನಡೆದಿಲ್ಲವೇ ಹೊರತು ಉಳಿದವರ ಮೇಲೆ ನನ್ನ ಆಟ ನಡೀದೇ ಇರೋದಿಲ್ಲ ಧರ್ಮರಾಜ. ನನ್ನ ಶಕ್ತಿ ಭಾರಿ ದೊಡ್ಡದು, ಕೆಡಿಸದೆ ನನ್ನ ಹುಟ್ಟುಗುಣ ಅಂತ ಹೇಳ್ತಾನೆ. ಕೆಡಿಸೋದೆ ನನ್ನ ಹುಟ್ಟುಗುಣ, ನಾನು ಯಾಕೆ ಕೆಡಿಸಿ ಅಂತ ಕೇಳಬೇಡ, ಯಾಕೆ ಕೆಡಿಸಿ ಅಂತ ಕೆಡಿಸೋದು ನನ್ನ ಸ್ವಭಾವ ಅದು. ಆದ್ದರಿಂದ ನನ್ನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದೇನೆ. ನಿಮ್ಮನ್ನು ನಾನು ಬಿಟ್ಟಿದ್ದೇನೆ ಅಂದ ಮಾತ್ರಕ್ಕೆ ಕಲಿಯುಗದ ರಾಜರು ಸರಿ ಇರ್ತಾರೆ ಅಂತೇನೂ ಇಲ್ಲ, ಎಲ್ಲ ಹಾಳಾಗಿ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಮಾತಾಡ್ತಾನಾಗ, ಭಲೇ ಕಲಿ, ನೀವು ಸತ್ಯಂ ವದಸಿ ಅನೃತೋಪಿ ಸನ್, ನೀನು ಮಹಾಧೃತ ಮಹಾಪಾಪಿಷ್ಟ, ಆದರೆ ಒಂದು ಮೆಚ್ಚಬೇಕು ನಿನ್ನ ಅಂತ ಹೇಳಿ. ಒಂದು ಮೆಚ್ಚಬೇಕು ಏನು ಅಂದರೆ, ನನ್ನ ಕಣ್ಣು ಹಾಕಿದ್ರೆ ಧರ್ಮ ಹಾಳಾಗಿ ಹೋಗ್ತದೆ, ಬ್ರಾಹ್ಮಣರು ಕೆಟ್ಟು ಹೋಗ್ತಾರೆ, ಲೋಕ ನಾಚಿಬಿಡ್ತು ಹೇಳ್ತೀನಲ್ಲ, ಫ್ಯಾಕ್ಟ್ ಅದು. ಅಷ್ಟರ ಮಟ್ಟಿಗೆ ಸತ್ಯ ಹೇಳಿದ್ದಿ, ಭಾರಿ ದೊಡ್ಡ ಮನುಷ್ಯ ನೀನು, ಅಷ್ಟಾರು ಸತ್ಯ ಹೇಳಿದ್ದೀಯಲ್ಲ, ಭಾರಿ ದೊಡ್ಡವನು, ಅದಕ್ಕೆ ನೀನು ಒಂದು ಚಾನ್ಸ್ ಕೊಡ್ತೇನೆ, ನಿನ್ನ ಕೊಲ್ಲೋದಿಲ್ಲ, ಹೋಗಿ ಎಟ ಹೊಟ್ಟು ಅಂತ ಹೇಳ್ತಾರೆ, ಹೊರಟೋಗ್ಬಿಡ ಆ ಕಡೆ, ಇಲ್ಲಿರಬೇಡ. ಇದು ಸತ್ಯಕ್ಕೆ, ಇಷ್ಟು ಸತ್ಯಕ್ಕೂ ಬೆಲೆ ಇದೆ ಅಂತ, ಇದು ಬಹಳ ಆಶ್ಚರ್ಯ. ಇಷ್ಟು ಸತ್ಯಕ್ಕೂ ಅದೊಂದು ಬೆಲೆ ಕೊಡ್ತಾರೆ. ಹೌದು, ಕಾಪಿ ಹೊಡೆದಿದ್ದು ಹೌದು, ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ ಅವನಿಗೆ, ಲೈಟ್ ಇಲ್ಲದೆ ಹೋಗಿದ್ದು ಹೌದು, ಶಿಕ್ಷೆ ಕಡಿಮೆ. ಇವತ್ತಿನ ಕಾಲಕ್ಕೆ ಕೂಡ ಸ್ವಲ್ಪ ಕನ್ಸೆಷನ್ ತೋರಿಸ್ತಾರೆ, ತಪ್ಪು ಒಪ್ಪಿಕೊಂಡ್ಬಿಟ್ರೆ ಸಹ ಕೊಡ್ತಾರೆ, ಕಲಿ ಆ ಕೆಲಸವನ್ನು ಮಾಡ್ತಾನೆ. ಅಂತೂ ಕೃಷ್ಣ ಭೀಮ ಧರ್ಮ, ಮೂರು ಜನಕ್ಕೆ ತಲೆ ಬಾಗಿದ, ಧರ್ಮಕ್ಕೆ ಬರೀ ಬಾಗೋದಿಲ್ಲ ಅವನು. ಕೃಷ್ಣ ಭೀಮರು ಸಪೋರ್ಟ್ ಮಾಡಿದ ಮಾತ್ರ ಬಾಗ್ತಾರೆ, ಕೃಷ್ಣ ಭೀಮರು ಮಾತ್ರ ಬೈ ದೆಮ್ಸೆಲ್ಸ್ ಗ್ರೇಟ್ ಅವರು. ಆ ಹೊತ್ತಿಗೆ ಹೇಳಿದ್ದಾನೆ, ಹೋಗಿಬಿಡು ಇನ್ನು, ನಾವು ರಾಜ್ಯ ಆಳವರೆಗೂ ಕಾಲಿಡೋಗಿಲ್ಲ ನೀನು, ನಾವು ರಾಜರು ದೊಡ್ಡವರು ಅಂತ ಒಪ್ಕೊಂಡಿದ್ದೀಯಲ್ಲ ನನ್ನ ಮಟ್ಟಿಗೆ, ನೀನು ಹೋಗು ಅಂತ ಹೇಳಿದ ತಕ್ಷಣ ಅವನ ಹೋಗ್ತಾನೆ, ಆಯಿತು ಹೋಗ್ತೀನಿ ಅಂತ ಹೇಳಿದ್ದಾನೆ. ಆಗ ಕಲಿ ಹೇಳ್ತಾನೆ, ಇದು ನನ್ನ ಕಾಲ ಇದು, ನನಗೇನು ಕೊಡದೆ ಹೋದರೆ ಹೇಗೆ ಹೋಗ್ತೀನಿ ನಾನೀಗ, ನನಗೆ ಜಾಗ ಬೇಕು ಅಂತ ಕೇಳಿದ್ದಾನೆ. ಆಗ ಧರ್ಮರಾಜ ಜಾಗವನ್ನು ಕೊಡ್ತಾನೆ. ಸೀಮಾಧಿಹಿ ತುಲಾಮಾನೇಚ ಮೇಕರಹ ದೇಯ ಅಂತ ಹೇಳಿದರೆ, ಕಲಿ ನೀನು ನಿಧಾನವು ಮುಂದೆ ಬಾ, ನೀನು ನಾನು ಹೋದ ಮೇಲೆ ಬಾ, ನಿಂತ ಕಾಲ ಏನು ಮಾಡೋಕ್ಕಾಗೋದಿಲ್ಲ, ಹೋದ ಮೇಲೆ ಬಾ. ಆದರೆ ನೀನು ಪೂರ್ತಿ ಕಲಿಯುಗದೊಳಗೆ, ಕಲಿಯುಗದೊಳಗೆ ನಾವು ಇರೋದಂತೂ ಬರಾಗಿಲ್ಲ, ಹೋದ ಮೇಲೆ ಬಾ. ಅದು ಎಂಥ ಕಲಿಯುಗ ಪೀಕ್ನಲ್ಲಿದ್ದಾಗಲೂ ಕೂಡ ನಾಲ್ಕು ಕಡೆ ಕಾಲಿಡಬೇಡ ಅಂತ ಹೇಳ್ತಾನೆ. ನಾಲ್ಕು ಕಡೆ ಕಾಲಿಡಬೇಡ ನೀನು, ಯಾವ್ಯಾವುದು? ಸೀಮಾಧಿಹಿ ಬಹುವಾಕ್ಯಂಚ ತುಲಾಮಾನೇಚ ಮೇಕರಹ. ಸೀಮಾಧಿಹಿ ಈ ಬೌಂಡ್ರಿ ಡಿಫೈನ್ ಮಾಡ್ತಾರಲ್ಲ, ಈ ಹೊಲ ಮನೆಗಳು ಅಳಿಬೇಕಾದ್ರೆ ಕಲ್ಲಿಡ್ತಾರೆ ಒಂದು ಕಡೆಗೆ, ಆ ಕಲ್ಲಿಗೆ ಮಾನ್ಯತೆ ಇರಬೇಕು. ಆಮೇಲೆ ಬಹುವಾಕ್ಯಂಚ ಮೆಜಾರಿಟಿ ಬೆಲೆ ಇರಬೇಕು. ಕಲಿಯುಗದಲ್ಲಿ ನಡೆಯೋದೇ ರೆಜಾಲ್ಟ್ ಮೆಜಾರಿಟಿ, ಸರ್ಕಾರ ನಡೆಯೋದೇ ಮೆಜಾರಿಟಿ ಮೇಲೆ. ಅವ್ರು ಎಂಥವನು ಬೇಕಾರಾಗಿರಲಿ, ಎಲೆಕ್ಟ್ ಆಗಿಬಿಟ್ಟರೆ ಕ್ರಿಮಿನಲ್ಲು, ಒಬ್ಬನು ಕ್ರಿಮಿನಲ್ ಇವರಿದ್ದ ಎಮ್ ಎಲ್ ಎಗಳು ಆ ಜೈಲಲ್ಲಿದ್ದ ಎಲೆಕ್ಟ್ ಆಗ್ತಿರ್ತಾರೆ. ತಮಾಷೆ ಜನಗಳು ಎಷ್ಟು ಮೂರ್ಖರು, ಜೈಲಲ್ಲಿದ್ದವರಿಗೂ ಓಟ್ ಹಾಕ್ತಾರೆ, ಮತ್ತೆ ಎಲೆಕ್ಟ್ ಆಗಿಬಿಡ್ತಾರೆ, ಬಿಡೋದಿಲ್ಲ. ಪ್ರತಿ ಸರ್ತಿ ಜೈಲಲ್ಲಿರ್ತಾರೆ, ಪ್ರತಿ ಸರ್ತಿ ಎಲೆಕ್ಟ್ ಆಗ್ತಾರೆ. ಜನಗಳ ಥಿಂಕಿಂಗ್ ಎಷ್ಟು ಜೋರಾಗಿರ್ಬೇಕು ಲೆಕ್ಕ ಹಾಕಿ. ಸಾಮಾನ್ಯ ಹಿಂದಿನ ಕಾಲಕ್ಕೆ ಒಂದು ದಿವಸ ಪೊಲೀಸರು ಮನೆ ಬಂದರು ಅಂದ್ರೆ ಸಾಕು, ಏನೋ ತಪ್ಪು ಮಾಡಿರಬೇಕು ಅಂತ ಹೇಳಿ. ಹಿಂದಿನ ಹಳ್ಳಿಯಲ್ಲಿ ಪೊಲೀಸ್ ಬಂದ ಅಂದ್ರೆ ಜನ ಓಡೋಗ್ಬಿಡ್ತು, ಮನೆಯಲ್ಲೇ ಇರ್ತಿದ್ದಿಲ್ಲ, ಯಾರ ಮೇಲೆ ಏನು ಬರುತ್ತೋ ಅಂತ ಭಯ ಪಾಪ ಅಂತ ಒಂದು ವಾತಾವರಣ ಇತ್ತು. ಈಗ ಏದಿಲ್ಲ, ಜೈಲಿಗೆ ಹೋಗಿ ಬಂದರೆ ಕೇಳೋದೇ ಇಲ್ಲ ಅಂತ ವಾತಾವರಣ ಆಯಿತು. ಅಂದರೆ ಕಲಿಯುಗದಲ್ಲಿ ದೋಷ ಗುಣ ಆಗಿಬಿಡ್ತವೆ, ಗುಣಗಳಿಗೆ ದೋಷ ಅಂತ ಹೆಸರು ಬರ್ತದೆ. ಅದಕ್ಕೆ ಒಂದು ಹೆಸರಿಗೊಂದು ಮರ್ಯಾದೆ ಇರಬೇಕು. ಸೀಮಾಧಿ ಬಹುವಾಕ್ಯಂಚ ಮೆಜಾರಿಟಿ ಅನ್ನೋದಕ್ಕೆ ಬೆಲೆ ಇರಬೇಕು. ತುಲಾ ಮಾನೇಚ ಮೇಕರಹ, ತುಲಾ ಅಂದರೆ ತೂಕ ಮಾಡೋದು, ಮಾನ ಅಂದರೆ ಅಳಿಯೋದು. ಇವತ್ತಷ್ಟೇ ಮೋಸ ಮಾಡಬೇಕಾದ್ರೆ ಅಳದೆ ಕೊಡ್ತಾನೆ, ಅಲ್ಲಿ ಒಳ ಮೋಸ ಮಾಡಿರ್ತಾನೆ, ಬಿಡೋದಿಲ್ಲ. ಅದು ನೋಡೋದಕ್ಕೆ ಒಂದು ಅಳತೆ ಅಂತಿರಬೇಕು, ಅಳತೆ ಅಂತಿರಬೇಕು, ಒಂದು ಲೀಟರ್ ಅಂತಿರಬೇಕು ಹೆಸರಿಗೆ. ಅದಿಲ್ಲದೇ ವ್ಯವಹಾರ ಮಾಡಾಗಿಲ್ಲ, ಅಷ್ಟು ಮಾಡಿ ಸೇಡ್ ಇಡತ್ತಿರಬೇಕು. ಯಾರು ಹೆಸರು ಬೇಕಾದ್ರೆ ಸೇಡ್ ಇಡಂತಿರಬೇಕು, ಅಲ್ಲಿ ಮೋಸನಾಗಿಸನೋ. ಅಂತೂ ಒಂದು ಕಡೆಗೆ ರೆಸ್ಪೆಕ್ಟ್ ಕೊಡಬೇಕು. ಕಲಿಯುಗದೊಳಗೆ ಮನುಷ್ಯ ತಾನು ಬದುಕಿದ್ದೇನೆ ಅಂದರೆ ಕೇಳೋದಿಲ್ಲ, ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳ್ತಾರೆ. ಇದು ಸಮಾಶೆ, ಬರೀ ಅವನೇ ನಿಂತ್ಕೊಂಡು ಕೇಳೋದಿಲ್ಲ, ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತಾರೆ. ಅದು ಸತ್ತೋಗ್ಬಿಟ್ಟಿರ್ತಾನೆ, ಯಾರು ಕ್ಲೇಮ್ ಮಾಡ್ತಾನೆ ಕೊಟ್ಬಿಡ್ತಾರೆ ಅವರಿಗೆ. ಕೇಳಿದರೆ ಸತ್ತೋಗಿದ್ದಾರೆ, ರೆಕಾರ್ಡ್ ಪ್ರಕಾರ ಬದುಕಿದ್ದೇನೆ ಅಂತ ಹೇಳ್ತಾರೆ. ರೆಕಾರ್ಡ್ ಪ್ರಕಾರ ಬದುಕಿದ್ದಾನಷ್ಟೇ, ರೆಕಾರ್ಡ್ ಪ್ರಕಾರ ಸತ್ತಿದ್ದರೆ ಬದುಕಿದ್ರೂ ಬೆಲೆ ಇಲ್ಲ. ರೆಕಾರ್ಡ್ ಪ್ರಕಾರ ಅವನು ಎದುರಿಗಿದ್ದರೂ ಕೂಡ ಸರ್ಟಿಫಿಕೇಟ್ಸವರು ಬದುಕಿದಾಗ ಅಲ್ಲ ಅವನು. ಈ ಥರ ಮೆಕ್ಯಾನಿಕಲ್ ನೋಡ್ತಕ್ಕಂಥ ಪದ್ಧತಿ ಇದೆ. ಇಷ್ಟರ ಮಟ್ಟಿಗಾರ ಧರ್ಮ ಉಳಿಬೇಕು, ಪೂರ್ತಿ ಧರ್ಮ ಹೋಗಬಾರದು ಅಂದ ಕಲಿ ಅಲ್ಲಿಂದ ಹೊರಟು ನಿಂತ್ಕೊಂಡಂತೆ. ಅವನೇನು ಬೇರೆ ದಾರಿಯಲ್ಲಿ ಅವನು ಹೋಗಲೇಬೇಕಾಯ್ತು. ಆಗ ಕೃಷ್ಣ ಹೇಳ್ತಾನೆ, ನೋಡು ಕಲಿ, ನೀನು ಪಾಂಡವ ರಾಜ್ಯ ಆಳವರಿಗೂ ಕೂಡ ಕಣ್ಣೆತ್ತಿ ನೋಡಾಗಿಲ್ಲ ಭೂಲೋಕಾರ ಅಂತ ಹೇಳಿದೆ. ಕಣ್ಣೆತ್ತಿ ನೋಡಾಗಿಲ್ಲ, ಅವನೇನು ಹೇಳ್ತಾನೆ, ನೋಡಿಬಿಟ್ರೆ ಧರ್ಮ ಹೋಗ್ತದೆ ಅಂತ ಹೇಳಿದ್ನಲ್ಲ, ಕಣ್ಣೆತ್ತಿ ನೋಡಾಗೇ ಇಲ್ಲ ನೀನಿಗೆ ಫಸ್ಟ್ ಆಫ್ ಆಲ್. ಆಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ನೀನು ಕಾಲಿಡಬಹುದು, ಆದರೆ ಒಟ್ಟಿಗೆ ಕಾಲಿಡಾಗಿಲ್ಲ, ಮೆಲ್ಲ ಪ್ರವೇಶ ಮಾಡಬೇಕಷ್ಟೇ. ನೀನೀಗ ನಿಧಾನವ ಬರಬೇಕು, ಪಾಂಡವರ ಸಂತತಿ ರಾಜ್ಯ ಆಡುತ್ತದೆ. ಆಮೇಲೆ ಪರೀಕ್ಷಿತ್ ರಾಜ, ಜನಮೇಜಯ ರಾಜ ಎಲ್ಲ ಆಡ್ತಾ ಬರ್ತಾರೆ. ಅವ್ರ ರಾಜ್ಯ ಆಡ್ತಾ ಬಂದ ಮೇಲೆ 1000 ವರ್ಷ ಮುಗಿಯುತ್ತೆ ಕಲಿಯುಗದಲ್ಲಿ. 5000 ವರ್ಷ ಮುಗಿದಿದೆ ಈಗ, ಮೊದಲು 1000 ವರ್ಷ ಮುಗಿಯುತ್ತೆ, ಅಲ್ಲಿಗೆ ಪಾಂಡವರ ಸಂತತಿ ಮುಗಿದೋಗುತ್ತೆ. ಒಂತತಿ ಸಂತತಿರಿ ವರ್ಷ ಸಹಸ್ರಂ ಪಾಂಡವಾನ ಭವೇದ್ ಭುವಿ. ಪಾಂಡವರ ಸಂತಾನ ಒಂದು ವರ್ಷ 100,000 ವರ್ಷಗಳ ರಾಜ್ಯ ಆಳುತ್ತೆ. ಕೊನೆಯ ರಾಜನ ಹೆಸರು ಕ್ಷೇಮಕ ಅಂತ ಹೆಸರು. ಪಾಂಡವರ ಸಂತಾನದಲ್ಲಿ ಕೊನೆಯ ರಾಜ ಕ್ಷೇಮಕ. ಆ ಕ್ಷೇಮಕ ಆದಮೇಲೆ ಪಾಂಡವರ ಸಂತಾನ ಮುಗೀತು. ಆಮೇಲೆ ನಿನ್ನ ಕಾಲಿಡಬೇಕಷ್ಟೆ, ಪೂರ್ಣ ಕಾಲಿಡೋದು ಆಮೇಲೆ. ಫುಲ್ ಸ್ವಿಂಗಲ್ಲಿ ಬರೋದು ಕಲಿ ಆಗ. ಸೂರ್ಯ ಮುಳಿತಷ್ಟ ಪೂರ್ತಿ ಕತ್ಲೆ ಬರೋದಿಲ್ಲ, ಸ್ಲೋಲಿ ಕತ್ಲೆ ಬಂದು ಬಂದು ಆಮೇಲೆ ಕಗ್ಗತ್ತಲೆ ಆಗತ್ತೆ. ಆ ಥರ ಕಲಿಯುಗ ತಕ್ಷಣ ಸ್ಟಾರ್ಟ್ ಆಗಿಲ್ಲ, ಆ ರೀತಿ ನಿಧಾನವ ಬರಬೇಕು ಅಂತ ಹೇಳಿದ ಕಲಿ ಒಪ್ಕೊಂಡು ಹೊರಟಂತೆ. ಕೃಷ್ಣ ಹೇಳ್ತಾನೆ, ಅಲ್ಲಿವರೆಗೂ ನೀನು ಪಾಂಡವ ರಾಜ್ಯ ಆಳವರೆಗೂ ಕೂಡ ನೀನು ಸಮುದ್ರದ ಒಳಗೆ ಒಂದು ಗುಹೆಯೊಳಗೆ ವಾಸ ಮಾಡಬೇಕು, ತಲೆ ತವರು ಹೊರಗೆ ಬರಬಾರದು ಅಂತ ಹೇಳಿದಾಗ ಕಲಿಯಲ್ಲಿಂದ ಹೊರಟಂತೆ. ಅಂತೂ ಕಲಿಯನ್ನು ನಾಶ ಮಾಡ್ತಾನೆ ಭಗವಂತ, ಆದ್ದರಿಂದ ಆತನಿಗೆ ಕಲ್ಕಿ ಅಂತ ಹೆಸರು. ಕಲ್ಕಿ ಅವತಾರವಾಗ್ತದೆ ಅಂತ ಹೇಳ್ತಾರಲ್ಲ, ಕಲಿಕೆ ಅವತಾರದ ವರ್ಣನೆಯನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಮಾಡ್ತಾ ಹೇಳ್ತಾರೆ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಕಲಿಮಲ ಹುತವಹ, ಕಲಿಯ ದೋಷವನ್ನು ಸುಟ್ಟಾಗ್ತಕ್ಕಂಥ ಬೆಂಕಿ ಎಂದ್ರೆ ಭಗವಂತ. ಅದೇ ರೀತಿಯೇ ಕಲಿಯನ್ನು ನಿಗ್ರಹ ಮಾಡತಕ್ಕಂಥವನು ಸಾಕ್ಷಾತ್ ನಾರಾಯಣ. ಆತನ ಸ್ಮರಣೆ ಮಾಡಿಕೊಂಡಿದ್ದವರಿಗೆ ಕಲಿಯುಗ ಯಾವ ಬೇಕಾದಿರಲಿ ಎಲ್ಲೇ ಇರಲಿ ಆಗ ಯೋಚನೆ ಇಲ್ಲ. ವ್ಯತ್ಯಾಸ ಇಷ್ಟೇ, ಪಾಂಡವರು ರಾಜ್ಯಾಡಬೇಕಾದ್ರೆ ಹೊರಗೂ ಕಲಿ ಬರಹಾಗಿಲ್ಲ ಅಂತ ವಾತಾವರಣ ಇತ್ತು. ಆದರೆ ಮಧ್ವಾಚಾರ್ಯರ ಮತ ಬಂದ ಮೇಲೆ ಅನುಸರಣೆ ಮಾಡೋರ ಮೇಲೆ ಮಾತ್ರ ಕಲಿ ಪ್ರವೇಶ ಇಲ್ಲ, ಉಳಿದವ್ರ ಮೇಲೆ ಕಲಿ ಇರ್ತಾರೆ. ಇವತ್ತು ಎಂಥ ಕತ್ತಲಿದ್ರು ಟಾರ್ಚ್ ಕೈಯಲ್ಲಿದ್ದರೆ ಅವನ ಮಟ್ಟಿಗೆ ಬೆಳಕೆ, ಅವನ ಮಟ್ಟಿಗೆ ಬೆಳಕು, ಉಳಿದವ್ರಿಗೆ ಪ್ರಾಬ್ಲಮ್, ಅವನಿಗೆ ಯೋಚನೆ ಇಲ್ಲ. ಸೂರ್ಯ ಬಂದಾಗ ಎಲ್ಲರಿಗೂ ಬೆಳಕು, ಸೂರ್ಯ ಬಂದರೆ ಎಲ್ಲರಿಗೂ ಬೆಳಕು, ಆದರೆ ಟಾರ್ಚ್ ಇದ್ದಾಗ ಇಟ್ಕೊಂಡವನೇ ಅಷ್ಟೇ ಬೆಳಕು. ಆ ರೀತಿಯಾಗಿ ಮಧ್ವ ಸಿದ್ಧಾಂತ ಕಲಿಯುಗದ ಟಾರ್ಚ್ ಇದ್ದಾಗ, ಅಂತಿಂತ ಟಾರ್ಚ್ ಅಲ್ಲ, ಎಷ್ಟು ಸಿಕ್ಸ್ ವಾಲ್ಟ್ಸು ಅಂತ ಟಾರ್ಚ್ ಅಲ್ಲ, ಸೂರ್ಯಪ್ರಕಾಶ ಬೀರಿಸತಕ್ಕಂಥ ಟಾರ್ಚು ಉಪಯೋಗ ಮಾಡಿಕೊಳ್ಳೋರಿಗೆ, ಇಲ್ಲದೆ ಹೋದರೆ ಅವರು ಕಲಿಯುಗಕ್ಕೆ ಹಾಳಾಗಿ ಬಿಡ್ತಾರೆ. ಈ ಮಾತನ್ನು ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಕಲಿ ಎಷ್ಟು ಕಾಲಿಟ್ಟರೂ ಕೂಡ ಮಧ್ವ ಶಿಷ್ಯರ ಮೇಲೆ ಕಾಲಿಡ್ಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಆಶ್ಚರ್ಯ ಮಧ್ವ ಶಿಷ್ಯರ ಮೇಲೆ ಜಾಸ್ತಿ ಕಾಲಿಟ್ಟಿರೋದು, ಇವತ್ತು ಮಾಧುರ ಮೇಲೆ ಕಲಿ ಜಾಸ್ತಿ. ಇವತ್ತು ಬಹುಶಃ ಭಾರಿ ಭಾರಿ ಆಪಾದನೆ ಬರೋದು ಮಾಧುರ ಮೇಲೇ ಬರ್ತಿರೋದು. ಸುಳ್ಳಾಯ್ತಲ್ಲ ವಾದಿರಾಜ ಸ್ವಾಮಿಗಳು ಬರೆದಿದ್ದರು ಅಂದರೆ ಯಾರ ಮೇಲೆ ಆಪಾದನೆ ಬಂದಿದೆಯೋ ಅವರು ನಿಜವಾದ ಮಾಧುವರು ಅಲ್ಲ ಅಂತಲೇ ಅರ್ಥ. ಖೋಟ ಆಷಾಢಭೂತಿತನ ಮಾಡಿದರೆ ನಿಜವಾದ ಎಫೆಕ್ಟ್ ಸಿಗೋದಿಲ್ಲ. ಇವತ್ತು ಬ್ಯಾಟ್ರಿ ಸೆಲ್ಲೇ ಇಲ್ಲ, ತೊಗೊಂಡು ಮಾಡ್ತಾರೆ, ಚಾರ್ಜೇ ಆಗಿಲ್ಲ, ಹೆಸರಿ ಟಾರ್ಚ್ ಬಲ್ಬ್ ಅಷ್ಟೇ, ಇಲ್ಲವೇ ಇಲ್ಲ. ಆದರೆ ನಿಜವಾಗಲೂ ಕರೆಂಟ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ, ಇದು ಅರ್ಥ ಇದೆ. ಆದ್ದರಿಂದ ಮಾಧ್ವರು ಅಂತ ಹೇಳ್ಕೊಂಡು ಮಾತ್ರಕ್ಕೆ ಮಾಧ್ವ ಆಗೋದಿಲ್ಲ ಮನುಷ್ಯ. ಅವನು ಮಧ್ವಾಚಾರ ಸಿದ್ಧಾಂತವನ್ನು ಒಪ್ಪಬೇಕು, ಅನುಸರಣೆ ಮಾಡಬೇಕು, ಆಗ ಮಾಧ್ವನಾಗ್ತಾನೆ ಹೊರತು ಊಟದೊತ್ತಿಗೆ ನಾವು ಮುದ್ರೆ ಹಾಕ್ಕೊಂಡೋದ್ರೆ ಅವನು ಮಾಧ್ವ ಅಂತಲ್ಲ. ಅದನ್ನೇ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ನೆರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆ ಪೂಡೋ ಪೂಜೆಯ ಮಾಡುವುದು ಇದು ಉದರ ವೈರಾಗ್ಯವಿದು. ದೇವ್ರ ಪೂಜೆ ಕೂಡ ಮೋಸ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡ್ತೀವಿ ಅಂತ ಹೇಳಿ ಒಳ್ಳೆ ಮೋಸ ಮಾಡಕ್ಕೆ ಬರುತ್ತೆ. ಏನು ಪ್ರತಿಮೆಗಳು ಸಾಲು ಸಾಲು ಒಳ್ಳೆ ಬೆಳ್ಳೆ ಹುಣಸೆಣ್ಣಾಗಿ ತೊಳೆದಿಟ್ಬಿಟ್ಟಿರ್ತಾರೆ, ಹೊಡಿತಾ ಇರ್ತವೆ ಜೋರಾಗಿ. ಮಂಗಳಾರತಿ ಎತ್ತಿದ್ದು ಎತ್ತಿದ್ದೆ, ಜನ ಇದ್ರೆ, ಇಲ್ಲದೆ ಹೋದ್ರೆ ಒಂದು ಮಂಗಳಾರತಿ ಕ್ಲೋಸ್. ಜನನೇ ಇಲ್ಲ, ಸೇವಾಕರ್ತರೇ ಇಲ್ಲ. ಸೇವಾಕರ್ತರದ್ದು ಭಾರಿ ಡಿಮ್ಯಾಂಡ್, ಯಾರೋ ಒಬ್ಬರಿದ್ರೆ ಅಂತ 3 ಗಂಟೆ ಸ್ನಾನವೇ ಮಾಡಿಲ್ಲ. ಯಾವುದೋ ಮಠದಲ್ಲಿ ಕೇಳಿದ್ರೆ ಸೇವಾಕರ್ತರೇ ಇಲ್ಲ. ಇವತ್ತು ಬಂದ ತಕ್ಷಣ ಶುರು ಕಡೆಬಿಡಿ ಶುರು ಮಾಡಿಬಿಡೋದು. ಆಮೇಲೆ ಎಷ್ಟು ಅನ್ಯಾಯ ಆಗ್ತದೆ ಅಂದರೆ ಜನಗಳನ್ನು ನೋಡಿಕೊಂಡು ಧನ ನೋಡಿಕೊಂಡು ಮಾಡಿದರೆ ಪೂಜೆ ಹೇಗಾಗ್ತದೆ? ನಗೆವು ಬರುತ್ತದೆ, ಎನಗೆ ನಗೆವು ಬರುತ್ತೆ ದಾಸರು ಹೇಳಿದ್ರಲ್ಲ, ಆ ರೀತಿ ಆಗ್ತದೆ. ನಿಷ್ಠೆಯಿಂದ ಮಾಡಿದರೆ ಮಾತ್ರ ಕಲಿ ಕಾಲಿಡ್ಲಿಕ್ಕಾಗೋದೇ ಇಲ್ಲ ಅಂತ ಒಂದು ವಾತಾವರಣ ಇದೆ. ಇವತ್ತು ಭೀಮಸೇನೆ ಎದುರಿ ಸಿಗೋದಿಲ್ಲ, ವಾಯುದೇವರು ಬರಬೇಕು ನಮ್ಮ ಮನೆಗೆ. ಅದಕ್ಕೇನೆ ಸರ್ವಮೂಲ ಗ್ರಂಥಗಳು ಅಂದರೆ ಮಧ್ವಾಚಾರ್ಯ ಪ್ರತಿರೂಪಗಳಾದ್ದರಿಂದ ಅದಿದ್ದಲ್ಲಿ ಕಲಿ ಬರಲಿಕ್ಕಾಗೋದಿಲ್ಲ. ಯಾರು ಗನ್ ಹಿಡ್ಕೊಂಡು ಹೋಗ್ತಿರ್ತಾನೆ, ಕಳ್ಳ ಅಟ್ಯಾಕ್ ಮಾಡಕ್ಕೆ ಹೆದರ್ತಾನೆ ಅವನನ್ನು, ಯಾಕೆ ಗನ್ ಇದೆ ಅವನ ಹತ್ರ, ಹುಷಾರಾಗಿರಬೇಕು ಅಂಥೇಳಿ. ಆ ಗನ್ನಲ್ಲಿ ಬುಲೆಟ್ ಇರಬಹುದು ಇಲ್ಲದೇ ಇರಬಹುದು, ಗನ್ ಇದೆ, ಸ್ವಲ್ಪ ಹೆದರ್ತಾನೆ ಕಳ್ಳ. ಇದು ಆಟದ ಪಿಸ್ತೂಲ್ ತೋರಿಸಿ ದೂರದಿಂದ ಗೊತ್ತಾಗಲ್ಲ ಆಟದ ಹೌದಲ್ಲೋ ಅಂತೇಳಿ, ಏ ಪಿಸ್ತೂಲ್ ಇದು ಹುಷಾರಾಗಿ ಬಿಡ್ತಾರೆ. ಅದಕ್ಕೇನು ಮಧ್ವಶಾಸ್ತ್ರ ಓದ್ತಿರೋ ಬಿಡ್ತಿರೋ, ಸರ್ವಮೂಲ ಗ್ರಂಥ ಅಂತ ಮನೆಯಲ್ಲಿರಲಿ, ದೇವರು ಒಳ್ಳೆಯದು ಮಾಡಿಯೇ ಮಾಡ್ತಾನೆ. ಆಗ ಕಲಿ ಯಾವಾಗಲೂ ಹೆದರ್ತಿರ್ತಾನೆ, ಇವ್ರ ಮನೆಯಲ್ಲಿ ಪುಸ್ತಕ ಇದೆ ಏನಾರು ಮಾಡಿಬಿಡ್ತಾರೆ. ಪುಸ್ತಕ ಅಂದರೆ ಸರಸ್ವತೀ ದೇವಿ, ಭಾರತೀ ದೇವಿ, ಭೀಮ ಪತ್ನಿ, ಭೀಮದೇಸೆಯಿಂದ ಹೆದರ್ತಾನೆ ಅಂದರು ಒಂದೇ. ಭೀಮ ಭಾರತಿ ಎಲ್ಲ ರುಜುಗಳಾದ್ದರಿಂದ ಕಲಿ ಅವರನ್ನು ಏನು ಮಾಡೋಕ್ಕೂ ಬರೋದಿಲ್ಲ, ಆದ್ದರಿಂದ ಸುಖವಾಗಿರಲಿಕ್ಕೆ ಸಾಧ್ಯ. ಇದು ನಮಗೆ ರಕ್ಷಾ ಕವಚದಂತೆ ಸರ್ವಮೂಲ ಗ್ರಂಥಗಳು, ಭಾಗವತ ಪುರಾಣ, ಸಾಲಿಗ್ರಾಮ, ತುಳಸಿ ಎಲ್ಲ ಆ ರೀತಿ ಇರ್ತವೆ. ಆಗ ಈ ಕಥೆಯ ಅಂತರಾರ್ಥ ತಿಳಿತದೆ. ಅಲ್ಲಿ ಕಲಿ ಓಡೋದಂತೆ, ಅಲ್ಲಿ ಹೋಗಿ ಅಡ್ಕೊಂಡ್ಬಿಡ್ತಾನೆ. ಪಾಂಡವರ ರಾಜ್ಯ ಎಂದಿನಂತೆ ರಾಮರಾಜ್ಯದಂತೆಯೇ ಕಂಟಿನ್ಯೂ ಆಗ್ತಾ ಇದೆ. ಇನ್ಯಾವ ಆಪತ್ತಿನ ಹೆಸರು ಕೂಡ ಎಲ್ಲ ನಡೀತಾ ಇದೆ. ಹಾಗಿದ್ದಾಗ ಒಂದು ದಿವಸ ವಿಶೇಷವಾದ ಪ್ರಸಂಗ ಬಂದಿದೆ. ಸ್ವಲ್ಪ ದಿವಸ ಆಗಿದೆ ಬಂದು ಕೃಷ್ಣ ಪರಮಾತ್ಮ ಈಗಾಗಲೇ. ಒಂದು ದಿವಸ ಅರ್ಜುನನನ್ನು ಕರೆದ, ಅರ್ಜುನ ನಾನೀಗ ಧರ್ಮರಾಜನಿಗೆ ಒಂದು ಮಾತು ಹೇಳ್ತೀಯಾ, ಸ್ವಲ್ಪ ಅನುಕೂಲ ಮಾಡಿಕೊಡ್ತೀಯಾ ಅಂತ ಕೃಷ್ಣ ರಿಕ್ವೆಸ್ಟ್ ಟೈಪ್ ಮಾಡಿದ್ದಂತೆ ಅರ್ಜುನನಿಗೆ. ಅರ್ಜುನ ಒಂದು ಮಾತು ನಡೆಸ್ಕೊಡ್ತೀಯ ಅಂತ ಕೇಳಿದ್ದಂತೆ. ಗೀತೆ ಹೇಳಿದ್ದು ತಾನೇನೆ ಕೃಷ್ಣ, ಒಂದು ಮಾತು ನಡೆಸ್ಕೊಡ್ತೀಯ ಅನ್ನೋದು ಅಂತ ಕೇಳ್ತಾನೆ. ನಮಗೆ ಆಶ್ಚರ್ಯ, ಏನು ಕೇಳ್ತಾನೆ ಕೃಷ್ಣ, ಅರ್ಜುನ ಕೊಡುವಂಥದ್ದು ಏನಿದೆ ಕೃಷ್ಣನಿಗೆ ಅಂತ ಕೇಳಿದರೆ, ನೋಡು ಅರ್ಜುನ, ಒಂದು ಭಾರಿ ದಿವಸ ಆಯಿತು, ನಾನಿಲ್ಲಿ ಯುದ್ಧಕ್ಕೆ ಅಂತ ಬಂದವನು ಹೋಗೇ ಇಲ್ಲ, ನಿಮಗೆಲ್ಲ ಪಟ್ಟಾಭಿಷೇಕ ಉಪದೇಶ ಮಾಡಿ ಇಲ್ಲೇ ಕೂತ್ಬಿಟ್ಟಿದ್ದೇನೆ. ವಸುದೇವ ದೇವಿಕರ ತಂದೆ ತಾಯಿಗಳು ಪಾಪ ಭಾರಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಹೋಗದೆ ಹೋದರೆ ನಾನು ಅಲ್ಲಿ ಸ್ವಲ್ಪ ಆಗಾಗ್ಗೆ ಹೋಗಬೇಕಾಗತ್ತಲ್ಲ, ಸ್ವಲ್ಪ ದ್ವಾರಕ್ಕೆ ಹೋಗಬೇಕಾಗಿದೆ, ನಿಮ್ಮ ಅಣ್ಣನಿಗೆ ಹೇಳ್ತೀಯಾ ಅಂತ ಕೇಳಿದ್ದೆ. ನಿಮ್ಮ ಅಣ್ಣನಿಗೆ ಹೇಳ್ತೀಯಾ, ನನ್ನ ಕಳಿಸ್ಕೊಡ್ತೀಯಾ ಸ್ವಲ್ಪ ದಿವಸ ಅಂತ ಕೇಳಿದ್ದಂತೆ. ಎಂಥ ಭಕ್ತವತ್ಸಲ ಭಗವಂತ, ಭಕ್ತ ಧೈರ್ಯ ಹೋಗ್ತೀರಿ ಅಂತ ಹೇಳಿದ್ರೆ ಭಾರಿ ಸಂಕೋಚ ಅಂತ ಪರಮಾತ್ಮನಿಗೆ. ನೀನು ಹೇಳ್ತೀಯ ಅರ್ಜುನ, ರೆಕಮೆಂಡ್ ಮಾಡಿಸಿದಾಗ ನೀನು ಹೇಳ್ತೀಯ ಅರ್ಜುನ ಸಮಾಧಾನ ಮಾಡ್ತೀಯ ಅಂತ ಹೋದ್ರೆ ಬಿಡದನ್ನು ಬಿಡ್ತಂತ ತಕ್ಷಣಕ್ಕೆ ಇರ್ತಾರೆ. ಊರಿಗೆ ಬಿಡದಲ್ಲಿ ಏನು ಮಾಡಿ, ಊರಿಗೆ ಬಿಡದಲ್ಲ ವಾಪಸ್ ಹೋಗ್ಲಿಕ್ಕೆ, ಈ ದಿವಸ ನಾಳೆ ದಿವಸ ನಾಡಿದ್ದಾಗ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಆ ರೀತಿ ಆಗೋಗಿದೆ ಕೃಷ್ಣ, ಇರು 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 ಅಂತ ಇದ್ದಾನೆ. ನಾನು ಊರಿಗೆ ಹೋಗ್ಬೇಕಲ್ಲಪ್ಪ, ಸ್ವಲ್ಪ ಹೇಳ್ತೀಯ ಅಂತ ಕೇಳಿದ್ದಂತೆ. ತಾನು ಸರ್ವತಂತ್ರ ಸ್ವತಂತ್ರ ಕೃಷ್ಣ ಮಾತಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಬಲದ ಪ್ರಶ್ನೆ ಬೇರೆ, ಭಕ್ತಿಯ ಪ್ರಶ್ನೆ ಬೇರೆ. ಇವತ್ತು ಮಾರ್ಕೆಟಿಗೆ ತಾಯಿ ಹೊರಟ ಕಾಲಕ್ಕೆ ಬಗು ಬಂದು ಗಟ್ಟೆ ಕಾಲು ಹಿಡ್ಕೊಂಡ್ಬಿಡುತ್ತೆ, ತಾಯಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡ್ತಾಳೆ, ಹೋಗೋದಿಲ್ಲ. ಯಾಕೆ ಏನು, ಮಗುನ ಒದ್ಕೊಂಡು ಹೋಗೋ ದೊಡ್ಡ ಕೆಲಸ ಅಲ್ಲ, ಈ ಪಟ್ಟಂದ್ರೆ ಬಿದ್ದುಬಿಡುತ್ತೆ ಪಾಪ. ಮಗುನ ಒದೆಯೋದು ಸಮಸ್ಯೆ ಅಲ್ಲ, ಅದರ ಪ್ರೀತಿಯನ್ನು ತಡೆಯೋದು ಭಾರಿ ಕಷ್ಟ. ಅಮ್ಮ ನೀನು ಹೋಗಬೇಡ ಅಂತ ಕಾಲು ಹಿಡ್ಕೊಂಡ್ಬಿಟ್ರೆ ಬಿಡ್ಲಕ್ಕಾಗೋದಿಲ್ಲ. ಅಲ್ಲಿ ಶಕ್ತಿ ಪ್ರಶ್ನೆ ಅಲ್ಲ, ಭಕ್ತಿಯ ಪ್ರಶ್ನೆ. ಅದು ಧರ್ಮರಾಜನ ಭಕ್ತಿ ತುಂಬ ಇದೆ, ಅದು ಮನಸ್ಸಿಗೆ ಬೇಜಾರು ಮಾಡಿ ಹೋಗಲು ಕೃಷ್ಣನಿಗೆ ಮನಸ್ಸಿಲ್ಲ. ಅದಕ್ಕಾಗಿಯೇ ನಾನಿಗೆ ಹೋಗಬೇಕಾಗಿದೆ, ಸ್ವಲ್ಪ ಹೇಳ್ತೀಯ ಆತನಿಗೆ ಅಂತ ಕೇಳಿದ್ದಂತೆ. ಇಲ್ಲಿ ತಮಾಷೆ ಅಂದರೆ ಇಂಡೈರೆಕ್ಟ್ಲಿ ಅರ್ಜುನಿಗೆ ಹೆಂಟಿದ ಒಂದು, ಆತನು ಸ್ವಲ್ಪ ಹೇಳ್ತೀಯ, ಅವರು ಸ್ವಲ್ಪ ಆ ಕಡೆ ಸರಿಸಿ ನೀವು ಸರಿಯಿರಿ ಅಂತ ಅರ್ಥ. ಸ್ವಲ್ಪ ಆ ಕಡೆ ಸೇರಿ ಅವ್ರಿಗೆ ಹೇಳಿದ್ರೆ ನೀವು ಸ್ವಲ್ಪ ಸರ್ಕೊಟ್ರಿ ಅಂತ ಜಾಣತನದ ಉತ್ತರ ಅದು. ಅರ್ಜುನ ನೀನು ತಿಳ್ಕೊಂಬಾರಾಯ, ನಾನು ನನ್ನ ಮುಂದೆ ಇದ್ಬಿಟ್ಟು ಹೋಗಬೇಡ ಹೋಗಬೇಡ ಅಂತ ಹೇಳಬೇಡ, ನಾನು ಹೋಗಬೇಕಾಗಿದೆ, ವಸುದೇವ ದೇವಕಿಯರು ಕಾಯ್ತಾ ಇರ್ತಾರಲ್ಲಿ. ಆಗ ಅರ್ಜುನಿಗೆ ಅರ್ಥ ಆಯಿತು, ನನಗೆ ಏಟು ಅಂತ ಗೊತ್ತಾಯ್ತು ಅರ್ಜುನಿಗೆ. ನನಗೆ ಕೃಷ್ಣ ಹೇಳ್ತಿದ್ದಾನೆ ನಾನು ಹೋಗಬೇಕಾಗಿದೆ, ಬಿಟ್ಬಿಡ್ಕೋಯ್ಯ ಅಂತ ಕೇಳ್ತಿದ್ದಾನೆ ಅಂತ ಹೇಳಿಬಿಟ್ಟು, ಕೃಷ್ಣ ನೀನು ಅವಶ್ಯ ಹೋಗ್ಬೋದು, ಆದರೆ ಆ ಯೋಚನೆ ಇಲ್ಲ, ನನ್ನ ಸಮಸ್ಯೆ ಇದೆ ಪರಿಹಾರ ಮಾಡೋಗು ಅಂತ ಕೇಳಿದ್ದಂತೆ. ಏನು ಸಮಸ್ಯೆ ಅರ್ಜುನ ಅಂತ ಕೇಳಿದರೆ, ಕೃಷ್ಣ ನನಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದೆ ನೀನು, ಅತ್ಯದ್ಭುತವಾದ ಗ್ರಂಥವನ್ನು ಹೇಳಿದಿ, ನನ್ನ ಜೀವನ ಪಾಗ ಅವತ್ತೇ ಹೇಳಿದ್ದೆ ನಾನು, ಅಷ್ಟೋ ಮೋಹ ಸ್ಫುತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ, ಅವತ್ತೇ ಹೇಳ್ಕೊಂಡಿದ್ದೇನೆ, ಜನ್ಮ ಜನ್ಮದ ಭಾಗ್ಯ ಅದು. ನನ್ನ ಪ್ರಾರ್ಥನೆ ಇಷ್ಟೇ, ಭಾರಿ ಯುದ್ಧದ ಗಡಿಬಿಡಿಯಾಗ ಆಗ ಕೇಳಿದೆ ನಾನು, ಅನಂತರ ಯುದ್ಧ ನಡೆದೋಯ್ತು, ಮರಣ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ, ಈಗ ಮತ್ತೊಮ್ಮೆ ಕೇಳಬೇಕು ಅನಿಸಿದೆ, ಗೀತೆಯನ್ನು ಹೇಳು ಅಂತ ಹೇಳಿದರೆ. ಇದು ಭಾಳ ಇಂಟ್ರೆಸ್ಟಿಂಗ್, ಇನ್ನೊಮ್ಮೆ ಗೀತೆ ಒನ್ಸ್ ಮೋರ್ ಅಂದಿದ್ದ ಅರ್ಜುನ, ಇನ್ನೊಂದ್ಸತಿ ಕೃಷ್ಣನಿಗೆ ಇನ್ನೊಂದ್ಸತಿ ಹೇಳು ಕೃಷ್ಣ ಗೀತೆಯನ್ನು ಕೇಳಿಬಿಡ್ತೇನೆ ಅಂತ ಹೇಳಿದ್ದೇನೆ. ಅಂದರೆ ಅರ್ಜುನ ಅಷ್ಟೆಲ್ಲ ಗೀತೆ ಕೇಳಿದವನು ಇನ್ನೊಂದ್ಸತಿ ಕೇಳೋಕ್ಕೆ ಅಂತ ಅಪೇಕ್ಷೆ ಪಡ್ತಾನೆ. ನನಗೆ ಅವತ್ತು ಮರ್ತೋಗ್ಬಿಡ್ತು, ಪೂರ್ತಿ ಜ್ಞಾಪಕ ಇಲ್ಲ, ಮನನ ಮಾಡಲಿಕ್ಕಾಗಲಿಲ್ಲ, ಈ ಮನನ ಮಾಡಬೇಕಾಗಿದೆ, ನಿಧಾನವಾಗಿ ಇನ್ನೊಮ್ಮೆ ಹೇಳು ಅಂತ ಕೇಳಿದನಂತೆ. ಕೃಷ್ಣ ಏನು ಉತ್ತರ ಕೊಡ್ತಾನೆ ಗೊತ್ತೇನು, ಭಾಳ ತಮಾಷೆ ಉತ್ತರ ಕೊಡ್ತಾನೆ. ಅರ್ಜುನ ನಿನಗೆ ಭಾರಿ ಗಡಿಬಿಡಿ, ಮನನ ಮಾಡಲಿಕ್ಕಾಗಲಿಲ್ಲ, ನೀನು ಮರ್ತುಬಿಟ್ಟೆ ಅಂತ ಹೇಳ್ತೀಯ, ಇವತ್ತು ನನಗೆ ಮೂಡಿಲ್ಲ ಹೇಳಬೇಕಾಗೋದಿಲ್ಲ ಅಂದ್ಬಿಟ್ಟಂತೆ. ನಿನಗೆ ಇದಿಲ್ಲ, ನನ್ನ ಮೂಡೇ ಇಲ್ಲ, ಅವತ್ತಿನ ಮೂಡ್ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟೆ. ಎಷ್ಟು ಚೆನ್ನಾಗಿರೋ ಮಾತಿದ್ದು, ಅದು ಅವತ್ತಿನ ಮೂಡ್ ಇವತ್ತು ಬರೋದಿಲ್ಲ, ಇವತ್ತು ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಒಂದು ಯಾರೋ ಒಳ್ಳೆ ಫಸ್ಟ್ ಕ್ಲಾಸ್ ಸಂಗೀತ ಹಾಡಿಬಿಡ್ತಾನೆ, ಒಂದು ದಿವಸ ಹೇಳಿದ ದಿವಸ ಆ ಎಫೆಕ್ಟ್ ಇರೋದ್ರೆ ಕೆಲಸ ಅಲ್ಲ, ಅವತ್ತಿದ್ದ ಲಹರಿ ಅವನಿಗೆ ಬಂದಿರೋದಿಲ್ಲ ಅವತ್ತಿನ ದಿವಸ. ಇದು ದೇವರಿಗೆ ಅಲ್ಲಿ ಅಪ್ಲೈ ಆಗೋದಿಲ್ಲ, ಮತ್ತೆ ಜನರಿಗೆ ಅಪ್ಲೈ ಆಗ್ತದೆ, ಕೃಷ್ಣನಿಗೆ ಅಪ್ಲೈ ಅಂತ ತಿಳ್ಕೋಬಾರ್ದು. ಭಗವಂತ ಜಗತ್ತಿಗೆ ತೋರಿಸಿಕೊಡ್ತಾರೆ, ಜಗತ್ತಿಗೆ ಎಲ್ಲರೂ ಒಂದೇ ರೀತಿ ಮಾಡ್ತಾರೆ ಅಂತ ಏನೂ ಇಲ್ಲ. ಯಾರ್ದೋ ಮನೆಗೆ ಅಡುಗೆ ಮಾಡಿ ಚೆನ್ನಾಗಿ ಮಾಡಿ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹೋದ್ರೆ ಅದನ್ನೇ ಮಾಡಿರಿ ಅಂತ ಮಾಡ್ತಾರೆ, ಕೆಟ್ಟ ಹಾಳಾಗೋಗಿರುತ್ತೆ ಅವತ್ತಿನ ದಿವಸ. ಅವ್ರು ಸ್ಪೆಷಲ್ ಕೇರ್ ತಗೋತಾರೆ, ಪಾಪ ಅಷ್ಟೆಲ್ಲ ಹೇಳಿದ ಸ್ಪೆಷಲ್ ಕೇರ್ ತೊಗೊಂಡ್ಬಿಟ್ಟು ಇನ್ನೊಮ್ಮೆ ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ ಕೊನೆ. ಅಂದರೆ ನಮ್ಮ ಕೈಲಿ ಇಲ್ಲ, ಅದು ಯಾವುದು ಕೂಡ ದೇವರು ಕೊಡಬೇಕು ಬರಬೇಕು ಅಷ್ಟು ಕೆಲಸ. ತೀರಾ ಅರ್ಜೆಂಟ್ಗೆ ಅಂತ ಮಾಡ್ತಾರೆ, ಮನೇಲಿ ಏನು ಸಾಮಾನ್ಯ ಇರೋದಿಲ್ಲ, ಅರ್ಜೆಂಟ್ ಮಾಡ್ತಾರೆ. ಅವತ್ತು ಮಾಡಿದ್ರೆ ಎಂದೂ ಇದ್ದಿಲ್ಲ ನೋಡಿದರೆ ಅಂತ ಹೇಳ್ತಾರೆ. ಆ ಟೈಪ್ ಬೇರೆ, ಜೊತೆಗೆ ಎಲ್ಲ ಪದಾರ್ಥ ಕೊಟ್ಟಿದ್ರು ಕೂಡ ಅಷ್ಟು ರುಚಿ ಬಂದಿರೋದಿಲ್ಲ, ಅವತ್ತು ಫಸ್ಟ್ ಕ್ಲಾಸ್ ಬಂದುಬಿಟ್ಟಿರುತ್ತೆ. ಅದು ಈಗ ನಮಗೆ ಅರ್ಥ ಆಗ್ತದೆ, ನಮ್ಮ ಕೈಯಲ್ಲಿ ಇಲ್ಲ, ದೇವರು ಕೊಟ್ಟರೆ ಉಂಟು ಇಲ್ಲದೆ ಹೋದರೆ ಇಲ್ಲ. ಇಲ್ಲಿ ಭಗವಂತ ತೋರಿಸ್ತಾರೆ ನಿನಗೆ, ಅವತ್ತು ನಾನು ಹೇಳಿದೆ ಮರ್ತುಬಿಟ್ಟಿದ್ದೇನೆ ಅಂತ ಹೇಳ್ತೀಯಲ್ಲ, ನೀನು ಮರವು ಬಂತು, ನನ್ನ ಮೂಡಿಲ್ಲ ಬಿಡು, ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟ. ಇದರ ಅರ್ಥ ಹೇಳಿದಾಗ ಸರಿಯಾಗಿ ಕೇಳಿಸ್ಕೋಬೇಕೇ ಹೊರತು ಯಾವಾಗ ಕೃಷ್ಣ ಸಿಗ್ತಾರಲ್ಲ ಅಂತ ಲೈಟಾಗಿ ಒಂದಕ್ಕೆ ಹೋಗಬೇಡ್ರಿ ಅಂತ ಹೇಳಿದ. ಇನ್ನೊಮ್ಮೆ ಸಿಕ್ಕಿಬಿಡ್ತಾರೆ ಅಂಥೇಳಿ ಅತಿ ಪರಿಚಯ ಆದ ಅವಜ್ಞೆ ಮನುಷ್ಯನ ಕಾಣ ಒಂದು ಇದದು ಸೈಕಾಲಜಿ. ಮನೇಲಿ ಪುಸ್ತಕ ಇರುತ್ತೋ ಇಲ್ಲೋ ಓದೋದೇ ಇಲ್ಲ, ಮನೇಲಿ ಪುಸ್ತಕ ಇರುತ್ತೆ ಓದೋದಿಲ್ಲ, ಇನ್ನೊಬ್ರು ಯಾರು ಪುಸ್ತಕ ಕೊಟ್ಟಿರ್ತಾರೆ ನಾಳೆ ವಾಪಸ್ ಕೊಡಬೇಕು ಅಂತ ಹೇಳಿರ್ತಾರೆ, ಡೀಟೇಲಾಗಿ ಓದ್ಕೊಡ್ತಾನಾಗ ತಮ್ಮ ಪೇಪರ್ ಹಾಗೆ ಇಟ್ಕೊಂಡಿರ್ತಾರೆ, ಇನ್ನೊಬ್ರು ಬೇಕು ಕದ್ದು ಕದ್ದು ಓದ್ತಿರ್ತಾರೆ ಆ ಕಡೆಯಿಂದ, ತಲೆ ಹೇಗೆ ಬದ್ದು ಬದ್ದು ಓದ್ತಾರೆ ಏನೋ ಮಾಡ್ತಿರ್ತಾರೆ. ಕ್ಯೂರಿಯಾಸಿಟಿ ಭಾರಿ ಜಾಸ್ತಿ ಮನುಷ್ಯನಿಗೆ. ಇವತ್ತು ಕೃಷ್ಣ ನಮ್ಮ ಹತ್ರ ಇದ್ದಾನೆ, ಯಾವ ಬೇಕಾದ್ರೆ ಹೇಳ್ತಾನೆ, ಈ ಒಂದು ಭಾವನೆ ಕೂಡ ಲೈಟಾಗಿ ಮಾಡಿಬಿಡುತ್ತೆ. ಆದರೆ ಯಾವಾಗ ನಮಗೆ ನಮ್ಮ ಯಾವಾಗಲೂ ಸಿಗೋದಿಲ್ಲ ಅಂತ ನೀರು ನೋಡಿ ಬಿಟ್ಟು ಬೆಳಿಗ್ಗೆ 7-8 ಬರುತ್ತೆ, ತೆಪ್ಪಗೆ ಕುತ್ಕೊಂಡಿರ್ತಾರೆ, ಇಡೀ ದಿವಸ ಬರುತ್ತೆ, 7 9 ಹೇಳೋದೇ ಇಲ್ಲ, ಹೇಗೂ ಬರುತ್ತಲ್ಲ ಈ ಒಂದು ಅವತ್ತು ನಿಂತು ಇರಿ ನಿಂತು ಹೋಗುತ್ತೆ, ಹೊಡ್ಕಾದ್ರೆ ಶುರು ಮಾಡ್ತಾರೆ, ಅಯ್ಯೋ ಹೋಗ್ಬಿಡ್ತು ಹೋಗ್ಬಿಡ್ತು ಅಂತೇಳಿ. ಮನುಷ್ಯ ಯಾವಾಗಲೂ ಕೂಡ ಸಿಕ್ಕ ಅವಕಾಶನ ಲೈಟಾ ತಗೊಳ್ಬಾರ್ದು, ಭಗವಂತ ಹೇಳಿದ ಲೈಟಾ ತಗೊಳ್ಬಾರ್ದು. ಇದು ಒಂದರ್ಥ. ಇನ್ನೊಂದರ್ಥ, ನನಗೇನೋ ಕೇಳಿದೆ ನಾನು ಹೇಳಿಬಿಡ್ತೇನೆ, ಎಲ್ಲರಿಗೂ ಕೇಳಿದ್ರೆ ಹೇಳಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ, ಅದು ಇನ್ನೊಂದು ಆ ರೀತಿ ತಗೊಳಕ್ಕೆ ಬರೋದಿಲ್ಲ. ಮತ್ತೆ ಅವರಿಗೆ ವಿತರ ಮಾಡ್ಕೊಂಡು ಕಡಿಮೆ ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ, ಎಷ್ಟೋ ಸಲ ಕಡಿಮೆ ಮಾರ್ಕ್ಸ್ 80% ತೊಗೊಂಡಿರ್ತಾರೆ, ಮೆಡಿಕಲಿನ ಸೀಟ್ ಸಿಗೋದಿಲ್ಲ, ವಿತರ ಮಾಡ್ಕೊತಾರೆ, 70 ಬಂದ್ಬಿಡುತ್ತೆ, 60 ಬಂದ್ಬಿಡುತ್ತೆ ಕೆಲಸ, ಅದು ಎಷ್ಟು ಕಷ್ಟಪಡ್ತಾರೆ ಹೋಗ್ಬಿಡುತ್ತೆ. ಅಂದರೆ ಎಲ್ಲರ ಬಹರಿ ಒಂದೇ ರೀತಿ ಇರೋದಿಲ್ಲ, ಮೂಡ್ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ಕೇಳೋರು ಸರಿಯಾಗಿ ಕೇಳಿಸ್ಕೊಂಡು ಬಿಟ್ಟು ಅದು ಫಾಲೋ ಮಾಡಬೇಕೇ ಹೊರತು ಇನ್ನೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳೋಂಬುದು ಧರ್ಮ ಅಲ್ಲ. ಸುಮ್ಮನೆ ಹೇಳೋಂಬುದು ಬೇರೆ. ನೀವು ಹೇಳಿದ್ರೆ ಮರ್ತೋಗ್ಬಿಟ್ಟೆ ಅಂತ ಕೇಳಿದರೆ ಗ್ರಂಥಕ್ಕೆ ಅವಮಾನ ಮಾಡಿದಾಗಲಿಲ್ಲ. ಅಷ್ಟು ನಾನು ಹೇಳಿದರೆ ಅವ್ರು ಮರ್ತೋಗ್ಬಿಟ್ಟೆ ಕೃಷ್ಣ ಅಂತ ದೊಡ್ಡ ವಿಚಾರ ಅನ್ನೋದು ಅಂತ ಹೇಳೋದು. ಅಂದರೆ ಅರ್ಜುನ ಲಿಮಿಟೇಷನ್ ಕೂಡ ತೋರಿಸ್ತದೆ ಇದರೊಳಗೆ. ಅರ್ಜುನ ಭಗವದ್ಗೀತೆಯನ್ನು ಕೇಳಿದ ಅಂಬೋದು ಎಷ್ಟು ಮುಖ್ಯನೋ ಅದನ್ನು ಮರ್ತಿದ್ದ ಕೂಡ ಸ್ವಲ್ಪ ಅಂಶ ಅಂತ ಅರ್ಥ ಮಾಡಿಕೊಂಡಾಗ ಭಗವದ್ಗೀತೆ ನಿಜವಾಗಲೂ ಕೇಳಿ ನೆನಪಿಟ್ಕೊಂಡಿದ್ದು ಹನುಮಂತ. ಮೇಲೆ ಹನುಮಂತ ಕೂತಿರ್ತಾನಲ್ಲ, ಪೂರ್ತಿ ಕೇಳಿ ನೆನಪಿಟ್ಕೊಂಡಿದ್ದು ಹನುಮಂತ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಭೀಮಸೇನ, ಅದಕ್ಕೇನೆ ಕೃಷ್ಣ ಮುಂದೆ ವ್ಯಾಸರೂಪದಿಂದ ಭಾಷ್ಯ ಬರೀಲಿಕ್ಕೆ ಹನುಮಂತನಾದ ಭೀಮನಾದ ಮಧ್ವಾಚಾರ್ಯ ಹೇಳಿದನೆ ಹೊರತು ಅರ್ಜುನಿಗೆ ಹೇಳೋದಿಲ್ಲ ಭಾಷ್ಯ ಬರಿ ಅಂತೇಳಿ. ಅವ್ರಿಗೆ ಟೀಕಾ ಬರೆಸ್ತಾನೆ ಹೊರತು ಭಾಷ್ಯ ಬರೆಸೋದಿಲ್ಲ. ಹೇಳಿದ್ದೇನೆ ಮರ್ತೇನೆ ಮತ್ತೆ ಬರೆಸಬೇಕು ಅವರಲ್ಲಿ ಮಧ್ಯೆ. ಆ ರೀತಿಯಾಗಿ ಕೃಷ್ಣ ಕೊಟ್ಟ ಸಂದೇಶ ಭಾರಿ ದೊಡ್ಡದು. ಅವತ್ತು ಎಂಥ ವಿಷಯ ಹೇಳಿದ್ದೆ ಗೊತ್ತಾ ಅರ್ಜುನ ನಿನಗೆ, ಅದನ್ನ ಯಾಕೆ ಬರ್ತೀನಿ ನೀನೀಗ? ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಅವತ್ತು ಹೇಳಿದನಲ್ಲ, ಅದು ಅಂತಿಂಥ ವಿಷಯ ಹೇಳಿಲ್ಲ ನಿನಗೆ. ಬ್ರಹ್ಮಜ್ಞಾನ ಪಡಿತಕ್ಕಂಥ ವಿಚಾರ ಹೇಳಿದ್ದೇನೆ ನಾನು, ಅದನ್ನು ಮರ್ತುಬಿಡೋದಾ ಅಂತ ಕೃಷ್ಣ ಅರ್ಜುನ ಇಂಡೈರೆಕ್ಟ್ಲಿ ಸ್ವಲ್ಪ ಬೈತಾನೆ. ಅರ್ಜುನ ತಲೆ ಬಗ್ಗಿಸ್ತಾನೆ. ಕೃಷ್ಣ ಹೇಳ್ತಾನೆ, ಆಯ್ತು ನೀನು ಕೇಳಿದ್ದಿ, ಅವತ್ತು ಹೇಳಿದಷ್ಟು ಹೇಳೋದಿಲ್ಲ ಸ್ವಲ್ಪ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಅವತ್ತು ಹೇಳಿದಷ್ಟು ಹೇಳೋದಿಲ್ಲ ಸ್ವಲ್ಪ ಹೇಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಅನುಗೀತ ಅಂತ ಹೇಳ್ತಾರೆ. ಅದು ಭಗವದ್ಗೀತ, ಇದು ಅನುಭಗವದ್ಗೀತ. ಈ ರೀತಿಯಲ್ಲಿ ಅನು ಅದು ಮೂಲ ಆಚಾರ, ಅದಕ್ಕೇನೆ ಭಾಷ್ಯ ಅನುಭಾಷ್ಯ ಅಣುಭಾಷ್ಯ ಅಂತ ಬರೀತಾರೆ. ಈ ಹೇಳಿದ್ದನ್ನು ಮತ್ತೊಂದು ರೀತಿಯಲ್ಲಿ ಹೇಳಿದಾಗ ಅದು ಬೇರೆ ಹೆಸರು ಬರ್ತದೆ. ಅದು ಭಾಷ್ಯ ಅಣುಭಾಷ್ಯ ಅನುಭಾಷ್ಯ, ಅನುವ್ಯಾಖ್ಯಾನಕ್ಕೆ ಅನುಭಾಷ್ಯ ಅಂತ ಕರೀತಾರೆ. ಅಣು ಬೇರೆ ಅಣು ಬೇರೆ. ಇದು ಅಣುಗೀತ ಅಲ್ಲ, ಅಣುಗೀತ. ಅಣುಗೀತ ಅಂತ ಬೇರೆ ಬರ್ತದೆ ಬೇರೆ ಪುರಾಣದಲ್ಲಿ. ಅಣು ಅಂದರೆ ಚಿಕ್ಕದು ಅಂತ ಅರ್ಥ. ಅಣು ಅಂದರೆ ಎಕ್ಸ್ಪ್ಯಾಂಡೆಡ್, ಅಣು ಅಂದರೆ ಕಾಂಟ್ರ್ಯಾಕ್ಟ್ ಮಾಡಿರೋದು. ಇವತ್ತು ಗೀತ ಭಾಷ್ಯ ಅಣುಭಾಷ್ಯ ಅನುಭಾಷ್ಯ, ಅನುಭಾಷ್ಯನೇ ಅನುವ್ಯಾಖ್ಯಾನ. ನ್ಯಾಯ ವಿವರಣ ಅಂತ ನಾಲ್ಕು ಗ್ರಂಥ ಬರೆದಿದ್ದಾರೆ ಆಚಾರ್ಯರು. ಇಲ್ಲಿ ಕೃಷ್ಣ ಗೀತ ಹೇಳಿದ ಕೃಷ್ಣ ಈಗ ಅನುಗೀತ ಹೇಳ್ತಾ ಇದ್ದಾನೆ. ಕೇಳಿದ್ದು ಆಗಲೂ ಅರ್ಜುನನೇ, ಕೇಳೋದು ಈಗಲೂ ಅರ್ಜುನನೇ, ಹೇಳಿದ್ದು ಆಗಲೂ ಕೃಷ್ಣನೇ, ಈಗಲೂ ಕೃಷ್ಣನೇ. ಆದರೆ ಆ ಗೀತೆಗೆ ಬಂದ ಹಿರಿಮೆ ಇದಕ್ಕೆ ಬರಲಿಲ್ಲ. ಮತ್ತು ಗೀತೆ ಓದಬೇಕು ಅಂದರೆ ಅದನ್ನು ಓದಬೇಕು. ಅನುಗೀತ ಪ್ರವಚನಾದಿಗಳು ಬಹಳ ಕಡಿಮೆ ಕೇಳೋದು. ಮಹಾಭಾರತಾದಿ ಪ್ರವಚನನೇ ಕಡಿಮೆ, ಅನುಗೀತ ಪ್ರವಚನ ಎಲ್ಲಿಂದ ಬರುತ್ತೆ ಈ ಮಧ್ಯೆ? ಭಾರಿ ಕಡಿಮೆ. ಆ ಗೀತ ಇದಕ್ಕಿಂತ ಸ್ವಲ್ಪ ಪ್ರಚಾರದಲ್ಲಿರುತ್ತೆ. ಯಾಕೆಂದರೆ ಮೂಲ ಗೀತ ಅಂದರೆ ಅದೇನೆ, ಅನುಗೀತ ಅಂದರೆ ಇದು. ಮೂಲ ಗೀತ ಅದು, ಅನುಗೀತ ಇದು. ಅದಕ್ಕೋಸ್ಕರವಾಗಿ ಭಗವಂತ ಅನುಗೀತೆಯನ್ನು ಹೇಳುವ ಮೂಲಕವಾಗಿ ವಿಸ್ತಾರವನ್ನು ಮಾಡ್ತೇನೆ ಅಂತ ಹೇಳಿದ. ವಿಸ್ತಾರಕ್ಕೆ ಎರಡು ಕಾರಣ. ಒಂದು, ನಿಜವಾಗ್ಲೂ ನೋಡಿದ್ರೆ ಕಡಿಮೆ ಹೇಳ್ತೀನಿ ಅಂತ ಕೃಷ್ಣ ಹೇಳಿದ. ಅವತ್ತು ಹೇಳಿದಷ್ಟು ಹೇಳೋದಿಲ್ಲ ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದ. ಅವತ್ತಿನ ಗೀತೆ ಒಟ್ಟು ಎಲ್ಲ ಸೇರಿ 700 ಶ್ಲೋಕ. ಸಂಜೆಯವೂ ಆಚಾರ ಶುರು ಮಾಡಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಶುರು ಮಾಡಿ ಎತ್ರ ಯೋಗೇಶ್ವರ ಕೃಷ್ಣ ಅನ್ನಲ್ಲಿವರೆಗೂ 701 ಶ್ಲೋಕ ಇದೆ ಆ ಗೀತೆಯೊಳಗೆ. ಆದರೆ ಇದರೊಳಗೆ 1,500 ಶ್ಲೋಕ ಇದೆ. ಇದು 1,500 ಶ್ಲೋಕ, ಇದು ಅದು 700 ಶ್ಲೋಕ, ಆಲ್ಮೋಸ್ಟ್ ಡಬಲ್ ಇದು. ಕೃಷ್ಣ ಹೇಳ್ತಾನೆ, ಅಲ್ಲಿ ಜಾಸ್ತಿ ಹೇಳಿದ್ದೇನೆ ಕಡಿಮೆ ಹೇಳಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ಜಾಸ್ತಿ ಹೇಳಿದೆ, ಇಲ್ಲಿ ಕಡಿಮೆ ಹೇಳ್ತೇನೆ ಅಷ್ಟೇ ನಿನಗೆ. ಅಂದರೆ ಇವತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಗೀತ ಕ್ವಾಲಿಟಿ ದೊಡ್ಡದು, ಗಾತ್ರದಲ್ಲಿ ಸಣ್ಣದಾದರೂ ಕೂಡ. ಈ ಅನುಗೀತ ಕ್ವಾಲಿಟಿ ಅದರಷ್ಟಲ್ಲ, ದೊಡ್ಡದಾಗಿದ್ದರೂ ಕೂಡ. ಇವತ್ತು ಒಂದು ಬಾಟ್ಲು ಇದಕ್ಕೆ ಜ್ಯೂಸ್ಗೆ 2 ಲೋಟ ನೀರು ಹಾಕಿಬಿಟ್ರೆ ಏನಾಗಿರ್ತದೆ ಲೆಕ್ಕ ಹಾಕಿ? ಒಂದು ಬಾಟ್ಲು ಒರಿಜಿನಲ್ ಜ್ಯೂಸ್ ಕಡಿಮೆ, ನೀರು ಹಾಕಿದ್ದು 2 ಬಾಟ್ಲು. ಆದರೆ ವ್ಯಾಲ್ಯೂ ಇರೋದು ಅದಕ್ಕೆ ಜಾಸ್ತಿ, ಇದಕ್ಕಲ್ಲ. ಯಾಕೆಂದರೆ ಕಾನ್ಸಂಟ್ರೇಟೆಡ್ ಅದು, ಇದು ಡೈಲ್ಯೂಟ್ ಆಗಿರೋದು. ಆದಷ್ಟು ಇದು ಡೈಲ್ಯೂಟ್ ಆಗಿದ್ದು, ಕ್ವಾಂಟಿಟಿ ಜಾಸ್ತಿ ಇದ್ದರೂ ಕೂಡ ಕ್ವಾಲಿಟಿ ಮಾತ್ರ ಮೂಲದ್ದೇ ಹೊರತು ಬೇರೆ ಅದರದಲ್ಲ. ಇಷ್ಟು ಹೇಳಿ ಅಲ್ಲಿ ಒಂದು ಕಥೆನೂ ಬರೋದಿಲ್ಲ, ಇಲ್ಲಿ 2-3 ಕಥೆ ಹೇಳ್ತಾನೆ ಕೃಷ್ಣ. ಇದರೊಳಗೆ ಕಥೆ ಬಂದ ತಕ್ಷಣ ಸ್ವಲ್ಪ ಸ್ವತ್ತಕ್ಕೆ ಟೈಮ್ ಜಾಗ ಹೋಗಿ ಕಡಿಮೆ ಆಗುತ್ತೆ ಅಂತ ಅರ್ಥ. ಇವತ್ತು ಜ್ಯೂಸಿಗೂ ಇಡೀ ಮೂಸಂಬಿ ತಗೊಳ್ಳಿ, ಜ್ಯೂಸ್ ತಗೊಳ್ಳಿ, ಆದರೆ ಜ್ಯೂಸ್ನಲ್ಲಿ ವೇಸ್ಟೇಜ್ ಇರೋದಿಲ್ಲ. ಮೂಸಂಬಿಯಲ್ಲಿ ಬರೀ ತೊಗೊಂಡ್ಬಿಟ್ಟಾಗ ಸಿಪ್ಪೆಗಿಪ್ಪೆ ತೆಗೆದುಹಾಕಬೇಕಾಗ್ತದೆ. ಮಹಾಭಾರತದ ಅನುಗೀತೆ ಹಾಗೆ ಅಂತ ಅರ್ಥ ಅಲ್ಲ. ಆದರೆ ಮೂಲಗೀತೆಗಿಂತ ಇದು ಸ್ವಲ್ಪ ಕಡಿಮೆ ಅಂತ ಅಷ್ಟೇ ಅರ್ಥ. ಕೃಷ್ಣ ತಾನೇ ಹೇಳಿಬಿಡ್ತಾನೆ. ಯಾಕೆ ಡಿಫರೆನ್ಸು? ಹೇಳೋನು ಕೃಷ್ಣ, ಕೇಳೋನು ಅರ್ಜುನ. ಇಲ್ಲಿ ಹೇಳೋನು ಕೃಷ್ಣ, ಇಲ್ಲಿ ಕೇಳೋನು ಅರ್ಜುನ. ಯಾಕೆ ಕ್ವಾಲಿಟಿ ಚೇಂಜ್ ಆಗಬೇಕಾಗಿದ್ರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕ್ವಾಲಿಟಿ ಒಂದೇ ರೀತಿ ಇರಬೇಕಾದ್ರೆ 3 ಇರಬೇಕು. 2 ಸೇಮ್ 2 ಅಲ್ಲ, 2 ಸೇಮ್, 3 ಇರಬೇಕಲ್ಲಿ. ಯಾವ್ಯಾವುದು? ಕೇಳೋನು ಹೇಳೋನು, ಅದು ಕಾಮನ್ ಆಯ್ತು. ಇನ್ನೊಂದಿದೆ ಪ್ರಸಕ್ತಿ, ಪ್ರಸಂಗ ಅಂತ ಇರ್ತದೆ. ಪ್ರಸಂಗಾನುಕೂಲ್ಯ, ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತ. 3 ಸೇರಿದಾಗ 100% ಸಿಮಿಲಾರಿಟಿ, ಒಂದು ಮಿಸ್ ಆದರೂ ಕೂಡ ಅದು ಬರೋದಿಲ್ಲ. ಅಲ್ಲಿ ಪ್ರಸಂಗ ಏನಾಗಿತ್ತು? ಕೃಷ್ಣ ಗೀತೋಪದೇಶವನ್ನು ಮಾಡದೆ ಹೋಗಿದ್ರೆ ಅರ್ಜುನ ಯುದ್ಧನೇ ಮಾಡ್ತಿರಲಿಲ್ಲ. ಕೃಷ್ಣ ತನ್ನ ಯುದ್ಧ ನಯೋತ್ಸೈತಿ ಗೋವಿಂದಂ ಮುಕ್ತಾ ತುಷ್ಣೀಂ ಬಭೂವಹ, ಬಹಳ ಎಮರ್ಜೆನ್ಸಿ ಕೇಸ್ ಅದು ಒಂದು. ಇಲ್ಲಿ ಹಾಗಲ್ಲ, ಕೃಷ್ಣ ಬೇಜಾರಾಗಿದೆ ಹೇಳೋ ಬಿಡ್ತಿ ಹೇಳ್ತಿದ್ದಾನೆ. ಆ ನೆಸ್ಸಿಟಿ ಇಲ್ಲ ಈಗ. ನನ್ನ ನೆಗಡಿ ಆಗಿದೆ ಔಷಧಿ ಕುಡಿ ಎಂಬುದು ಬೇರೆ, ನೆಗಡಿ ಆದಾಗ ಏನು ಮಾಡಬೇಕು ಅಂತ ಕೇಳೋದು ಬೇರೆ. ನೆಗಡಿ ಆದಾಗಾದ್ರೆ ಆದ ನೋಡೋಣ ಅಂದರೆ ಮುಗಿದೋಯ್ತಾರೆ, ಆದ ಈಗೇನು ಬೇಡ ಬೇಡ ಅಂದ್ರೆ ಆಯ್ತು. ಆಗಿದೆ ಅಂದರೆ ತಕ್ಷಣ ಅಟೆಂಡ್ ಮಾಡಬೇಕಾಗ್ತದೆ. ಅವತ್ತಿನ ಪ್ರಸಂಗ ಇವತ್ತಿಲ್ಲ, ಕೆಲವರಿರ್ತಾರೆ ಅದು ಹಬ್ಬಕ್ಕೆ ಹೋಗಿರ್ತಾನೆ. ಹೋಳಿಗೆ ಮಾಡಿ ಚೆನ್ನಾಗಿರುತ್ತೆ. ಇನ್ನು ಹೋಳಿಗೆ ಮಾಡಿ ಅಂದರೆ ಇವತ್ತು ಹಬ್ಬ ಅಲ್ವಲ್ಲ ಅಂತ ಹೇಳ್ತಾನೆ. ಇಮಿಡಿಯೇಟ್ಲಿ ಬಂದವನವನೇ ಓದೋ ನೀವನೇ ಹಬ್ಬ ಅಲ್ಲ ಅವತ್ತು, ಆದ್ರಿಂದ ಹಬ್ಬದ ದಿವಸ ಬರ್ರಿ ಮಾಡೋಣ ಅಂತ ಹೇಳ್ತಾನೆ. ಅವತ್ತು ಉಳಿದ ದಿವಸ ಮಾಡಿದ್ರೆ ಹೋಳಿಗೆ ಆಗುತ್ತೆ, ಹಬ್ಬದ ಹೋಳಿಗೆ ಆಗೋದಿಲ್ಲ ಅದು. ಇವತ್ತು ಅರ್ಜುನ ಪ್ರಸಕ್ತಿ ಅವತ್ತಿಂದ ಬೇರೆ ಇವತ್ತಿಂದ ಬೇರೆ. ಈ ಮಧ್ವಾಚಾರ್ಯ ಮಾತು ಹೇಳದೆ ಹೋಗಿದ್ದರೆ ವೈದೇಶ್ ಡಿಫರೆನ್ಸ್ ಅಂತ ಹೇಳಕ್ ಬರ್ತಿದ್ದಿಲ್ಲ. ಅದಕ್ಕೆ ಮೂರು ಸೇರಿದಾಗ ಮಾತ್ರ ಈಕ್ವಲ್ ಪ್ರಾಮಾಣ್ಯ ಬರ್ತದೆ. ಇಲ್ಲಿ ಪ್ರಸಂಗ ಡೌನ್ ಆಗಿದೆ ಎಂಬುದು ಬಹಳ ಇಂಪಾರ್ಟೆಂಟ್. ಇಷ್ಟು ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅದನ್ನು ದೀರ್ಘವಾದ್ರಿಂದ ಟೈಮ್ ಜಾಸ್ತಿನೇ ಬೇಕಾಗ್ತದೆ, ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅದು ಎರಡು ಮೂರು ದೃಷ್ಟಾಂತ ಕೊಟ್ಟು ಭಗವಂತ ಹೇಳ್ತಾನಲ್ಲ, ಅದು ಬಹಳ ಮುಖ್ಯವಾದದ್ದು. ಜಿತೇಂದ್ರಿಯತ್ವವನ್ನು ಭಗವಂತ ಸ್ಟ್ರೆಸ್ ಮಾಡ್ತಾನೆ. ಜಿತೇಂದ್ರಿಯ ಆಗಬೇಕು ಮನುಷ್ಯ, ಜಿತೇಂದ್ರಿಯತ್ವದ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಭಗವದ್ಗೀತೆ ಒತ್ತಿ ಒತ್ತಿ ಹೇಳಿದೆ. ಮನುಷ್ಯ ಯಾವುದೇ ಸಾಧನೆ ಮಾಡಬೇಕಾದರೂ ಕೂಡ ಇಂದ್ರಿಯ ನಿಗ್ರಹ ಇರಬೇಕು. ಇದು ನಮಗೆ ಅರ್ಥ ಆಗೋದು, ವೆಹಿಕಲ್ನಲ್ಲಿ ಏನು ಬರುತ್ತೋ ಬಿಡುತ್ತೆ ನಿಮಗೆ, ಫುಲ್ ಕಂಟ್ರೋಲ್ ಓವರ್ ದಿ ವೆಹಿಕಲ್ ಇರಬೇಕು. ಅದು ಫಸ್ಟ್ ಪಾಯಿಂಟ್. ಅದು ಜೋರಾಗಿ ಓಡಿಸ್ತಿದ್ದಾನೆ ವೆಹಿಕಲ್ನ, ಖುಷಿಯಾಗಿಬಿಡು, ಚಪ್ಪಾಳೆ ಹಾಕ್ತಾನೆ, ನಿಲ್ಲಿಸು ಅಂತಾರೆ, ಬರೋದಿಲ್ಲ ಸರ್ ಇಷ್ಟೇ ನಾಳೆ ಬರ, ನಿಲ್ಲಿಸೋಕೆ ಬರೋದಿಲ್ಲ ಅಂತಷ್ಟು ಗಾಬರಿ ಆಗಿಬಿಡ್ತಾರೆ. ಅವ್ನು ಬಿ ಪಿ ಇದ್ರೆ ಹೋಗೇ ಬಿಡ್ತಾನೆ, ಪಾಪ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಂಟ್ರೋಲೇ ಇಲ್ಲ ವೆಹಿಕಲ್ ಮೇಲೆ, ಭಾರಿ ಅನ್ಯಾಯ. ಸ್ಲೋ ಆಗಿ ಹೋಗ್ತಾನೆ, ಬ್ರೇಕ್ ಇಲ್ಲ, ಯಾರು ಹತ್ರ ಬರೋದಿಲ್ಲ, ಫಾಸ್ಟ್ ಆಗಿ ಹೋಗ್ತಾನೆ ಬ್ರೇಕ್ ಇದೆ, ಒಳ್ಳೆ ಹುಷಾರಾಗಿ ಬರ್ತಾನೆ, ಅಡ್ಡೆತ್ಕೊಂಡ್ಬಿಡ್ತಾನೆ ಬಂದು, ಗ್ಯಾರಂಟಿ ನಿಲ್ಲಿಸ್ತಾನೆ ಅಂತ ಗೊತ್ತು ಅವನಿಗೆ. ಸ್ಲೋ ಹೋಗ್ಬೇಕಾದ್ರೆ ಯಾರೂ ಇಲ್ಲ, ಒಂದು ಹೋಗ್ತಿರುತ್ತೆ ಎಲ್ಲ ಓಡೋಗ್ಬಿಡ್ತಾರೆ ಸುತ್ತ. ಅಂದರೆ ಕಂಟ್ರೋಲ್ ಇಲ್ಲದೆ ಹೋದರೆ ವೆಹಿಕಲಲ್ಲಿ ಕೊಡೋದು ಭಾರಿ ಡೇಂಜರಸ್. ನಮ್ಮ ಬಾಡಿ ವೆಹಿಕಲ್ ಅಷ್ಟೇ, ಇದು ಜಿತೇಂದ್ರಿಯತ್ವ ಇಲ್ಲದೆ ಹೋದರೆ ಬದುಕಲಿಕ್ಕಾಗೋದಿಲ್ಲ. ಇವತ್ತು 190 ಪಾಲು ಜನ ಜಿತೇಂದ್ರಿಯತ್ವ ಇಲ್ಲ ಅಲ್ಲ, ಜಿತೇಂದ್ರಿಯತ್ವ ಬೇಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಡೂ ಆ್ಯಸ್ ಯು ಲೈಕ್ ಅಷ್ಟೇ, ಯಾರು ನೆಸ್ಸಿಟಿ ಇದ್ದಾಗ ಮಾಡು ಅಲ್ಲ, ಇಷ್ಟ ಬಂದಿದ್ದು ಮಾಡು. ಅದು ಜಿತೇಂದ್ರಿಯತ್ವವನ್ನು ಸಾಧಿಸಿ ಅಂತ ಹೇಳಿದ್ರೇ ಸಾಕು ಜನ ಕಷ್ಟ. ಕ್ಲಾಸ್ ಇದೆ ಅಂದರೆ ಬರೋದು ಕಷ್ಟ, ಕ್ಲಾಸೇ ಇಲ್ಲ ಅಂದ್ಬಿಟ್ಟು ಬರ್ತಾರೆ ಯಾರು? ಇವತ್ತು ಅಂಥ ವಾತಾವರಣ ಬರ್ತಾ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ, ಯಾ ಇಷ್ಟ ಬಂದಾಗಿರು. ಇವತ್ತಂತೂ ಧರ್ಮ ಕೆಟ್ಟಿದ್ದು ನಿಮ್ಗೆ ಆಶ್ಚರ್ಯಪಟ್ಟು ಬಿಡ್ತೀರಿ. ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಇಬ್ಬರು ಗಂಡು ಹುಡುಗರು ಮಾತಾಡಿದ್ರೇ ತಂದೆ ತಾಯಿ ವಾಚ್ ಮಾಡ್ತಿದ್ರು, ಅವ್ರು ಒಳ್ಳೆ ಹುಡುಗ ಹೋದೋ ಅಲ್ಲ ಆ ಥರ ವಾಚ್ ಮಾಡ್ತಿದ್ರು. ಇವನು ಕೆಟ್ಟ ಹುಡುಗ, ಹತ್ತರದ ಫೇಲ್ ಆಗಿದ್ದಾನೆ, ಯಾಕೆ ಅವನು ಸಾಹಸ ಮಾಡ್ತೀನಿ ಅಂತ ಹೇಳಿದ್ರು. ಎಂಥ ಅಂಥ ಕಾಲ ಇತ್ತು, ಹಿಂದಿನ ಕಾಲದೊಳಗೆ ಅಷ್ಟು ವಾಚ್ ಮಾಡ್ತಿದ್ರು. ಈಗ ಸಾಮಾನ್ಯವಾಗಿ ಇಬ್ರು ಗಂಡು ಹುಡುಗರು ಮಾತಾಡೋ ವಾತಾವರಣ ನಿಮಗೆ ಕಾಣೋದಿಲ್ಲ, ಹೊರಗೆ ಎಲ್ಲರೂ ಹೋಗ್ತಿದ್ರು ನೋಡ್ತೀರಿ ನೀವೀಗ, ಗಂಡು ಹುಡುಗರು ಮಾತಾಡೋದೇ ಇಲ್ಲ. ಇವತ್ತು ಬಾಯ್ ಆ್ಯಂಡ್ ಗರ್ಲ್ಸ್ ಆ ಥರ ಮಾತಾಡ್ತಿರ್ತಾರೆ, ಯಾರು ಆ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ, ಏ ನ್ಯಾಚುರಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ನೋಡಿದ್ರೆ ನಿಮಗೆ ನಾವು ತಮಾಷೆ ಅನ್ನಿಸ್ತದೆ. ಆ ಕಾಲದಲ್ಲಿದ್ದ ವಾತಾವರಣ ಏನು ಇವತ್ತಿದ್ದ ಏನು, ಬಹಳ ವರ್ಷಗಳಾಗಿಲ್ಲ, ನಾವೇ ಕಣ್ಣಾರೆ ಕಂಡ ಕಾಲಗಳವೆಲ್ಲ ಕೂಡ. ಹಾಗ ಅದೇ ಕಣ್ಣಾರೆ ಕಂಡಿದ್ದ ಮನೆಯಿಂದ ಹೋಗಬೇಕಾದ್ರೆ ಫ್ರೆಂಡ್ ಮನೆ ಪಕ್ಕದಲ್ಲಿ ಹೋಗಿ ಮನೆ ಹೇಳಿ ಹೋಗ್ತಿದ್ರು, ನಿಂತಾರೆ ಮನೆ ಈಗ ಎಲ್ಲರೂ ನಿಮಗೆ ಹಾಕೋದಲ್ಲ ಅಂತ ಕೇಳಿ ಸೇರಿರ್ತಾರೆ. ಯಾವ ಯಾವ ಕೇಳಿಬಿಟ್ರೆ ಅದೆಲ್ಲ ಯಾತಕ್ಕೆ, ಈ ಬಂದು ಈ ಬಂದಿನ ಅಷ್ಟು ತಿಳ್ಕೊಂಡ್ಬಿಡಿ, ಸಾರಿ ಎಷ್ಟು ಸಂತೋಷ ಪಡಿ ಅಂತ ಅಷ್ಟೇ ಅರ್ಥ. ಆನ್ಸರ್ನೇ ಕೊಡೋದಿಲ್ಲ. 190 ಪಾಲು ಜನ ತಂದೆ ತಾಯಿ ಬುದ್ಧಿವಂತರ ಕೇಳೋದೇ ಇಲ್ಲ ಅಷ್ಟೇ, ಬಯಸ್ಕೋಬೇಕಾಗಿತ್ತು ಕೇಳೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಕೇಳಿದರೆ ಮುಖದಿಂದ ಹೊಡೆದಾಗ ಉತ್ತರ ಕೊಡ್ತಾರೆ, ಹಿಂದೆ ಅದೇ ಇರಲಿಲ್ಲ. ಆ ಮೇಷ್ಟ್ರ ಕಂಡ್ರೆ ನಮ್ಮ ಕಾಲಕ್ಕೆ ಬೇಸ್ಟ್ ಎದುರುಗಡೆ ಬಂದು ಇನ್ನೊಂದು ರೋಡಿಂದ ಹೋಗ್ತಿದ್ರು ಪಾಪ, ಈ ಮೇಷ್ಟ್ ಇನ್ನೊಂದು ರೋಡೆ ಹೋಗಬೇಕಷ್ಟೇ. ಇವ್ರು ನೋಡಿದ ಮೇಲೆ ಅವನು ಹುಡುಗರ ಶಿಷ್ಯ ಬಂದ ಅದು ಬೇರೆ ಕಡೆ ಹೋಗಿಬಿಡಬೇಕಾಗ್ತದೆ, ಎಲ್ಲಿ ಕಲ್ಲೊಡಿ ತರೋದು ಹೆದರಿಕೆ. ಅಂಥ ವಾತಾವರಣ. ಮೇಷ್ಟ್ರೇನು ತಮ್ಮ ಕ್ಲಾಸ್ ಟೀಚರ್ ಆಗಬೇಕಾಗಿಲ್ಲ, ತಮ್ಮ ಸ್ಕೂಲಿನ ಮೇಷ್ಟ್ ಆದರೂ ಸಾಕು, ಯಾವುದೋ ಸಬ್ಜೆಕ್ಟಿನ ಮೇಷ್ಟ್ರು. ಅಯ್ಯೋಬಕ್ಕೆ ಬದಿರಿ ಬರ್ತಿದ್ದಾರೆ ಅಂದರೆ ಅಷ್ಟು ಪ್ರಾಣ ಸಂಕಟ ಅವರಿಗೆ. ಎಂಥ ವಾತಾವರಣ, ಟ್ರಮೆಂಡಸ್ ಚೇಂಜ್ ಇದು ಅಂತ ಅಂದರೆ ವ್ಯಾಲ್ಯೂಸ್ ಎಲ್ಲ ಫಾಸ್ಟ್ ಡೌನ್ಫಾಲ್. ಅದು ಇದನ್ನೆಲ್ಲ ಯೋಚನೆ ಮಾಡಿದವರಿಗೆ ಜಿತೇಂದ್ರಿಯತ್ವ ನೆಸ್ಸಿಟಿ ಏನು ಅಂತ ಗೊತ್ತಾಗ್ತದೆ. ಯಾವುದರಲ್ಲೂ ಲಂಗು ಲಗಾಮೇ ಇಲ್ಲ, ಅವಾಚ್ಯ ಶಬ್ದಗಳನ್ನು ಕಣ್ಣು ಮುಚ್ಕೊಂಡು ಮಾತಾಡ್ಬಿಡ್ತಾನೆ ಮನುಷ್ಯ. ಅಂಥ ವಾತಾವರಣ ಟಿ ವಿಗಳು ಬಂದ್ಮೇಲಂತೂ ಹೇಳೋರು ಕೇಳೋ ಚಾನ್ಸಸ್ಸೇ ಇರೋದಿಲ್ಲ. ಜಿತೇಂದ್ರಿಯತ್ವ ಇಲ್ಲದೆ ಹೋದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಇದನ್ನೆಲ್ಲ ಕೇಳಿದಾಗ ನಮಗೆ ಬಹಳ ಬೇಜಾರಾಗಿಬಿಡುತ್ತೆ. ಒಬ್ಬ ಮನುಷ್ಯ, ಒಬ್ಬ ರಾಜ ಇದ್ದ, ಅಲರ್ಕ ಅಂತ ಒಬ್ಬ ರಾಜ, ಬಹಳ ದೊಡ್ಡ ರಾಜ. ಅವನಿಗೆ ಎಲ್ಲ ಕೇಳಿದ ಇಂಥ ವಿಚಾರಗಳನ್ನು, ಅವನ ಮನಸ್ಸಿಗೆ ಗಟ್ಟಿಯಾಯಿತು. ಹೌದು, ಇಂದ್ರಿಯಗಳು ನಿಗ್ರಹಕ್ಕೆ ಬರಬೇಕು ಅಂತ ತಿಳ್ಕೊಂಡ. ಯೋಚನೆ ಮಾಡಿದ, ಇದೇನಿದು ಇಂದ್ರಿಯ ನಿಗ್ರಹ, ಬಹಳ ಕಷ್ಟ ಅಂತ ಗೊತ್ತಾಯ್ತು ಅವನಿಗೆ. ಭಾರಿ ಕಷ್ಟ ಇಂದ್ರಿಯ ನಿಗ್ರಹ ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡಿಬಿಟ್ಟ. ಒಂದು ಬಾಣ ತಗೊಂಡ, ಬಿಲ್ಲು ಬಾಣ ತಗೊಂಡ, ತನ್ನ ಕಣ್ಣಿಗೆ ಚುಚ್ಕೊಳ್ಳೋಕೆ ಹೊರಟ. ಬಾಣ ತಗೊಂಡ್ಬಿಟ್ಟು ಕಣ್ಣಿಗೆ ಚುಚ್ಕೊಳ್ಳೋಕೆ ಹೊರಟ ತಕ್ಷಣ ಒಬ್ಬ ಬ್ರಾಹ್ಮಣರು ಬಂದರು, ಕೈ ಹಿಡ್ಕೊಂಡ್ರು. ತಕ್ಷಣ ಏನು ಮಾಡ್ತಿ ಅಂತ ಕೇಳಿದರು. ಕಣ್ಣು ಎಷ್ಟು ಹೇಳಿದ್ರು ಮಾತು ಕೇಳೋದಿಲ್ಲ, ನೋಡಬಾರದ ವಸ್ತು ನೋಡಿಬಿಡುತ್ತೆ, ಬಹಳ ಬೇಜಾರಾಗಿಬಿಟ್ಟಿದೆ, ಕಣ್ಣೇ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯೇ ಕಿವಿನ ಕಳ್ಕೊಂಡ್ಬಿಡ್ತೀನಿ, ಕೆಟ್ಟ ವಿಷಯ ಕೇಳೋದೇ ಇಲ್ಲ. ಕಣ್ಣು ಕಳ್ಕೊಂಡ್ಬಿಡ್ತೀನಿ, ಕಾರ್ ಕತ್ಕೊಂಡ್ಬಿಡ್ತೀನಿ, ಕ್ಲಬ್ಗೆ ಹೋಗೋ ಚಾನ್ಸೇ ಇರೋದಿಲ್ಲ. ನೋಡಿದಾಗ ಏನನ್ಸುತ್ತೆ, ಒಳ್ಳೆ ಐಡಿಯಾ ಅನಿಸುತ್ತೆ, ಇದು ಒಳ್ಳೆ ಐಡಿಯಾ ಅಂತ ಹೇಳಿಬಿಟ್ಟು. ಆಗ ಅವ್ರು ಹೇಳ್ತಾರೆ, ಏನಯ್ಯ ಏನು ಕೆಲಸ ಮಾಡ್ತಿದ್ದೀನಿ ನೀನೀಗ, ಕಣ್ಣು ಕಳ್ಕೊಂಡ್ಬಿಡ್ತೀನಿ, ಕೆಟ್ಟ ವಸ್ತು ನೋಡೋದಿಲ್ಲ ಅಂತ ಧೈರ್ಯ ಬರುತ್ತೆ ಅಂತ ಹೇಳ್ತೀಯಲ್ಲ, ನಿನ್ನ ಬುದ್ಧಿ ಇದೆಯಾ? ಕಣ್ಣು ಕಳ್ಕೊಂಡ್ಬಿಟ್ರೆ ಕೆಟ್ಟ ವಸ್ತು ನೋಡೋಕ್ಕಾಗೋದಿಲ್ಲ ಕರೆಕ್ಟು, ಒಳ್ಳೆ ವಸ್ತು ನೋಡೋಕ್ಕಾಗೋದಿಲ್ಲ ಗೊತ್ತಾ ನಿನಗೆ ಅಂತ ಹೇಳ್ತಾ. ಎಲ್ಲೋ ಹೋಗ್ತೀವಿ ವೆಂಕಟೇಶ್ವರ ಬಂದ್ಕೊಂಡು ಏನು ನೋಡ್ತೀಯ ಆಮೇಲೆ, ಗೋವಿಂದ ಕೃಷ್ಣಾರ್ಪಣ ವಸ್ತು ಕಂಗಾಡಿ ಧ್ಯಾತಕೋ ಕಾವೇರಿ ರಂಗನ ನೋಡೋದಾಗಿಬಿಡುತ್ತದೆ ಆಮೇಲೆ. ಇದು ಭಾಳ ಇಂಪಾರ್ಟೆಂಟ್. ಇದು ಇವತ್ತು ನಮಗೇನಾದರೂ ಕೂಡ ಕಣ್ಣಿನಿಂದ ಕೆಟ್ಟ ಕೆಲಸವಾಗ್ತದೆ ಅಂಥೇಳಿ ಕಣ್ಣೇ ಕಳ್ಕೊಂಡ್ರೆ ನಾವು ಒಳ್ಳೆಯದನ್ನೇ ನೋಡೋ ಚಾನ್ಸ್ ಕಳ್ಕೊಂಡ್ಬಿಡ್ತೇವೆ. ಆದ್ದರಿಂದ ಕಣ್ಣು ಕಳ್ಕೊಳ್ಳೋದು ಜಾಣತನ ಅಲ್ಲ. ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯ ಕಳ್ಕೊಂಡ್ರೆ ಇಂದ್ರಿಯ ನಿಗ್ರಹ ಅಲ್ಲ. ಹಾಗಿದ್ದರೆ ಮುದುಕರು ಭಾರಿ ಇಂದ್ರಿಯ ನಿಗ್ರಹ, ಏನು ಕಿವಿ ಕಾಣಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಏನೂ ಇಲ್ಲ, ಈ ಜಿತೇಂದ್ರಿಯರು ಮಹಾನು ಕಾಲಿ ಬಿದ್ದುಬಿಟ್ರೆ ಗೋವಿಂದ ನಮಸ್ಕಾರ ಮಾಡಿದ ಅರ್ಥನೂ ಆಗಲ್ಲ ಅವನಿಗೆ. ಪುಣ್ಯಾತ್ಮ ಕೋಮಾದಲ್ಲಿದ್ದವರತ್ತು ಭಾರಿ ಜಿತೇಂದ್ರಿಯ, ಏನೂ ಎಚ್ಚರಣೆ ಆಗೋದಿಲ್ಲ, ಡಾಕ್ಟ್ರ್ ಒಂದು ಯಾಕೆ ಗೊತ್ತಾಗಲ್ಲ ಅವನಿಗೆ. ಜಿತೇಂದ್ರಿಯತ್ವ ಅಲ್ಲ, ಮೂರ್ಖತನದ ಪರಮಾವಧಿ ಅದು. ಜಿತೇಂದ್ರಿಯ ಅಂತ ಹೇಳಿದರೆ ಎಚ್ಚರ ಇರಬೇಕು, ಎಲ್ಲ ಇರಬೇಕು ವಸ್ತು, ಅದ್ರ ಮೇಲೆ ಹತೋಟಿ ಇರಬೇಕು. ಅವನು ಜಿತೇಂದ್ರಿಯ ಅಂತ ಹೊತ್ತು ಇದೆಲ್ಲ ಅಲ್ಲ. ಆದ್ದರಿಂದ ಅವರು ಮಾತಾಡಿದ ಬ್ರಾಹ್ಮಣ ಯಾರು ಅಂತ ನೋಡಿದರೆ ಸಾಕ್ಷ ಇಂದ್ರದೇವರು ಬಂದಿದ್ದಾರೆ. ಎಲ್ಲ ಇಂದ್ರಿಯಗಳ ಒಟ್ಟು ಅಭಿಮಾನಿ ದೇವತೆಗಳ ಮೇಲೆ ಹೆಡ್ ಅವರು. ಅವ್ರು ಹೇಳಿದರಂತೆ, ಇಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಯ್ಯ, ನೀನು ಇಂದ್ರಿಯ ನಿಗ್ರಹ ಸಂಪಾದಿಸು. ಇವತ್ತು ಕಾರಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನಡ್ಕೊಂಡು ಹೋದರೆ ಅದು ಆಕ್ಸಿಡೆಂಟ್ ತಪ್ಪಾಗಲ್ಲ, ಕಾರ್ ಯೂಸೇ ಮಾಡ್ತಾ ಇಲ್ಲ ಅವನೀಗ. ಕಾರಲ್ಲಿ ಸರಿಯಾಗಿ ಹೋಗು ಅಂತ ಕೇಳಿದರೆ ಹೋಗಬೇಡ ಅಂತ ಅರ್ಥ ಅಲ್ಲ, ಆಕ್ಸಿಡೆಂಟ್ ಮಾಡಿಕೊಳ್ಳೋದಾಗೆ ಸರಿಯಾಗಿ ಓಡಾಡು ಅಂತ ಅರ್ಥ. ಅದನ್ನು ಕಾರ್ ಉಪಯೋಗಿಸೋ ರೀತಿ, ದೇಹ ಅಂದರೆ ಹಾಗೆ, ದೇಹವನ್ನು ಮಿಸ್ಯೂಸ್ ಮಾಡಬಾರದು ಅಂತ ಅರ್ಥನೇ ಹೊರತು ಯೂಸೇ ಮಾಡಬಾರದು ಅಂತ ಅರ್ಥ ಅಲ್ಲ. ಈ ಕಥೆಯಿಂದ ತಿಳಿಯೋ ದೊಡ್ಡ ತತ್ವ ಅದು, ಬಹಳ ಮಾರ್ಮಿಕವಾದ ತತ್ವ ಅದು. ಆದ್ದರಿಂದ ಇಂದ್ರಿಯ ಬೇರೆ, ಜಿತೇಂದ್ರಿಯ ಬೇರೆ, ಮೃತೇಂದ್ರಿಯ ಬೇರೆ. ಮೃತೇಂದ್ರಿಯ ಅಂದರೆ ಹ್ಯಾವಿಂಗ್ ನೋ ಆರ್ಗನ್ಸ್ ಅಟ್ ಆಲ್, ಜಿತೇಂದ್ರಿಯ ಅಂದರೆ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದಿ ಆರ್ಗನ್ಸ್. ಅದು ಇಂದ್ರಿಯಗಳ ಮೇಲೆ ಹತೋಟಿ ಇರೋದು ಜಾಣತನ ಹೊರತು ಇಂದ್ರಿಯ ಕಳ್ಕೊಳ್ಳೋ ಜಾಣತನ ಅಲ್ಲ. ಆಗ ಅಲಕ್ರಾದ್ರೆ ಅರ್ಥವಾಯ್ತಂತೆ, ಸಾಧನೆ ಮಾಡಿದ್ದಾನೆ ಅಂತ. ಎಷ್ಟು ಸಣ್ಣ ಕಥೆ ಅದು, ಎಷ್ಟು ಇಂಪ್ಯಾಕ್ಟ್ ಇದೆ ಕಥೆಯೊಳಗೆ. ಇಂದ್ರಿಯಗಳನ್ನು ಗೆಲ್ಲೋದು ಅಂದರೆ ಕೊಲ್ಲೋದು ಅಂತ ಅರ್ಥ ಅಲ್ಲ. ಆದ್ದರಿಂದ ಗೆಲ್ಲೋದೇ ಬೇರೆ, ಕೊಲ್ಲೋದೇ ಬೇರೆ. ಆಗ ಅವ್ರಿಗೆ ಅರ್ಥವಾಯ್ತಂತೆ, ಜಿತೇಂದ್ರಿಯ ಏನಾಗ್ತಾನೆ, ಸಾಧಿಸಿಬಿಡ್ತಾನೆ. ಅಲರ್ಕರಾಜನ ಕಥೆ ಅದು. ಮತ್ತೊಂದು ಪ್ರಸಂಗ ಹೇಳ್ತಾರೆ, ಇನ್ನೊಂದು ಕಥೆ ಹೇಳ್ತಾರೆ. ಅದು ಹಿಂದೊಂದು ಬಂದಿತ್ತು, ಮತ್ತೊಂದು ಸಲ ಬೇರೆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತೆ. ಜನಕರಾಜನಿಗೆ ಭಾರಿ ಅಹಂಕಾರ ಬಂತು ಒಂದು ಸಲ. ಬಹಳ ಯೋಗ್ಯ ರಾಜ ಅವನು, ಭಗವಂತನಾದ ಕೃಷ್ಣ ಗೀತೆಯಲ್ಲಿ ಆತನ ರೆಫರ್ ಮಾಡ್ತಾನೆ. ಕರ್ಮಣೈವ ಹಿ ಧಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕಾದಿಗಳೆಲ್ಲ ತಮ್ಮ ಪಾದಿನ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ಆಚರಿಸಿಯೇ ಸಿದ್ಧಿ ಪಡೆದವರೇ ಹೊರತು ಯಾರೂ ಕೂಡ ಧರ್ಮ ಬಿಟ್ಟವರಲ್ಲ ಅಂತ ಹೇಳಿಬಿಟ್ಟು ಉಲ್ಲೇಖ ಬಂದಿದೆ. ಅಂತ ಜನಕರಾಜನಿಗೆ ಭಾರಿ ಅಹಂಕಾರ ಬಂತಂತೆ. ಆಗ ಒಬ್ಬ ಆಚಾರ್ಯರು ಬಂದರು ಅವನ ಹತ್ರ, ಸ್ವಲ್ಪ ದಿವಸ ವಾಸ ಮಾಡಿಕೊಂಡಿದ್ರು. ಏನೋ ಪ್ರಸಂಗ ಬಂತು, ಭಾರಿ ಸಲಿಗೆ ಬೆಳೀತು ಇಬ್ಬರಿಗೂ, ಭಾರಿ ಇಷ್ಟು ಕ್ಲೋಸ್ ಆಗಿಬಿಟ್ರು. ಸ್ವಲ್ಪ ದಿವಸ ಆದ ಮೇಲೆ ಯಾವುದೋ ಕಾರಣಕ್ಕೆ ಜನಕರಾಜನಿಗೆ ಆ ಬ್ರಾಹ್ಮಣರು ಸಿಟ್ಟು ಬಂತು ಆಚಾರ್ಯರ ಮೇಲೆ. ಏನೋ ಒಂದು ವ್ಯವಹಾರ ಸರಿ ಹೋಗಲಿಲ್ಲ, ಸಿಟ್ಟು ಬಂದು ಅಷ್ಟ ಬೈದು ಬಿಡ್ತಾನೆ ಅವರನ್ನು. ಆಚಾರ್ಯರೇ ನೀವು ದಯವಿಟ್ಟು ಹೋಗಿಬಿಡಿ ಸಾಕು ಅಂತ ಹೇಳಿಬಿಡ್ತಾನೆ. ಎಲ್ಲಿಗೆ ಹೋಗಲಿ ಅಂತ ಕೇಳುತ್ತಾನೆ. ನನ್ನ ದೇಶ ಬಿಟ್ಟು ಹೋಗಿಬಿಡಿ ಅಂತ ಹೇಳಿಬಿಡ್ತಾನೆ. ಸಿಟ್ಟು ಬಂದರೆ ರಾಜರು ಮಾಡೋದು ಹಾಗೆ ಎಕ್ಸೆಲ್ಗಳನ್ನು ಓಡಿಸಿಬಿಡ್ತಾರೆ ಆ ಕಡೆ, ಗಡೀಪಾರು ಮಾಡ್ತಾರಂತಲ್ಲ ಹಾಗೆ. ನೀವು ತಿಳಿದವರು ಬ್ರಾಹ್ಮಣರು ಏನು ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಗೆಟ ಊಟ ಅಂತ ಹೇಳಿಬಿಡ್ತಾರೆ. ಅವ್ರು ಸುಮ್ಮನೆ ಹೋಗೋದಿಲ್ಲ, ರಾಜ ಹೋಗಿಬಿಡ್ತೇನೆ, ಅಷ್ಟು ಬೇಜಾರ ಇರೋದಿಲ್ಲ, ಹೋಗಿಬಿಡ್ತೇನೆ, ಆದರೆ ಒಂದು ವಿಷಯ ನನಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಏನು ಅಂತ ಕೇಳ್ತಾರೆ. ನಿನ್ನ ದೇಶ ಬಿಟ್ಟು ಹೋಗು ಅಂತ ಹೇಳ್ತೀಯಲ್ಲ, ನಿನ್ನ ದೇಶ ಎಷ್ಟಿದೆ ಹೇಳು, ಹೋಗಿಬಿಡ್ತೇನೆ ಅಂತ ಹೇಳಿದ್ದಾರೆ. ಬಾರ್ಡರ್ ಎಲ್ ಓ ಸಿ ಹಾಕಬೇಕಲ್ಲೊಂದು, ಲೈನ್ ಆಫ್ ಕಂಟ್ರೋಲ್ ಹಾಕಬೇಕಲ್ಲ, ದೇಶ ಹೇಳು ಹೋಗಿಬಿಡ್ತೇನೆ ಅಂತ ಹೇಳಿದ್ದಾರೆ. ಯೋಚನೆ ಮಾಡ್ತಾ ಕೊಡ್ತಾನೆ ಆತ, ಯೋಚನೆ ಮಾಡಿ, ಆಚಾರ್ಯ ಎಲ್ಲಿ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ದಂತೆ. ಯಾಕೆ ಅಂತ ಕೇಳ್ತಾರೆ. ನಾನು ಯೋಚನೆ ಮಾಡಿದೆ, ನನ್ನ ದೇಶ ಎಷ್ಟು ದೂರ ಇರೋದು ಯೋಚನೆ ಮಾಡಿದೆ, ನನಗೆ ಗೊತ್ತಾಯಿತು ದೇಹನೇ ನನ್ನ ಕೈಯೊಳಗಿಲ್ಲ, ದೇಶ ನನ್ನ ಕೈಯಲ್ಲಿದೆ ಅಂತ ಯೋಚನೆ ಬಂತು. ಆ ಯೋಚನೆ ಬಂತಂತ, ದೇಹನೇ ನಮ್ಮದಲ್ಲ, ಓನ್ ಹೌಸು, ಓನ್ ಬಾಡಿನೇ ಅಲ್ಲ. ಫಸ್ಟ್ ಆಫ್ ಆಲ್ ಓನ್ ಬಾಡಿ ಆಗಿದ್ರೆ ಯಾರು ವೆಕೇಟೆ ಮಾಡ್ತಿದ್ದಿಲ್ಲ. ಎಲ್ಲ ನಮ್ಮ ಸ್ವಂತ ದೇಹ ಆಗಿದ್ದರೆ ಯಾವನು ಸಾಯ್ತೇನೆ, ಎಲ್ಲ ಆರಾಮಾಗಿದ್ದು ಬಿಡ್ತಿದ್ರು. ಇವತ್ತು ಸ್ವಂತ ದೇಹ ನಮಗಿದ್ದಿದ್ದರೆ ಯಾಕೆ ಸಾಯ್ತಿದ್ವಿ? ದೇಹ ಸ್ವಂತ ಅಲ್ಲ, ಹೌಸ್ ಮಾತ್ರ ಸ್ವಂತ, ಹೇಗಾಗುತ್ತೆ ಈ ಮತ್ತೆ? ಅಲ್ಲವೇ ಅಲ್ಲ, ನನಗೆ ಅರ್ಥ ಆಯಿತು, ತಪ್ಪು ಮಾಡಿಬಿಟ್ಟೆ, ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಸಂತೋಷಪಟ್ಟು, ನಾನು ಯಾರು ನೋಡು ಅಂತ ತೋರಿಸಿದ್ರಂತೆ ಯಮದೇವರು ಬಂದಿದ್ದಂತೆ. ಆ ರೂಪದಲ್ಲಿ ಯಮದೇವರು ಬಂದು ಎಜುಕೇಟ್ ಮಾಡ್ತಾರಣ್ಣ. ಅಹಂಕಾರ ಹೋಗಿಬಿಡುತ್ತೆ, ನಾನು ರಾಜ ಅಂತಿತ್ತಲ್ಲ ಆ ಭಾವನೆ ಹೋಗಿಬಿಡುತ್ತದೆ. ಅದನ್ನೇ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮ ನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದ. ನಾವು ಏನು ಮಾಡಲಿ, ಅವ್ರಿಗೆ ಒಂದ್ಸರ್ತ ಅಹಂಕಾರ ಬಂದಿದ್ದಕ್ಕೇನೆ ಯಮದೇವರು ಬಂದು ಎಚ್ಚರಿಕೆ ಕೊಟ್ರು. ಇವತ್ತಿನ ದಿನ ಬೆಳಗಾದ್ರೆ ಅಹಂಕಾರ, ನಂದೇ ಮನೆ, ನಂದೇ ಇದು, ನಾನೇ ಮಾಡ್ತೇನೆ, ನಾನೇ ಹೋಗ್ತೇನೆ, ನಾನೇ ಮಾತು ಎತ್ತಿದ್ರೆ ನಾನೇ, ಅದು ಸರಿಯಲ್ಲ. ಎಲ್ಲ ದೇವರು ಮಾಡಿಸ್ತಾನೆ ಅನ್ನೋ ಭಾವನೆ ಇರಬೇಕೇ ಹೊರತು ನಾನು ಅನ್ನೋ ಕಾನ್ಸೆಪ್ಟ್ ಇರಬಾರ್ದು. ಆಫೀಸ್ನಲ್ಲಿ ಕ್ಲರ್ಕು ಇಡೀ ದಿವಸ ಕ್ಯಾಶಿಯರು ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿರುತ್ತೆ, ಕೇಳ್ತಾರೆ ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ, ಅಷ್ಟು ಮಾಡಿದ್ದಾನೆ ಏನೂ ಮಾಡಿಲ್ಲ. ಯಾಕೆ? ಯಾಕೆ ರೂಲ್ಸ್ ಮಾಡಿದ್ದಾರೆ ಅಷ್ಟೇ, ಒಂದು ತಂದು ಅಂತ ತಿಳ್ಕೊಂಡು ಮಾಡಿಲ್ಲ. ಅದು ವ್ಯವಹಾರ. ಅವನೇನಾದ್ರೂ ಒಂದು ಪೈಸೆ ಜೋಬಿಗೆ ಹಾಕಿದ ಅಂದರೆ ಕಳ್ಳ ಆಗಿಬಿಡ್ತಾರೆ. ಎಲ್ಲ ನೋಡಿ ಲೆಕ್ಕ ಅಲ್ಲಿ ಬರೆದಿಟ್ಟು ಹೋಗಿಬಿಡ್ತಾರೆ ಮನೆಗೆ ಅಷ್ಟೇ ಹೊರತು ಅಲ್ಲಿ ಮನೆಯಿಂದ ತರೋದಿಲ್ಲ, ಮನೆಗೆ ಒಯ್ಯೋದಿಲ್ಲ ಅಷ್ಟೇ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಈ ಒಂದು ಭಾವನೆಯಿಂದ ಬದುಕಿದರೆ ನಮಗೆ ಬಂಧನ ಆಗೋದಿಲ್ಲ. ಅಭಿಮಾನ ಬಂತು ನಮಗಾಗ ಮಾನ ಅಂದರೆ ಜ್ಞಾನ ಹೋದಾಗ ಲೆಕ್ಕ. ಇದನ್ನು ಹೇಳಿದಾಗ ಭಾರಿ ಸಂತೋಷವಾಯಿತು ಜನಕರಾಜನ ಕಥೆಯನ್ನು ಕೇಳಿ. ಎಲ್ಲ ಧರ್ಮರಾಜನ ಮೂಲಕವಾಗಿ ಮುಂದೆ ತಿಳಿಸಬೇಕು ಅಂತ ಹೇಳ್ತಾ ಅರ್ಜುನನಿಗೆ ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನ ಎಲ್ಲ ಇನ್ನೊಮ್ಮೆ ಕೇಳಿಕೊಂಡು ತಾನು ಹಿಂದೆ ಕೇಳಿದ ಗೀತೆಯನ್ನು ಮನನ ಮಾಡಿ ಒಂದು ಸಿದ್ಧಿ ತಂದುಕೊಂಡ. ಮತ್ತೊಮ್ಮೆ ಆತನಿಗೆ ಉಪಯೋಗ ಆಯಿತು. ಆದರೆ ಮೂಲತಃ ಮೊದಲು ಕೇಳಿದ ಗೀತೆ ಕೇಳಿದ್ರಿಂದ ಉಪಯೋಗ ಆಯಿತೇ ಹೊರತು ಮೂಲತಃ ಅದೇ ಮೂಲ ಇದು ಅನು ಗೀತಾ ಆಯಿತು. ಅಷ್ಟಲ್ಲಿ ಅರ್ಜುನ ಧರ್ಮರಾಜನ ಹೇಳಪ್ಪ ನಾನು ಹೋಗಬೇಕಾಗಿದೆ ಅಂತ ಹೇಳಿದಾಗ ಧರ್ಮರಾಜರ ಮಾತು ತೆಗೆದರಂತೆ. ಆಗ ಧರ್ಮರಾಜ ಅದೆಲ್ಲ ಸಾಧ್ಯ ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಅರ್ಜುನ ಮಾತಾಡ್ತಾನೆ, ಇಲ್ಲ ವಸುದೇವ ದೇವಕಿಯರ ಹತ್ರ ಹೋಗಬೇಕಾಗಿ ಯುದ್ಧ ಮುಗಿದ ಮೇಲೆ ಹೋಗೇ ಇಲ್ಲ, ಆದ್ದರಿಂದ ಹೋಗಬೇಕು ಅಂತ ಹೇಳಿದ ತಕ್ಷಣ ಧರ್ಮ ನಿರ್ವಾಹ ಇಲ್ಲದೆ ಬಿಟ್ಟನಂತೆ. ಪಾಂಡವರೆಲ್ಲ ಕಳಿಸ್ಲಕ್ಕೆ ಹೋಗ್ತಾರೆ ಕೃಷ್ಣನನ್ನು, ಸ್ವಾಗತ ಮಾಡಲಿಕ್ಕೂ ಎಲ್ಲರೂ ಹೋಗ್ತಾ ಇದ್ರು, ಕಳಿಸ್ಲಿಕ್ಕೂ ಎಲ್ಲರೂ ಹೋಗ್ತಾ ಇದ್ರು. ಕೃಷ್ಣನ ರಥ ಹೋಗಬೇಕಾದ್ರೆ ರಥ ಕಾಣೋವರೆಗೂ ಅಲ್ಲ, ರಥ ಹೋಗಿದ ಧೂಳು ಕಾಣೋವರೆಗೂ ನೋಡ್ತಾ ಇದ್ರಂತೆ. ಕೊನೆಗೆ ರಥದ ಧೂಳು ಬರಬೇಕು, ಅದಿಷ್ಟು ನೋಡಿ ಭಾರವಾದ ಮನಸ್ಸಿನಿಂದ ಅವರು ಮನೆಗೆ ಹೋಗ್ತಿದ್ರಂತೆ. ಎಷ್ಟು ಕೃಷ್ಣನ ದೂರ ಆಗಿಬಿಡ್ತಾ, ಕೃಷ್ಣ ದೂರ ಆಗಿಬಿಟ್ಟ ಅಂತ ಯೋಚನೆ ಮಾಡ್ತಾ ಅಷ್ಟು ಸಾಕ್ಷಾತ್ ಕೃಷ್ಣ ನೋಡಿದವರಿಗೆ ಕೃಷ್ಣ ಸ್ವಲ್ಪ ತಿಳಿದೆ ಹೋದ ಕಾಲಕ್ಕೆ ಅಷ್ಟು ಆತಂಕವಾಗ್ತಾ ಇತ್ತು. ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋನಿಗೆ ಒಂದು ದಿವಸ ದೇವ್ರ ಪೂಜೆ ತಪ್ಪಿದ್ರೆ ಊಟ ಮಾಡೋಕ್ಕೆ ವರಸ್ ಬರೋದಿಲ್ಲ ಅವ್ರಿಗೆ. ಮತ್ತೇನು ಇವತ್ತು ಹೀಗಾಗಿ ಹೋಯ್ತಲ್ಲ, ಏನು ತಿಂದರೆ ಇವತ್ತು ಸಮಾಧಾನನೇ ಇಲ್ಲ, ಆ ಥರ ಆತಂಕವಾಗ್ತದೆ ಅವನಿಗೆ. ಎಂದೂ ಮಾಡದೇ ಇದ್ದವನಿಗೆ ಮಾಡಿದರೆ ಆತಂಕ ಆಗ್ತದೆ, ಪಾಪ ಇವತ್ತೇನು ಆಚಾರ ಗಂಟು ಬಿತ್ತು ಅಂದ್ಕೊಂಡ್ಬಿಡ್ತಾನೆ ಹೊರತು ಅವನ ಬುದ್ಧಿ ನಾರ್ಮಲ್ಲೇ ಇರೋದಿಲ್ಲ. ಸರಿಯಾಗಿದ್ದವರಿಗೆ ಅದರ ಮಹತ್ವ ಗೊತ್ತಾಗ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಕೃಷ್ಣ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಪ್ರಸಂಗ ನಡೀತು. ಒಂದು ಮುನಿಯ ಆಶ್ರಮ, ಅದು ತೀರ ಹೊಸ ಕಥೆ. ಉದಂಕ ಮುನಿ ಅಂತ ಒಬ್ಬ ಮುನಿ, ಉತ್ತಂಕ ಅಂತಲೂ ಹೆಸರು, ಉತ್ತಂಕ ಉದಂಕ ಅಂತ ಎರಡು ಹೆಸರು ಇದೆ. ಮುನಿಯಲ್ಲಿದ್ದರು, ಕೃಷ್ಣ ಅಲ್ಲಿಗೆ ಬಂದ. ಅವರು ಕಣ್ಣು ತೆಗೆದರು, ಕೃಷ್ಣನಿಗೆ ಸಾಷ್ಟಾಂಗ ಏರೋರು, ಧ್ಯಾನ ಮಾಡಿ ಎದ್ದವರು ಪಾಪ, ಭಾರಿ ಖುಷಿಯಾಯಿತು. ಧ್ಯಾನದಲ್ಲಿ ದೇವರನ್ನೇ ಕಂಡಿದ್ರು, ಧ್ಯಾನ ಮುಗಿತು ಮತ್ತು ದೇವರನ್ನೇ ಕಂಡರು. ಇದು ಯೋಗ, ಅವರಿಗೆ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಿದ್ರು, ಕಣ್ಣು ತೆಗೆದು ದೇವರನ್ನ ಕಂಡ್ರು ಅಷ್ಟೇನೆ. ಭಾರಿ ಸಂಭ್ರಮವಾಯಿತು ಅವರಿಗೆ, ಕೃಷ್ಣ ಭಾರಿ ಸಂತೋಷವಾಯಿತು. ಅಂದಹಾಗೆ ಹೋದ ಕೆಲಸ ಆಯ್ತಾ ಅಂತ ಕೇಳಿದರು. ಏನು ಅಂತ ಕೃಷ್ಣ ಕೇಳಿದ. ಆ ಹಳೆಯ ಕಥೆ ಅದು. ಕೃಷ್ಣ ಅಲ್ಲಿಗೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಅಂತ ಹೊರಟನಲ್ಲ, ಆಗ ಅಲ್ಲಿ ಬಂದಿದ್ದಂತೆ. ಆಗ ಉದಂಕರು ಕೃಷ್ಣಗೆಲ್ಲ ಸ್ವಾಗತ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಅವತ್ತು ಧ್ಯಾನಕ್ಕೆ ಕೂತಿರ್ತಾರೆ. ಇವತ್ತೇ ಕಣ್ಣು ತೆಗೆದಿದ್ದವರು, ಅವತ್ತು ಕಣ್ಣು ಮುಚ್ಚಿರ್ಬೋದು, ಇವತ್ತೇ ಕಣ್ಣು ತೆಗೆದರು. ತಿಂಗಳುಗಟ್ಟಲೆ ಆಗೋಗ್ಬಿಟ್ಟಿದೆ, ಕಣ್ಣೇ ತೆಗೆದಿಲ್ಲ. ಅವತ್ತು ಕಣ್ಣು ತೆಗೆದಿದ್ದಾರೆ. ಕೃಷ್ಣ ನೀನು ಸಂಧಾನಕ್ಕೆ ಅಂತ ಹೋಗಿದ್ದೀರಿ, ಯಾವಾಗ ಗೊತ್ತೇನು ಸಂಧಾನಕ್ಕೆ ಅಂತ ಹೋದ ಕಾಲ ಇದು. ಸಂಧಾನಕ್ಕೆ ಅಂತ ಹೋಗಿದ್ದೀಯಲ್ಲ, ಸಂಧಾನ ಆಯ್ತವ್ ತಾನೆ? ಸಂಧಾನ ಆಯ್ತಲ್ಲ, ಪಾಂಡವರು ಕೌರವರು ಯುದ್ಧ ಏನೂ ಆಗಲಿಲ್ವಲ್ಲ, ಎಲ್ಲ ಸುಖವಾಗಿದ್ದಾರಂತ ಕೇಳಿದ್ದು ಹಳೇ ನ್ಯೂಸ್ ಇದು. ಇವತ್ತು ಮಾರ್ಚು 205 ತೊಗೊಂಡ್ರೆ ಹೆಂಗೋ ಹಾಗೆ ಎಲ್ಲ ಇನ್ನೂ ಏನೋ ಆಗಿದ್ವಿ. ಆ ಕತೆ ಕೇಳಿದ, ಎಲ್ಲ ಸರಿ ಇದೆ ಅಂತ ಕೇಳಿದ. ಕೃಷ್ಣ ಹೇಳಿದಂತೆ, ಉದಂಕಾಚಾರ್ಯರೇ ನಿಮ್ಗೆ ಗೊತ್ತೇ ಇಲ್ಲ ವಿಷಯ, ನಿಮಗೆ ಸಂಧಾನದ ಕತೆ ಎಂದೋ ಮುಗಿದೋಯ್ತು, ಎಲ್ಲ ಮುಗಿದೋಗಿದೆ, ಯುದ್ಧನೂ ಮುಗಿದೋಯ್ತು, ದುರ್ಯೋಧನ ವಂಶ ಕೂಡ ನಿರ್ವಂಶ ಆಗೋಗ್ಬಿಟ್ಟಿದೆ, ಯಾವನೋ ಇಲ್ಲ ಹೇಳೋದಕ್ಕೋಸ್ಕರ ಪಾಂಡವರು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಿದ್ರಂತೆ. ಇದು ಹೊಸ ವಿಚಾರ ಇದು. ಒಂದು ಏನು ಹೊಸ ವಿಚಾರ ಅಂದರೆ, ಜ್ಞಾನಿಗಳು ಧ್ಯಾನಕ್ಕೆ ಕೂತಾಗ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಹೊರಗಿನ ಪ್ರಪಂಚವೆಲ್ಲ ಮರೆತು ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಜನ ಟಿ ವಿ ನೋಡ್ಬೇಕಾದ್ರೆ ಮರೀತಾರಲ್ಲ ಆ ಟೈಪ್, ಟಿ ವಿ ನೋಡೋಕೆ ಮನೆಯಲ್ಲಿ ಯಾವ ಕಾಳ ಬಂದರೂ ಗೊತ್ತಾಗೋದಿಲ್ಲ. ಇದೇ ಅಪರೋಕ್ಷ ಜ್ಞಾನ. ನಮ್ಮ ಜನಗಳ ಅಪರೋಕ್ಷ ಜ್ಞಾನ ಅಂದರೆ ಟಿ ವಿ ಜ್ಞಾನ, ಅಪರೋಕ್ಷ ಜ್ಞಾನ ಎಲ್ಲ ಹೋದ್ರೂ ಬಾಯಿ ತಗೊಂಡು ಹಾಗೆ ಕೂತಿರ್ತಾರೆ ಪಾಪ. ಆದರೆ ಅಲ್ಲಿ ನೋಡಿದರೆ ಏನು ಆಶ್ಚರ್ಯ, ಜಗತ್ತಿನ ವಿಶ್ವಶ್ರೇಷ್ಠವಾದ ಯುದ್ಧ ನಭೂತೋ ನ ಭವಿಷ್ಯತಿ ಮಹಾಭಾರತ ಯುದ್ಧ. ಆ ಯುದ್ಧ ಅವರಿಗೆ ಗಮನಕ್ಕೆ ಬಂದಿಲ್ಲ, ತಂಪಾಡಿದ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಏನು ವೈಭವ ಅವರದು! ಅದಕ್ಕೆ ಹೇಳ್ತಾರೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸಿಸಿ. ಅದು ಭಗವದ್ಗೀತೆಯ ಮಾತು. ಒಬ್ಬ ಅಪರೋಕ್ಷ ಜ್ಞಾನಿಯಾದವನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಎಷ್ಟು ಇನ್ವಾಲ್ವ್ ಆಗ್ತಾನೆ ಅಂತ ಕೇಳಿದರೆ, ಅವನಿಗೆ ಹೊರಗೆ ಪಕ್ಕದಲ್ಲಿ ಕೂತ್ಕೊಂಡು ನಗಾರಿ ಬಾರಿಸಿದ್ರೂ ಅವನಿಗೆ ಎಚ್ಚರ ಆಗೋದಿಲ್ಲ. ಪರಿಷ್ಠಿತ ರಾಜ ಹಾವು ಹಾಕಿದಾಗಲೂ ಸಿಮೇಕ ಮುನಿಗಳು ಎಚ್ಚರವಾಗಲಿಲ್ಲ. ಸೇಮ್ ಇನ್ಸಿಡೆಂಟ್. ಅದು ಒಂದು ಅರ್ಥ ಮಾಡಿಕೊಂಡ್ರೆ ಟೋಟಲ್ ಇನ್ವಾಲ್ವ್ಮೆಂಟ್ ಅಂದರೆ ಹಾಗಿರುತ್ತದೆ. ಆ ರೀತಿ ಮಾಡಿದವರಿಗೆ ಸುನಿಶ್ಚಿಂತವಾದಂಥ ವಿಶಿಷ್ಟವಾದ ಸಾಮರ್ಥ್ಯ ಬರ್ತದೆ, ಬೇರೆಯವರಿಗೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಆಗ ಅರ್ಥ ಆಯಿತು ಅವರಿಗೆ. ಏನಾಯಿತು ಕೃಷ್ಣ ಅಂತ ಕೇಳಿದ್ರೆ ಕೃಷ್ಣ ಎಲ್ಲ ಹೇಳಿಬಿಟ್ಟ. ಏನು ಆಶ್ಚರ್ಯ ಗೊತ್ತೇನು, ಭಾರಿ ಸಿಟ್ಟು ಬಂದ್ಬಿಡ್ತಂತ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ, ಕೃಷ್ಣ ಎಂಥ ಕೆಲಸ ಆಗೋಯ್ತು, ಇದಕ್ಕೆಲ್ಲ ನೀನೇ ಕಾರಣ ಅಂದ್ಬಿಟ್ಟು ಕೃಷ್ಣನ ಮೇಲೆ ಹಾಕಿಬಿಡ್ತಾರೆ. ಇದಕ್ಕೆಲ್ಲ ನೀನೇ ಕಾರಣ, ಎಂಥ ಸರ್ವೋತ್ತಮ ನೀನು, ಎಂಥ ದೇವರು ಸಾಕ್ಷಾತ್ ನಾರಾಯಣ, ನಿನ್ನ ಕೈಲಿ ಸಂಧಾನ ಮಾಡಲಿಕ್ಕಾಗಲ್ಲ, ಅದೇನರ್ಥ, ಸರಿಯಾಗಿ ಮನಸ್ಸು ಮಾಡಿಲ್ಲ ಅಂತ ಅರ್ಥ. ನಾನು ಸುಮ್ಮನೆ ಬಿಡೋದಿಲ್ಲ, ದುರ್ಯೋಧನ ಯಾರು ಗೊತ್ತೇನೋ ನನ್ನ ಮೆಚ್ಚಿನ ಶಿಷ್ಯ ಅಂತ ಹೇಳಿದ್ರಂತೆ ದುರ್ಯೋಧನ. ಎಂತೆಂಥ ಆಚಾರಕ್ಕೆ ಟೋಪಿ ಹಾಕಿದ ಲೆಕ್ಕ ಹಾಕಿರಿ ನೋಡಂತೆ, ಎಂತೆಂಥ ಆಚಾರ ಮನೆ ಕರೆದು ಏನೋ ಮಾಡಿ ಹಾಕ್ಬಿಟ್ಟಿದ್ದಾನೆ, ಬಿಟ್ಟಿಲ್ಲ ಅವನು. ಎಂಥ ಇನ್ಫ್ಲೂಯೆನ್ಷಿಯಲ್ ದುರ್ಯೋಧನ, ಅಂಥ ಈಗಿನ ಕಾಲದ ಆಚಾರ ಪರವಾಗಿಲ್ಲ, ಅವತ್ತಿನ ಆಚಾರರು ಪಾಪ. ಅಂಥ ಆಚಾರನ ಹಿಡಿದುಬಿಟ್ಟು ಕೃಷ್ಣನ ಕಣ್ಣಾರೆ ಕಾಣ್ತಕ್ಕಂಥ ಆಚಾರನ ಟ್ರ್ಯಾಪ್ ಮಾಡಿದ್ದಾನವನು. ನಾಲ್ಕು ದಿವಸ ಪಾಠ ಹೇಳಿದ ಮಾಡಿ ಶ್ಲೋಕ ಹೇಳಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ನನ್ನ ಶಿಷ್ಯ ಅಂತ ಇರಬೇಕು, ಕಲ್ಲು ಹೊಡೆದ್ರೆ ನಮ್ಮ ಸ್ಟೂಡೆಂಟ್ ಅನ್ಕೋಬತ್ತಲ್ಲ ಆ ಟೈಪ್, ಕಲ್ಲು ಹೊಡೆದ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಆ ಟೈಪ್. ನನ್ನ ಶಿಷ್ಯ ಅವನು ಸತ್ತು ಹೋಗಿಬಿಟ್ಟ, ಇದಕ್ಕೆ ನೀನೇ ಕಾರಣ, ಸುಮ್ಮನೆ ಬಿಡೋದಿಲ್ಲ ಅಂತ ಕೈ ನೀರು ಹಾಕೊಂಡ್ಬಿಟ್ರಂತೆ. ನೀರು ಹಾಕೊಂಡು ಕೃಷ್ಣ ಶಾಪ ಕೊಡ್ತೇನೆ, ನೀರು ಹಾಕೊಂಡಿದ್ದಾರೆ ಶಾಪ, ಕೃಷ್ಣನ ಶಾಪ ಕೊಡ್ತೇನೆ, ಇಷ್ಟೊತ್ತು ಧ್ಯಾನ ಮಾಡಿದ್ದು ಯಾರನ್ನ, ಎದುರು ನಿಂತಿರೋದು ಯಾರನ್ನ, ನೀನು ಶಾಪ ಕೊಡ್ತೇನೆ ಕೃಷ್ಣ, ಸ್ವಲ್ಪ ಉದಂಕರೆ ಸ್ವಲ್ಪ ಇರ್ರಿ ಅಂತ ಹೇಳ್ತಾನೆ. ಉಳಿದ ಕೃಷ್ಣ ನೋಡಿ ಸುಟ್ಟು ಬೂದಿ ಆಗ್ತಿದ್ರು ಬೇಕಾದ್ರೆ ಅವರು, ಸ್ವಲ್ಪ ಇರ್ರಿ ಆಚಾರ್ಯ, ಸ್ವಲ್ಪ ಹೇಳ್ತೇನೆ ನೋಡಿ, ಸ್ವಲ್ಪ ಯಾರು ನಾನು ಯಾರು ನೋಡಿ ಸ್ವಲ್ಪ ಹೇಳ್ತೇನೆ, ನಾನು ಯಾರು ನೋಡಿ ಅಂತ ಹೇಳಿಬಿಟ್ಟು ತನ್ನ ವಿಶ್ವರೂಪ ತೋರಿಸಿದಂತೆ ಕೃಷ್ಣ. ಇದು ಹೊಸ ಪ್ರಸಂಗ ಮಹಾಭಾರತದಲ್ಲಿ, ಕೃಷ್ಣ ಎಷ್ಟಂತ ವಿಶ್ವರೂಪ ತೋರಿಸಿದ್ದಾನೆ ಲೆಕ್ಕ ಹಾಕಬೇಕು. ಇದೊಂದು ವಿಶ್ವರೂಪದ ಪ್ರಸಂಗ, ಇದು ಯಾತಕ್ಕೆ ಕೇಳಿರೋದಿಲ್ಲ ಅಂದರೆ ಪಟ್ಟಾಭಿಷೇಕಕ್ಕೆ ಮಹಾಭಾರತ ಮುಗಿಸಿಬಿಡ್ತಾರಾದ್ರಿಂದ ಗೊತ್ತಿರೋದಿಲ್ಲ. ಇದು ವಿಶ್ವರೂಪವನ್ನು ತೋರಿಸಿದಾಗ ನೋಡ್ತಾರೆ ಅವರು, ಪರಮಾಶ್ಚರ್ಯ ಪರಮಾಶ್ಚರ್ಯ. ಯಾವ ಭಗವಂತನ ತಾವು ಕಂಡಿದ್ದಾರೆ, ಯಾವ ಕೃಷ್ಣನ ನೋಡ್ತಿದ್ದಾರೆ, ಆತನ ಸಾಕ್ಷಾತ್ ನಾರಾಯಣ. ಅರ್ಜುನ ಕಂಡ ವಿಶ್ವರೂಪ, ಯಶೋಧೆ ಕಂಡ ಉಚ್ಚರೂಪ, ಉದ್ಯೋಗಪುರ ತೋರಿಸಿದ ವಿಶ್ವರೂಪ, ಭೀಷ್ಮಕರಾಜನ ತೋರಿಸಿದ ವಿಶ್ವರೂಪ, ಒಮ್ಮೆ ಆಕಳಿಸಿ ತೋರಿಸಿದ ವಿಶ್ವರೂಪ ಎಲ್ಲ ನೋಡಿದಾಗ ಆ ಉದಂಕರಿಗೆ ಆಗ ಎಚ್ಚರ ಆಯಿತು, ಗಡಗಡ ನಡುಗಿಬಿಡ್ತಾರೆ. ಎಲ್ಲಿ ದುರ್ಯೋಧನ ಪಾಪಿಷ್ಟ ನೋಡಿ, ದುರ್ಯೋಧನ ಸಹವಾಸ ಮಾಡಿದ್ದಕ್ಕೆ ದೇವರನ್ನ ದ್ವೇಷ ಮಾಡೋ ಬುದ್ಧಿ ಬಂದಿದೆ ಅವರಿಗೆ. ಇನ್ನು ಯೋಚನೆ ಮಾಡಬೇಕು ನಾವು, ದುರ್ಯೋಧನ ಸಹವಾಸ ಕೈಕೇಯಿಗೆ, ಮಂಥರಿಯ ಸಹವಾಸ ರಾಮದೇವನ ಕಾಡಿಗೆ ಹೋಗ ಮಾಡಿತ್ತು, ಈ ಉದಂಕರಿಗೆ ಈ ದುರ್ಯೋಧನ ಸಹವಾಸ ದೇವರಿಗೆ ಶಾಪ ಕೊಡತಕ್ಕಂಥ ಕೆಟ್ಟ ಬುದ್ಧಿ ಕೊಡಾಗ ಮಾಡಿತ್ತು. ಅದಕ್ಕೆ ಕಲಿ ಅಂದರೆ ಭಾರಿ ದುಷ್ಟ ಅವನು. ಆಗ ಗಡಗ ನಡಗಿದನಂತೆ, ನೀರು ಕೆಳಗೆ ಹಾಕಿದನಂತೆ, ತಪ್ಪಾಯಿತು ಕೃಷ್ಣ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಯಾತಕ್ಕೆ ಕೃಷ್ಣ ಅನುಗ್ರಹ ಮಾಡಿದ ಅವರಿಗೆ, ಶಾಪ ಕೊಟ್ಟರೆ ಕೊಟ್ಕೊಳ್ಳಿ, ಏನು ಗಾಂಧಾರಿ ಶಾಪ ಕೊಡ್ತಾಳೆ ಮುಂದೆ ಬರ್ತದೆ, ನಿಂದು ಕೇಳಿದ್ದೇವೆ ಗಾಂಧಾರಿ ಕೃಷ್ಣ ಆಗ ಹಾಗೆ ಮಾಡೋದಿಲ್ಲ, ಕೊಟ್ಟಗೋಗೋ ಅಂತ ಹೇಳ್ತಾನೆ. ಕೊಟ್ಟಮೇಲೆ ಹೇಳ್ತಾನೆ, ನಿನ್ನ ಪುಣ್ಯ ಎಲ್ಲ ಕಳೆದಿದ್ದೇನೆ ಹುಷಾರು ಅಂತ ಹೇಳ್ತಾನೆ. ಆ ರೀತಿ ಕೃಷ್ಣ ಮಾಡ್ಬೋದಾಗಿತ್ತಲ್ಲ, ಅದು ಶಾಪ ಕೊಟ್ಟರು ಕೊಡಲಿ ಮುಂದೆ ಮಾಡ್ಬೋದಾಗಿತ್ತಲ್ಲ, ಯಾತಕ್ಕೆ ಶಾಪವನ್ನು ಕೊಡೋದು ನಿಲ್ಲಿಸಿದ್ರು ಅಂತ ಕೇಳಿದರೆ ಕೃಷ್ಣನಿಗೆ ಅವರ ಮೇಲೆ ಭಾರಿ ಕರುಣೆಯಂತೆ, ಭಾರಿ ಅನುಗ್ರಹ ಬುದ್ಧಿಯಂತೆ, ಅದಕ್ಕಾಗಿ ಹಾಗೆ ಮಾಡಿತ್ತು. ಅವರು ನನಗೆ ಶಾಪ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನನಗೇನು ಆಗೋದಿಲ್ಲ, ಸ್ಟ್ರೈಟ್ ಆಗಿ ಸೂರ್ಯನ ಕಲ್ಲು ಹೊಡಿತೇನೆ ಅಂತ ಹೇಳಿದ್ರೆ ಸೀದಾ ತಲೆ ಮೇಲೆ ಬಿದ್ದು ಪೀಸ್ ಆಗೋಗ್ಬಿಡ್ತಾರೆ ಮನುಷ್ಯ, ಸ್ಟ್ರೈಟ್ ಆಗೋಣ ಸ್ಟ್ರೈಟಾಗೆ ಬಿಡುತ್ತೆ ಮತ್ತದು. ಅದಕ್ಕೆ ಗುಡಿಸಿದ್ದಾನೆ ಕೃಷ್ಣ ಉದಂಕರನ್ನ. ಯಾತಕ್ಕೆ ಆ ರೀತಿ ಉಳಿಸ್ಬೇಕಾಗಿತ್ತು ಅಂತ ಕೇಳಿದರೆ, ಅವನು ಒಳ್ಳೆಯ ಭಕ್ತ, ಒಳ್ಳೆಯ ಭಕ್ತ ಕೃಷ್ಣನಿಗೆ ಸೇವೆ ಮಾಡಿದ್ದ ಅಂದರೆ ಕೃಷ್ಣನಿಗಲ್ಲ, ಒಳ್ಳೆಯ ಗುರುಭಕ್ತನಾಗಿದ್ದವನು, ಗುರುಗಳ ಸೇವೆಯನ್ನು ಭಾರಿ ಚೆನ್ನಾಗಿ ಮಾಡಿದ್ದ, ಅದಕ್ಕೆ ಅವನಿಗೆ ಕೃಷ್ಣಷ್ಟು ಅನುಗ್ರಹ ಮಾಡಿದ್ದಾನೆ. ಗುರುಭಕ್ತಿ ಯಾರು ಮಾಡ್ತಾರೋ ದೇವರು ಹರಿ ಅವನು ವಿಶೇಷ ಅನುಗ್ರಹ ಮಾಡ್ತಾನೆ. ಗುರುಭ್ಯೋ ನಮಃ ಹರಿಹಿ ಓಂ. ಹರಿಪೂಜೆ ಮಾಡಿದ ಹರಿ ಅನುಗ್ರಹ ಅಲ್ಲ, ಗುರುಪೂಜೆ ಮಾಡಿದ ಅನುಗ್ರಹವಾಗ್ತದೆ, ಹರಿ ಅನುಗ್ರಹವಾಗ್ತದೆ. ಅದೇ ಗುರು ಸೇವೆ ಭಾರಿ ಚೆನ್ನಾಗಿ ಮಾಡಿದ್ದ, ಅದಕ್ಕೆ ಹಾಗೆ ಮಾಡಿದರು. ಗುರು ಸೇವೆ ಏನು ಭಾರಿ ಚೆನ್ನಾಗಿ ಮಾಡಿದ್ದ ಅಂತ ಪ್ರಶ್ನೆ ಬಂತು. ಅದನ್ನು ಹೇಳ್ತಾರೆ, ಅದೇನು ಅಂತ ಹೇಳಿ ನಾಳೆ ಅಲ್ಲ ನಾಡಿದ್ದು ನೋಡ್ತೇವೆ. ನಾಳೆ ದಿವಸ ಊರಲ್ಲಿರೋದಿಲ್ಲ, ಪ್ರವಚನ ಇರೋದಿಲ್ಲ, ನಾಳೆ ನಾಡಿದ್ದು ಎಂದಿನಂತೆ ಪ್ರವಚನ ಮುಂದುವರಿಯುತ್ತೆ. ಆಮೇಲೆ ಮಧ್ಯೆ ಬ್ರೇಕ್ ಬರೋದಿಲ್ಲ, ಇವತ್ತು ನಾಳೆ ಬಂದಾಗ ಬರೋದಿಲ್ಲ, ಆಮೇಲೆ ಕಂಟಿನ್ಯೂಸ್ ಆಗಿ ನಡೆದು ಭಾನುವಾರ ಮಂಗಳವಾಗ್ತದೆ. ನಾಡಿದ್ದರ ದಿವಸ ಉದಂಕನ ಒಂದು ಅಪೂರ್ವವಾದ ಗುರುಭಕ್ತಿಯ ಕಥೆ ಹೇಳ್ತಾರೆ. ಅದು ತೀರಾ ವಿನೂತನವಾದ ಕಥೆ. ಒಬ್ಬ ಭಕ್ತ ಗುರುಗಳ ಸೇವೆ ಹೇಗೆ ಮಾಡಿದ, ಎಷ್ಟು ವಿಚಿತ್ರ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದ, ಎಷ್ಟು ವಿಚಿತ್ರ ರೀತಿಯಲ್ಲಿ ತನ್ನ ಗುರುಕಾಣಿಕೆ ಕೊಟ್ಟು ಭಗವಂತನಿಗೆ ಗುರುಗ್ರಹಕ್ಕೆ ಅಲ್ಲ ಭಗವಂತನಿಗೆ ಹೇಗೆ ಪಾತ್ರನಾದ ಅಂಬುದನ್ನು ಹೇಳ್ತಾರೆ. ಅದನ್ನು ನಾಡಿದ್ದು ಸಾಯಂಕಾಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ